யோந்தஃ ப்ரவிஷ்ய மம வாசமிமாம் ப்ரசுப்தாம் சஞ்சீவயத்யகில சக்திதரஸ்வதாம்னா அன்யாம்ச ஹஸ்தசரண ஸ்ரவணத்வகாதீன் பிராணான் நமோ பகவதே புருஷாய துப்யம் யஸ்மாத் பிரம்மேந்திர ருத்ராதி தேவதானாம் ஸ்ரீயோபி ச ஞானஸ்ஃபூர்த்தி சதா தஸ்மை ஹரயே குரவே நம. வியாசாய பவநாசாய ஸ்ரீஷாய குணராசயே ஹ்ருத்யாய சுத்த வித்யாய மத்வாய ச நமோ நம. லசது ஸ்ரீமதானந்த தீர்த்தேந்திர்நோ ஹ்ருதம் வரே யத்வச்சந்திரிகா ஸ்வாந்த சந்தாபம் மணிக்ருந்ததி வாணிதே கரவாண்யம்ப சரணௌ ஹ்ருதி சர்வதா மத்வாக்ய சரணிர்பூயாத் ஸ்ரீமதாச்சாரிய பாவகா. ஹராய பஜகானிஷ்ட ஹராய புரவைரிணே பவாய பவதே பூயாத் சிவாய சிரசா நம. சர்வோத்தமோ விஷ்ணு ரதோ ரமாச்ச ப்ரஹ்மாச்ச வாயுச்ச ததீய பத்ன்யோ அன்யே ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீ குருப்யோ நம. ஹரி ஓம். தர்மக்ஷேத்ரே குருக்ஷேத்ரே சமவேதாய யுத்ஸவ மாமகா பாண்டவாஸ்சைவ ஹிமகுருவத சஞ்சயா. தேவம் நாராயணம் நத்வா சர்வதோஷ விவர்ஜிதம் பரிபூர்ணம் குருமுச்சாம் கீதார்த்தம் வச்சாமி லேசதஹ. குணகணநிலயம் பதிம்ரமாயாஹ ஜகதகதஹனஞ்ச வாசவீசூனும் முனிகுலதிலகஞ்ச பூர்ணபோதம் குருமபி பரமம் குருஞ்சமே வந்தே. லக்ஷ்மீநாராயணம் நத்வா பூர்ணபோதான் குருனபி குருமஸ்ரீகிருஷ்ணகீதாயாஹ பாஷ்யாத்யுக்தார்த்த சங்கிரஹம். பரமபவித்ரவாத பகவத்கீதையில் 3ನೇ அத்தியாயದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಅದರಲ್ಲಿ ಭಗವಂತ ಕಾಮ ಎಷ್ಟು ಭಯಾನಕವಾದ ಶತ್ರು, ಅದು ನಿತ್ಯ ವೈರಿ, ಮಹಾಶನಃ, ಮಹಾಪಾಪ್ಮ, ದುಷ್ಪೂರಃ, ಅನಲಃ, 4 ವಿಶೇಷಣಗಳಿಂದ ಆ ಕಾಮದ ಒಂದು ಉಗ್ರತೆಯನ್ನು ತೀವ್ರತೆಯನ್ನು ಪರಮಾತ್ಮ ನಿರೂಪಣೆ ಮಾಡಿದ್ದಾನೆ. ಅದು ಮಹಾಶನವಾದ್ದರಿಂದ ಸಣ್ಣ ಪುಟ್ಟ ಬೇಡಿಕೆಗಳಿಗೆ ಅದು ಸಮಾಧಾನ ಹೊಂದೋದಿಲ್ಲ. ಮಹಾಪಾಪ ಆದ್ದರಿಂದ ಅದರಿಂದ ಪುಣ್ಯ ಕಾರ್ಯವಾಗೋದಿಲ್ಲ, ಬರೀ ಪಾಪ ಕಾರ್ಯಗಳಷ್ಟೇ ಆಗುತ್ತೆ. ಇದು ಕಾಮದ ದೊಡ್ಡ ದುಷ್ಪರಿಣಾಮ. ಅಪ್ಪಿತತ್ತೂ ಕಾಮ ಸತ್ಕರ್ಮಗಳನ್ನು ಮಾಡಿಸೋದಿಲ್ಲ, ಆದ್ದರಿಂದ ಮಹಾಪಾಪ ಅಂತ ಕರೆದಿದ್ದು. ಕೆಲವು ಪಾಪಿಗಳು ಒಮ್ಮೊಮ್ಮೆ ಒಳ್ಳೆ ಕೆಲಸಗಳನ್ನು ಮಾಡಬಹುದು, ಆದರೆ ಕಾಮ ಇದ್ದ ವ್ಯಕ್ತಿ, ಕಾಮ ಶಬ್ದಕ್ಕೆ ಅರ್ಥ ನೋಡಿದ್ದೇವೆ, ಈ ದುಷ್ಟ ಆಸೆಯನ್ನು ಹೊಂದಿದ ವ್ಯಕ್ತಿ ಬರೀ ಪಾಪ ಕಾರ್ಯಗಳನ್ನೇ ಮಾಡ್ತಾನೆ. ಅದು ಬರೀ ಸಾಮಾನ್ಯ ಪಾಪ ಕಾರ್ಯಗಳನ್ನಲ್ಲ, ಮಹಾಪಾಪ್ಮ. ಮಹಾಪಾಪ್ಮ ಅಂದರೆ ಪಂಚಮಹಾಪಾತಕಗಳಿಗೂ ಕಾರಣವಾಗ್ತಾನೆ ಅಂತ ಅರ್ಥ. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ, ಗುರುತಲ್ಪ ಗಮನ ಮತ್ತು ಈ 4 ಪಾಪ ಮಾಡಿದವರ ಸಹವಾಸ, ಇಷ್ಟಕ್ಕೆ ಕಾರಣವಾಗತಕ್ಕಂಥ ದೊಡ್ಡ ಅನರ್ಥ ಹೇತುವಾದದ್ದು ಕಾಮ. ಇದು ದುಷ್ಪೂರ. ಹೋಗಲಿ, ಒಂದಲ್ಲ ಇದು ಸಹವಾಸ ಕಳ್ಕೊಂಡು ಬೇಡ ಅಂತ ಕೇಳಿದರೆ, ಏನೋ ತುಂಬ ಪೀಡಿಸ್ತಾ ಇದೆ ಸ್ವಲ್ಪ ಕಳ್ಕೊಂಡು ಬೇಡ ಅಂತ ಕೇಳಿದರೆ ಸಾಧ್ಯವೇ ಇಲ್ಲ. ದುಷ್ಪೂರ, ಅದನ್ನು ಪೂರೈಸಲಿಕ್ಕೆ ಸಾಧ್ಯವೇ ಇಲ್ಲ. ಅನಲೇನಚ, ಅನಲೇನಚ ಮತ್ತು ಸಾಕು ಅನ್ನೋ ಭಾವನೆ ಅಂತ ಅದಕ್ಕೆ ಇಲ್ಲವೇ ಇಲ್ಲ. ಈಗ 4 ದೊಡ್ಡ ದೋಷಗಳಿಂದ ಕೂಡಿರತಕ್ಕಂಥ ಕಾಮ, ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ. ಇಂಥ ಕಾಮ, ಇಂಥ ಕ್ರೋಧ ಮನುಷ್ಯನ ಸಾಧನೆಗೆ ದೊಡ್ಡ ಶತ್ರು. ಆದ್ದರಿಂದನೇ ಅಥಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಅರ್ಜುನ ಕೇಳಿದ ಪ್ರಶ್ನೆಗೆ ಉತ್ತರ, ಯಾರಿಂದ ಪ್ರೇರಿತನಾಗಿ ಈ ಒಬ್ಬ ಚೇತನ ದುಷ್ಕಾರ್ಯಗಳನ್ನು ಮಾಡ್ತಾನೆ ಅಂತ ಕೇಳಿದ್ದು ಭಗವಂತ ಕೊಟ್ಟ ಉತ್ತರ. ಅಲ್ಲೊಂದು ಪದ ಬಂದಿದೆ, ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ವಾರ್ಷ್ಣೇಯ ಅಂದರೆ ಏನು ಅಂತ ಕೆಲವರು ಕೇಳಿದರು. ವಾರ್ಷ್ಣೇಯ ಶಬ್ದಕ್ಕೆ ಅರ್ಥ ಏನು? ಅದಕ್ಕೆ ಹೇಳ್ತಾರೆ, ಕೌಂತೇಯ ಅಂದರೆ ಹೇಗೆ ಕುಂತಿ ಮಗನಂತ ಅರ್ಥನೋ, ಇಲ್ಲಿ ವಾರ್ಷ್ಣೇಯ ವಾರ್ಷ್ಣೇಯ ಅಂತ ಹೇಳಿದರೆ ವೃಷ್ಣಿಕುಲೋದ್ಭವ ಅಂತ ಅರ್ಥ. ಯಾದವರು ಉಪಪಂಗಡಕ್ಕೆ ವೃಷ್ಣಿ ಅಂತ ಹೆಸರು. ಭೋಜರು, ಅಂಧಕರು, ವೃಷ್ಣಿಗಳು ಇವರೆಲ್ಲ ಕೂಡ ಯಾದವರು ಉಪಪಂಗಡದವರು. ಅದರಲ್ಲಿ ಕೃಷ್ಣ ವೃಷ್ಣಿ ವಂಶೋದ್ಭವನಾದ್ದರಿಂದ ವಾರ್ಷ್ಣೇಯ ಅಂತ ಕೃಷ್ಣನಿಗೆ ಹೆಸರು. ವೃಷ್ಣಿಕುಲೋದ್ಭವ ಅಂತಾನೆ ಅದಕ್ಕೆ ಅರ್ಥ, ವೃಷ್ಣಿಕುಲೋದ್ಭವ. ಇನ್ನೊಂದು ಪದ ಬಂದಿತ್ತು, ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಮೊದಲನೇ ಅಧ್ಯಾಯದ ಕೊನೆಗೆ ಅರ್ಜುನ ಆ ರೀತಿ ಕೇಳಿದ್ದ, ಇಲ್ಲಿ ಇನ್ನೊಮ್ಮೆ ವಾರ್ಷ್ಣೇಯ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ. ಯಾತಕ್ಕೆ ಅಂದರೆ, ಯಾರು ಸತ್ಕುಲ ಪ್ರಸೂತರಾದವರೋ ಅವರಿಗೆ ಇದರ ಮಹತ್ವ ತಿಳಿಯುತ್ತೆ, ಬೇರೆಯವರಿಗೆ ತಿಳಿಯೋದಿಲ್ಲ. ಭಗವದ್ಗೀತೆಯೊಳಗೆ ಸಾಮಾನ್ಯವಾಗಿ ಎಷ್ಟೋ ಕಡೆಗೆ ವಿಶೇಷಣಗಳು ಉಂಟು. ಶ್ರೀ ಕೃಷ್ಣ ಅರ್ಜುನನನ್ನು ಸಂಬೋಧಿಸಬೇಕಾದ್ರೆ ಭರತರ್ಷಭ, ಭಾರತ, ಪಾರ್ಥ, ಕೌಂತ್ಯ ಹೀಗೆಲ್ಲ ಸಂಬೋಧನೆ ಮಾಡ್ತಾ ಹೋಗ್ತಾರೆ. ಅದೇ ಅರ್ಜುನ ಕೃಷ್ಣನ ಸಂಬೋಧನೆ ಮಾಡಬೇಕಾದ್ರೆ ಜನಾರ್ದನ, ಹೃಷಿಕೇಶ, ಅಚ್ಯುತ, ಗೋವಿಂದ ಹೀಗೆಲ್ಲ ಸಂಬೋಧನೆ ಮಾಡ್ತಾ ಹೋಗ್ತಾರೆ. ಆ ಸಂಬೋಧನೆಗಳು ಎಷ್ಟು ಸಾರ್ಥಕ ಅಂದರೆ ಅಷ್ಟು ಹೆಸರುಗಳಲ್ಲಿ ಆ ಪ್ರಸಂಗದಲ್ಲಿ ಹೆಸರು ಉಲ್ಲೇಖ ಮಾಡಿರ್ತಾನೆ, ಅದೇ ಹೆಸರು ಬೇಕಾಗಿರುತ್ತೆ, ಅಷ್ಟು ರೆಲೆವೆಂಟ್ ಆಗಿರೋ ಪದವನ್ನು ಉಪಯೋಗಿಸ್ತಾನೆ. ವರ್ಷ್ಣೇಯ, ಸ್ತ್ರೀಯರಲ್ಲಿ ಸ್ತ್ರೀಯರಿಗೆ ಪಾತಿಥ್ಯ ಬಂದರೆ ವರ್ಣ ಸಾಂಕರ್ಯ ಉಂಟಾಗುತ್ತೆ, ಈ ಪದ ಯಾರಿಗೆ ಅರ್ಥ ಆಗುತ್ತೆ, ಅದಕ್ಕೆ ವರ್ಷ್ಣೇಯ ಅಂತ ಪದ ಉಪಯೋಗಿಸ್ತಾರೆ. ಸತ್ಕುಲದ ಮಹತ್ವವನ್ನು ಅರ್ಥ ಮಾಡಿಕೊಂಡವರಿಗೆ ಈ ವರ್ಣ ಸಾಂಕರ್ಯದ ಅನರ್ಥ ಏನು ಅಂತ ಗೊತ್ತಾಗುತ್ತೆ, ಇಲ್ಲವರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ಪಾರ್ಥ ಅಂತ ಅರ್ಜುನನ ಕೃಷ್ಣ ಕರೆದಾಗ, ಪಾರ್ಥ ನೀನು ಕುಂತಿಯ ಮಗ ಹೀಗೆಲ್ಲ ಮಾಡೋದಾ ಅಂತ ಹೇಳೋದಕ್ಕೋಸ್ಕರ ಪಾರ್ಥ ಅಂತ ಕರೀತಾನೆ. ಇಲ್ಲಿ ಕೃಷ್ಣ ಕುಲೋದ್ಭವನಾದ ಕೃಷ್ಣ ನನ್ನ ಈ ಸಮಸ್ಯೆಗೆ ಉತ್ತರ ಕೊಡಬೇಕು. ವಾರ್ಷ್ಣೇಯ ಅಂತ ಕರೆದಿದ್ದರಿಂದ ದುಷ್ಟ ಯಾತಕ್ಕೆ ಪಾಪ ಮಾಡ್ತಾನೆ ಎಂಬುದು ದುಷ್ಟನಾಗಿರೋದೇ ಕಾರಣ, ಹೆಚ್ಚು ಬೇಕಿಲ್ಲ. ಆದರೆ ಸಜ್ಜನ ಯಾಕೆ ಪಾಪ ಮಾಡ್ತಾನೆ ಅದಕ್ಕೆ ಅಲ್ಲಿ ನಡೀತು. ಅಥ ಕೇನ ಪ್ರಯುಕ್ತೋ ಯಂ ಪಾಪಂ ತರತಿ ಪುರುಷ ಅನಿಚ್ಛನ್ನತಿ ವಾರ್ಷ್ಣೇಯ. ದುಷ್ಟರಿಗೆ ಪಾಪದ ಬಗ್ಗೆ ಇಚ್ಛೆನೇ ಇರುತ್ತೆ, ಆದ್ದರಿಂದ ಯಾತಕ್ಕೆ ಮಾಡ್ತಾನೆ ಕೇಳಾಗಿಲ್ಲ. ಆದರೆ ಸಜ್ಜನರಿಗೆ ಇಚ್ಛೆ ಇಲ್ಲ, ಆದರೂ ಮಾಡ್ತಾರಲ್ಲ ಯಾತಕ್ಕೆ. ಸಜ್ಜನರು ಅಂದರೆ ಸ್ವರೂಪತಃ ಸಜ್ಜನರು, ಅದಕ್ಕೆ ವಾರ್ಷ್ಣೇಯ ಅನ್ನೋ ಪದದಿಂದ ಸತ್ಕುಲ ಪ್ರಸೂತರಾದವರು ಸಾಮಾನ್ಯವಾಗಿ ಸಜ್ಜನರಾಗಿರ್ತಾರೆ. ಕೃಷ್ಣ ಅಂತೂ ಭಗವಂತನೇ, ಮುಂತಾನೆ ಹೇಳ್ತಾನೆ, ಶುಚೀನಾಂ ಶ್ರೀಮತಾಂ ಕೇಹೇ ಯೋಗಭ್ರಷ್ಟೋಭಿ ಜಾಯತೆ. ನಿರ್ಮಲವಾದ ಕುಲದಲ್ಲಿ ಹುಟ್ಟಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ, ಯೋಗಭ್ರಷ್ಟರಿಗೆ ಸಾಧ್ಯ. ಇನ್ನು ಭಗವಂತ ಕೃಷ್ಣ ಅಂತೂ ಸಾಕ್ಷಾತ್ ಯೋಗೇಶ್ವರನಾದ್ದರಿಂದ ನಿನಗೆ ನನ್ನ ಪ್ರಶ್ನೆ ಅರ್ಥವಾಗತ್ತೆ, ಪರಿಹಾರ ಕೊಡಲಿಕ್ಕೆ ಸಾಧ್ಯ ಅಂತ ಸಂಬೋಧನೆ ಮಾಡಿದ್ದ. ಕಾಮದ ಅನೇಕ ರೀತಿಯಾದ ಬಂಧನದ ಕಾಮದ ಸ್ವರೂಪ ಅದು, ಬಂಧನದ ಪ್ರಕಾರ ಇತ್ತು. ನಾಲ್ಕು ವಿಶೇಷಣಗಳಿಂದ ಕಾಮದ ಸ್ವರೂಪವನ್ನು ಹೇಳಿ ಬಂಧನ ಹೇಗೆ ಮಾಡುತ್ತೆ ಅಂದರೆ, ಧೂಮೇನಾವೃತೆ ವನ್ಹಿ ಯಥಾದರ್ಶೋ ಮಲೇನ ಚ ಯಥೋಲ್ಪೇನಾವೃತೋ ಗರ್ಭ ತಥಾ ತೇನೇದಮಾವೃತಂ ಅಂತ ಹೇಳಿ ಅದರ ಬಂಧನ ಪ್ರಕಾರವನ್ನು ಹೇಳಿದ. ಆಮೇಲೆ ಎಲ್ಲಿರುತ್ತೆ ಅಂತ ಪ್ರಶ್ನೆ ಬಂತು. ಎಲ್ಲಿರುತ್ತೆ ಕಾಮ ಅಂದರೆ, ಆಗ ಹೇಳ್ತಾನೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ. ಅರ್ಜುನ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ಇವಕ್ಕೆ ಅಧಿಷ್ಠಾನ, ಕಾಮಕ್ಕೆ ಅಧಿಷ್ಠಾನವಾದ್ದರಿಂದ ಅಲ್ಲಿರ್ತಕ್ಕಂಥ ಪದಾರ್ಥ ಕಾಮ. ಆ ಹಿನ್ನೆಲೆಯಲ್ಲಿ ಕಾಮವನ್ನು ಗೆಲ್ಲಬೇಕು ಅಂದರೆ ಶತ್ರುವನ್ನು ಗೆಲ್ಲಬೇಕು. ಶತ್ರುವಿನ ಸ್ಥಾನ ಯಾವುದು ಅಂದರೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಚತೆ ಏತೈರ್ ವಿಮೋಹ ಯತ್ತೇಷ ಜ್ಞಾನಮಾವೃತ್ಯ ದೇಹಿನಂ. ಈ ಐದು ಇಂದ್ರಿಯಗಳು, ಬುದ್ಧಿ ಮತ್ತು ಮನಸ್ಸು ಇಷ್ಟರವಾಗಿ ಸೇರಿ ಅದು ಮನುಷ್ಯನನ್ನು ಆಕ್ರಮಿಸಿಬಿಡುತ್ತೆ. ವಿಮೋಹಯತಿ, ವಿಶೇಷೇಣ ಮೋಹಯತಿ, ಅವನು ತಪ್ಪು ದಾರಿಗೆ ಹೋಗಾಗ ಮಾಡುತ್ತಾ ಇದೆ. ಹಿಂದೆ ಮೋಹ ಶಬ್ದಕ್ಕೆ ಅರ್ಥ ಬಂದಿತ್ತು, ಸಮೋಹ ಸ್ಮೃತಿ ವಿಭ್ರಮ ಅಂತ ಪದ ಬಂದಾಗ ಸಮೋಹ ಶಬ್ದ ಅರ್ಥ ಬಂದಿತ್ತಲ್ಲಿ. ಕ್ರೋಧ ಕಾಮಾತ್ ಕ್ರೋಧೋಭಿ ಜಾಯತೆ, ಕ್ರೋಧಾದ್ಭವತಿ ಸಮೋಹ ಅಂತ ಪದ ಇತ್ತು. ಆ ಪದ ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಹೇಳಿದ ಅರ್ಥನೇ ತಿಳ್ಕೊಳ್ಬೇಕು. ಸಮೋಹ ಅಂದರೆ ಏನು? ಆಚಾರ್ಯರು ಅದಕ್ಕೆ ಅರ್ಥವನ್ನು ಹೇಳ್ತಾ ಅಧರ್ಮ ಕಾಮಿತ ಅಂತ ಹೇಳಿ. ಅಧರ್ಮ ಕಾಮಿತ, ಧರ್ಮಿಷ್ಠನಾದ ವ್ಯಕ್ತಿ ಮೋಹಗೊಳ್ಳುತ್ತಾನೆ ಅಂದರೆ ಧರ್ಮಕ್ಕೆ ವಿರುದ್ಧವಾದದ್ದರ ಬಗ್ಗೆ ಮನಸ್ಸಾಗ್ತಾನೆ ಅಂತ ಅರ್ಥ. ಧರ್ಮಕ್ಕೆ ವಿರುದ್ಧವಾದದ್ದರ ಬಗ್ಗೆ ಮನಸ್ಸಾಗ್ತಾನೆ, ಅದಕ್ಕೆ ವಿಮೋಹಯತಿ, ಕಾಮ ಹಾಗೆ ಮಾಡಿಬಿಡುತ್ತೆ, ಕಾಮ ಬರುತ್ತೆ, ಒಳ್ಳೆ ಕೆಲಸ ಮಾಡ್ತಾನೆ ಅಂತಲ್ಲ, ಕಾಮ ಬಂದಾಗ ಸಾಮಾನ್ಯ ಕೆಟ್ಟ ಕೆಲಸವನ್ನೇ ಮಾಡ್ತಾನೆ, ಅದಕ್ಕೆ ವಿಮೋಹಯತಿ ಅಂತ ಹೇಳಿಬಿಟ್ಟು. ಅದಕ್ಕೊಂದು ವ್ಯತ್ಯಾಸ ಗಮನಿಸಬೇಕು, ಎಲ್ಲ ಕಾಮವು ಕೆಟ್ಟದ್ದಲ್ಲ, ಹಿಂದೆ ನೋಡಿದೆ ಈಗಾಗಲೇ, ಎಲ್ಲ ಕಾಮನೆಗಳು ಕೆಟ್ಟದ್ದಲ್ಲ. ಕಾಮನೆಗಳಲ್ಲಿ ಸತ್ಕಾಮನೆಗಳು ಬೇರೆ, ದುಷ್ಕಾಮನೆಗಳು ಬೇರೆ. ಇಲ್ಲಿ ಕಾಮವನ್ನು ಏನು ಭಗವಂತ ಬೈತಾ ಇದ್ದಾನೆ, ಇದು ಸತ್ಕಾಮದ ನಿಂದೆಯಲ್ಲ, ದುಷ್ಕಾಮದ ನಿಂದೆ ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಬೇಕಿದೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ. ಭೀಷ್ಮರು ಧರ್ಮರಾಜನಿಗೆ ಯುದ್ಧದ ಅನಂತರ ಆತನ ಪ್ರಾರ್ಥನೆಯಂತೆ ಅನೇಕ ಧರ್ಮಗಳನ್ನು ಉಪದೇಶ ಮಾಡ್ತಾ ಹೋಗ್ತಾರೆ. ಶಾಂತಿಪರ್ವ, ಅನುಶಾಸನ ಪರ್ವಗಳ ಪೂರ್ತಿ ಭೀಷ್ಮರ ಉಪದೇಶದ ಸಾರ. ಅಮೂಲ್ಯವಾದಂಥ ಉಪದೇಶದ ಪರಂಪರೆಯನ್ನೇ ಸುಮಾರು ಹತ್ತತ್ರ 15-20 ಸಾವಿರ ಶ್ಲೋಕಗಳಷ್ಟು ವ್ಯಾಪ್ತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಆ ಪ್ರಸಂಗದೊಳಗೆ ಒಂದು ಹಂತ ಬರುತ್ತೆ. ಭೀಷ್ಮರ ಉಪದೇಶವನ್ನು ಕೇಳ್ತಾ ಇದ್ದ ಹಂತದೊಳಗೆ ಧರ್ಮರಾಜ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಇಷ್ಟು ಜನ ಭೀಷ್ಮರ ಉಪದೇಶವನ್ನು ಕೇಳಿದ್ದೀರಿ, ಅವರು ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳ ಬಗ್ಗೆ ವಿಶೇಷವಾದ ರೀತಿಯಾದ ಈ ಪುರುಷಾರ್ಥಗಳ ಬಗ್ಗೆ ವಿವೇಚನೆ ಮಾಡಿದ್ದಾರೆ, ಈಗ ನೀವು ಹೇಳಿ ನಿಮ್ಮ ಅಭಿಪ್ರಾಯದೊಳಗೆ ಯಾವುದು ಶ್ರೇಷ್ಠ ಅಂತ ಕೇಳಿದ್ದಾರೆ. ಈ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದು ಶ್ರೇಷ್ಠ, ಇದು ಧರ್ಮರಾಜ ಕೇಳಿದ ಪ್ರಶ್ನೆ. ಅದರಲ್ಲಿ ಭಾಗವಹಿಸಿದವರು ಯಾರು? ತುಂಬ ಜನ ಸಭಿಕರಿದ್ದರೂ ಕೂಡ ಸೆಮಿನಾರ್ನಲ್ಲಿ ಯಾರು ಇರ್ತಾರೆ ಅವ್ರು ಮಾತಾಡ್ತಾರೆ ಅಷ್ಟೇ, ಅಷ್ಟು ಜನ ಸೇರಿದ್ದಾರೆ. ಅದರಲ್ಲಿ ಪಾರ್ಟಿಸಿಪೇಟ್ ಯಾರ್ಯಾರು ಮಾಡಬೇಕೀಗ? ಭೀಮಸೇನ, ಅರ್ಜುನ, ನಕುಲ, ಸಹದೇವರು ಮತ್ತು ವಿದುರ, ಇಷ್ಟು ಜನಗಳನ್ನು ಕೂತ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿದುರ ಉತ್ತರ ಕೊಡ್ತಾನೆ, ನಾಲ್ಕು ಪುರುಷಾರ್ಥಗಳೇ ಧರ್ಮ ಶ್ರೇಷ್ಠ ಅಂತ ಹೇಳುತ್ತಾರೆ. ಅದು ಸಹಜ, ಆತನಿಗೆ ಆತನ ಸರ್ವದ ಅವತಾರವೇ ಆಗಿದ್ದಾನೆ, ಧರ್ಮವೇ ಶ್ರೇಷ್ಠ ಅಂತ ಹೇಳಿಬಿಡ್ತಾನೆ. ಯಾತಕ್ಕೆ ಅಂದರೆ ಧರ್ಮ, ಅರ್ಥ, ಕಾಮ ಈ ಮೂರರೊಳಗೆ ಧರ್ಮ ಅರ್ಥ ಕಾಮ ಈ ಮೂರರೊಳಗೆ ಆ ಮೂರು ಸುಮ್ಮನೆ ಹೇಳಿದ್ದಲ್ಲ, ಧರ್ಮ ಅರ್ಥಕ ಸುಮ್ಮನೆ ಏನೋ ಹೇಳಬೇಕು ಹೇಳಿದ್ದಲ್ಲ. ಧರ್ಮ ಅನ್ನೋದು ಮೂಲ, ಅದರಿಂದ ಅರ್ಥ, ಅದರಿಂದ ಕಾಮ. ಆದ್ದರಿಂದ ಧರ್ಮ ಒಂದು ಬೇಸಿಕ್ ಪುರುಷಾರ್ಥವಾದ್ದರಿಂದ ಅದು ಶ್ರೇಷ್ಠ ಅಂತ ಹೇಳಿದ್ದ. ನಮ್ಮ ಪ್ರಕಾರ ಧರ್ಮ ಒಂದು ಪುರುಷಾರ್ಥನೇ ಅಲ್ಲ, ಆದ್ದರಿಂದ ಉಳಿದ ಪುರುಷಾರ್ಥ ಸಿಗೋದೇ ಇಲ್ಲ. ಚಿಕ್ಕ ಮಕ್ಕಳಿಗೆ ಹಣ್ಣು ಬೇಕೆ ಹೊರತು ಬುಡ ಗಿಡ ಬೆಳೆಬೇಡ ಅವರಿಗೆ, ಅದು ಬರೀ ಹಣ್ಣು ಬರುತ್ತೆ ಅಂತ ತಿಳ್ಕೊಂಡು ದಟತನ ಅಂತ ಕರೀತಾರೆ. ಬರೀ ಹಣ್ಣು ಮೇಲಿಂದ ಉದುರೋದಿಲ್ಲ, ಆ ವೃಕ್ಷದಲ್ಲಿ ಬೆಳೆದ ಹಣ್ಣು ಉದುರುತ್ತಷ್ಟೇ. ದೊಡ್ಡ ಹಣ್ಣು ಅನ್ನೋದು ಹಣ್ಣು ಮಾತ್ರ ಯಾವಾಗಲೂ ಸಿಗಲಿ ಅಂದರೆ ದಡ್ಡತನ ಹೇಗೋ, ಇವತ್ತು ನಾವೇನಾದರೂ ದೊಡ್ಡ ದೊಡ್ಡ ಸಾಧಕರ ಕಂಡಿದ್ದೇವೆ ಅಂದರೆ ಆ ಸಾಧನೆ ಸುಮ್ಮನೆ ಬಂದಿದ್ದಲ್ಲ, ಧರ್ಮದಿಂದ ಪ್ರಾರಂಭವಾಗಿ ಬಂದಿತ್ತು. ಆಚಾರ ಪ್ರಭವೋ ಧರ್ಮ, ಧರ್ಮಸ್ಯ ಪ್ರಭುರಚ್ಚತಃ. ಧರ್ಮ ಅನ್ನೋದು ಮೂಲಭೂತವಾದದ್ದು. ಬುಡ ಹೇಗೆ ಇಡೀ ವೃಕ್ಷವನ್ನು ಧರಿಸುತ್ತೋ, ಧರ್ಮ ಹಾಗೆ ಜಗತ್ತನ್ನು ಧರಿಸುತ್ತೆ ಅಂತ ಹೇಳ್ತಾರೆ. ಧರ್ಮೋ ಧಾರಯತೆ ಪ್ರಜಾ, ಧಾರಣಾ ಧರ್ಮ ಇತ್ಯಾಹು ಧರ್ಮೋ ಧಾರಯತೆ ಪ್ರಜಾ. ಅದು ಇದರ ಆ ಉತ್ತರವನ್ನು ಕೊಟ್ಟ. ಆಮೇಲೆ ಅರ್ಜುನನನ್ನು ಕೇಳಿದಾಗ ಅರ್ಜುನ ಹೇಳಿದನಂತೆ, ಅರ್ಥವೇ ಬಹಳ ಶ್ರೇಷ್ಠ ಪುರುಷಾರ್ಥ ಅಂತ ಹೇಳ್ತಾರೆ. ಅರ್ಥವೇ ತುಂಬ ಶ್ರೇಷ್ಠವಾದ ಪುರುಷಾರ್ಥ. ಅರ್ಥ ಅಂದರೆ ಇವತ್ತು ಅರ್ಥಶಾಸ್ತ್ರ ಅಂತ ಹೇಳ್ಬೇಕಾದ್ರೆ ಹೇಳ್ತೇವಲ್ಲ, ಹಣ ಅಂತ ಅರ್ಥ. ಅರ್ಥ ಅಂದರೆ ದುಡ್ಡು ಅಂತ ಅರ್ಥ, ಸಂಪತ್ತು ಅಂತ ಅರ್ಥ. ಆ ದೊಡ್ಡ ಪುರುಷಾರ್ಥ ಅಂತ ಹೇಳಿ ಅರ್ಜುನ ಹೇಳಿಬಿಡ್ತಾರೆ. ನಮಗೆ ಖುಷಿಯಾಗುತ್ತೆ ಅಂತ ನಮ್ಮದು ಆತಂದು ಒಂದೇ ಆಯಿತು ಒಂದಿಷ್ಟೆಯಿಂದ. ನಾವು ಹೇಳೋದನ್ನು ಹೇಳಿದಾಗಾಯ್ತಲ್ಲ ಅರ್ಜುನ ಕೂಡ ಅಂತ ಅರ್ಜುನ ಪಕ್ಷದವರು ನಾವು ಅಂತ ಹೇಳ್ಕೊಂಡ್ಬಿಡ್ಬಹುದು. ಅರ್ಜುನ ಹಾಗೆ ಹೇಳೋದಿಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ. ಇಲ್ಲ ಅರ್ಥ ಅರ್ಥ ಅಂತ ಹೇಳಿದರೆ ನಾವು ತಿಳ್ಕೊಂಡ ಅರ್ಥ ಅಲ್ಲ ಅಂತ ಹೇಳ್ತಾರೆ. ನಾವು ತಿಳ್ಕೊಂಡ ಅರ್ಥ ಅಲ್ಲ, ಅದು ನಿಜವಾದ ಅರ್ಥ ಅಂದರೆ ಎರಡಂತ. ಒಂದು ಲೋಕದ ಅರ್ಥ ಇದು, ಇನ್ನೊಂದು ಅರ್ಥ ವಿದ್ಯೆನ ಅರ್ಥ ಅಂತ ಕರೀತಾರೆ. ವಿದ್ಯಾ ಅಂದರೆ ಅರ್ಥ ಅಂತ ಕರೀತಾರೆ. ಆದ್ದರಿಂದ ದೈವಿ ವಿತ್ತ ಅಂದರೆ ವಿದ್ಯಾ, ಈ ಮಾನುಷ್ಯ ವಿತ್ತ ಅಂದರೆ ನಮ್ಮ ಮನೆ ಕಾಸುಗಳ ಹಣ ಕಾಸುಗಳೆಲ್ಲ ಮಾನುಷ್ಯ ವಿತ್ತ. ಅರ್ಜುನ ಹೇಳ್ತಾನೆ, ನಾನು ಹೇಳ್ತಿರೋ ದೈವಿ ವಿದ್ಯೆಯ ಬಗ್ಗೆ ಸಂಪತ್ತಿನ ಬಗ್ಗೆ ಹೇಳ್ತೇನೆ, ಅದು ಭಾರಿ ಶ್ರೇಷ್ಠ, ಅರ್ಥ ಶ್ರೇಷ್ಠ ಅಂತ ಹೇಳುತ್ತೆ. ಮತ್ತೆ ಹೇಳ್ತಾನೆ, ಈ ಸಂಪತ್ತು ಅಂತ ಇಟ್ಕೊಳ್ಳೋಣ ಬೇಕಾದ್ರೆ, ಲೌಕಿಕ ಸಂಪತ್ತು ಅಂತ ಇಟ್ಕೊಳ್ಳೋಣ ತಪ್ಪಲ್ಲ, ಆದರೆ ಈ ಸಂಪತ್ತು ಯಾವ ಪುರುಷಾರ್ಥವಾಗುತ್ತೆ ಅಂದರೆ ನಾವು ಜ್ಞಾನಾರ್ಜನೆ ಮಾಡಬೇಕು. ಜ್ಞಾನಾರ್ಜನೆ ಮಾಡಬೇಕು, ತುಂಬ ಖರ್ಚಾಗುತ್ತೆ ಅದಕ್ಕೆ. ನಮಗದು ಇಷ್ಟು ದಿವಸ ಅರ್ಥ ಆಗ್ತಿದ್ದಿಲ್ಲ, ಈ ಮೆಡಿಕಲ್ ಇಂಜಿನಿಯರಿಂಗ್ ಸೀಸ್ ಪೇಮೆಂಟ್ ಸೀಸ್ ನೋಡಿದಾಗ ಅರ್ಥ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಅಂತ. ಅವಾಗ ಗೊತ್ತಾಗುತ್ತೆ. ಇದಕ್ಕೆ ಎಷ್ಟೋ ದಿನ ಭಾರಿ ಫಸ್ಟ್ ರ್ಯಾಂಕ್ ಬಂದಿದ್ದರೂ ಕೂಡ ಅವನಿಗೆ ಬೇರೆ ಕೊತ್ತಂದರೆ ಎಷ್ಟೇ ಸ್ಕಾಲರ್ಶಿಪ್ ಸೀಟ್ ಕೊಟ್ಟರು ಕೂಡ ಸ್ವಲ್ಪ ಖರ್ಚು ಮಾಡಲೇಬೇಕು. ಅದಕ್ಕೆ ಇನ್ನು ಪೇಮೆಂಟ್ ಶೀಟ್ ಆಗೋದಕ್ಕೆ ಮುಳುಗೋಗ್ಬಿಡ್ತಾರೆ. ಅದು ಕೋರ್ಸ್ ಬಗ್ಗೆ ಹೊತ್ತು ಇದ್ದ ಜಾಸ್ತಿ ಎಲ್ಲ ಬರಬೇಕಾಗುತ್ತೆ, ಅಷ್ಟು ಕಷ್ಟ ಇತ್ತು. ಇವತ್ತಂತೂ ಪ್ರೈಮರಿ ಸ್ಕೂಲೇ ಭಾರಿ ಕಷ್ಟವಾಗಿರೋದು, ಟ್ಯೂಷನ್ಗಳು ಕೊಟ್ಬಿಟ್ರೆ ಎಲ್ಲವೂ ಕಷ್ಟನೇ, ಸಿಕ್ಕಾಬಿಡಿ ಫೀಸ್ ಎಲ್ಲೇ ಹೋಗುತ್ತೆ, ತುಂಬ ಕಾಸ್ಟ್ಲಿ ಆಗಿಬಿಡೋ ಪ್ರಸಂಗವು. ಈಗ ಮಾತಾಡ್ತಾರೆ ಮೆಡಿಕಲ್ ಇಂಜಿನಿಯರಿಂಗ್ ಮೊದಲಾದವುಗಳು ಲೌಕಿಕದ ವಿದ್ಯೆಗಳು, ಇದಕ್ಕೆ ಇಷ್ಟು ಅರ್ಥ ಖರ್ಚಾಗೋದಾದರೆ ಅಧ್ಯಾತ್ಮ ವಿದ್ಯೆಗೆ ಎಷ್ಟು ಬೇಕಾಗುತ್ತೆ ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ, ಆದ್ದರಿಂದ ಅದು ತುಂಬ ಹಣಕಾಸು ಬೇಕಾಗುತ್ತೆ ಅದಕ್ಕೆ. ಅದ್ಯಾಕೆ ಲೋಕದೊಳಗೆ ಇವತ್ತು ಪುಣ್ಯಕ್ಕೆ ಪದ್ಧತಿ ಬಂದಿಲ್ಲ. ಇವತ್ತು ಭಾರಿ ಆಶ್ಚರ್ಯ ಅಂದರೆ ಇವತ್ತು ಕೆ ಜಿ ಕ್ಲಾಸ್ನಿಂದನೇ ದುಡ್ಡು ಶುರು, ಎಲ್ಲ ಕಡೆಯೂ ಹಣ 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 ಉಂಟೇ ಉಂಟು. ಆದರೆ ನಮ್ಮ ನ್ಯಾಯಸುದ ಪಾಠ ಹೇಳೋರು ಕೂಡ ಪೈಸನೂ ತೊಗೊಳೋದಿಲ್ಲ, ಭಾರಿ ಆಶ್ಚರ್ಯ. ಇವತ್ತು ಎಂಥ ಪಾಠ ಪ್ರವಚನ ಮಾಡೋರು ಕೂಡ ಏನು ಮಾಡಿದ್ರು ಹಣಕ್ಕೆ ಎಷ್ಟು ಫೀಸು ಅಂತ ಕೇಳ್ತಕ್ಕಂಥ ಪದ್ಧತಿ ನಮ್ಮಲ್ಲಿ ಬಂದೇ ಇಲ್ಲ ಅಂತ ಕೇಳಿದರೆ ಅಧ್ಯಾತ್ಮ ವಿದ್ಯೆ ಎಷ್ಟು ಶ್ರೇಷ್ಠ ಅಂತ ಹೇಳೋದಕ್ಕೆ ಕಾರಣ. ಯಾತಕ್ಕೆ ಫೀಸ್ ಕೇಳೋದಿಲ್ಲ ಅಂತ ಪ್ರಶ್ನೆ ಬರೋದು. ಲವ್ ಅಧ್ಯಾತ್ಮದಲ್ಲಿ ಯಾಕೆ ಫೀಸ್ ಕೇಳಿಲ್ಲ ಅಂತ ಕೇಳಿದರೆ ಈ ವಿದ್ಯೆಗೆ ಬೆಲೆ ಕಟ್ಟಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಅದನ್ನು ಬೆಲೆ ಕಟ್ಟಿ ಮಾಡಬಾರದು ಅಂತ ಅರ್ಥ. ಬೆಲೆ ಕಟ್ಟೋ ಪ್ರಶ್ನೆ ಬೆಲೆ ಕಟ್ಟಿದ್ರೆ ತಪ್ಪಲ್ಲ, ಬೆಲೆ ಕಟ್ಟಬೇಕು. ಕೂಲಿಯವನೇ ದುಡ್ಡು ಕಟ್ಟಿಬಿಡ್ತಾರೆ, ತಾಯಿ ದುಡ್ಡು ಕಟ್ಟೋಕ್ಕಾಗತ್ತಾ? ಅಡಿಗೆಗಳು ಮನೆ ಅಡುಗೆ ಮಾಡ್ತಾಳೆ ಬಂದುಬಿಟ್ಟು ತಿಂಗಳಿಗೆ ತಂದು ಕೊಟ್ಟರೆ ಮುಗಿದು ಹೋಗುತ್ತೆ ಕತೆ. ಅರೆ ತಾಯಿ ಅಡುಗೆ ಮಾಡ್ತಾಳೆ, ಬೆಲೆ ಕೊಡೋಕ್ಕಾಗತ್ತಾ? ನಮ್ಮ ಪ್ರಕಾರ ಹಾಗಲ್ಲ, ಫ್ರೀ ಅಂತ ಅರ್ಥ ನಮ್ಮ ಪ್ರಕಾರ, ಬೆಲೆನೇ ಇಲ್ಲ ಅದಕ್ಕೆ. ಈ ಥರ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಅಲ್ಲಿ ಏನಿರುತ್ತೆ ಗೊತ್ತಾ, ಅಡುಗೆಯವರೊಳಗೆ ಬಂದು ಮಾಡಿದಾಗ ಹಣಕಾಸಿನ ಯೋಚನೆ ಇರುತ್ತೆ, ತಾಯಿಗೆ ಬರೀ ಪ್ರೀತಿ ಮಾತ್ರ ಇರುತ್ತೆ, ಅದು ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಮ, ಆದ್ದರಿಂದ ಅದು ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಆದ್ದರಿಂದ ಹಣ ತಗೊಂಡು ಪಾಠಗಳ ಪದ್ಧತಿ ನಮ್ಮಲ್ಲಿ ಬರಲೇ ಇಲ್ಲ. ಇದು ಅಧ್ಯಾತ್ಮದ ಬಹಿರಿಮೆ. ಆಗ ಅರ್ಜುನ ಹೇಳ್ತಾನೆ, ಗುರುಗಳೇನೋ ಕೇಳೋದಿಲ್ಲ, ಆದರೆ ಗುರುಗಳಿಗೆ ನಾವು ವಿಶೇಷವಾದ ಸೇವೆಯನ್ನು ಸಲ್ಲಿಸಿಬಿಟ್ರೆ, ಅರ್ಜುನ ಹೇಳ್ತಾನೆ, ತುಷ್ಟೋ ಅರ್ಥೇನ ಗುರುರು ಯಸ್ಮಾತ್ ಕೈವಲ್ಯಂ ದಾತುಮಪ್ಯಲಂ. ವಿಶೇಷವಾದಂಥ ಸೇವೆ ಇತ್ಯಾದಿಗಳನ್ನು ಮಾಡಿದರೆ ಗುರುಗಳಿಗೆ ಭಾರಿ ಸಂತೋಷವಾಗುತ್ತೆ, ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ, ನಮಗೆ ಬೇಗ ವಿದ್ಯೆ ಬರುತ್ತೆ. ಆದ್ದರಿಂದ ಅರ್ಥದಿಂದ ವಿದ್ಯೆ ಬರೋದರಿಂದ ವಿದ್ಯೆ ದೊಡ್ಡ ಪುರುಷಾರ್ಥ. ವಿದ್ಯೆಯ ಅಮೃತಮಶ್ಚಿತೆ ಈಶಾವಾಸ್ಯ ಹೇಳಿಬಿಟ್ಟಿ. ವಿದ್ಯೆ ಬಂದರೆ ಮೋಕ್ಷಕ್ಕೆ ಹೋಗ್ತಾನೆ. ವಿದ್ಯೆ ಬರಲಿಕ್ಕೆ ಇರ್ತಕ್ಕಂಥ ಅನೇಕ ಸಾಧನಗಳಲ್ಲಿ ಹಣ ಒಂದು. ಹಣವನ್ನು ನಾವಾಗಿನೇ ಏನು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡ್ತೇವೆ, ಜ್ಞಾನ ಸಂಪಾದನೆಗೆ ಖರ್ಚು ಮಾಡ್ತೇವೆ, ತುಂಬ ದೊಡ್ಡ ಪ್ರಯೋಜನವಾಗುತ್ತೆ. ಅದರಿಂದ ವಿಶ್ವಾಮಿತ್ರ ಮುನಿಗಳು ಆಗಿದ್ದ ಹಾಗೇನೆ ಹರಿವಂಶದಲ್ಲಿ ಬರುತ್ತೆ. ವಿಶ್ವಾಮಿತ್ರ ಮುನಿಗಳು ಒಂದು ಕಾಲಕ್ಕೆ ಬ್ರಾಹ್ಮಣ್ಯ ದೊಡ್ಡ ಬ್ರಹ್ಮರ್ಷಿಗಳಾಗಬೇಕು ಅಂದರೆ ತಪಸ್ಸಿಗೆ ಅಂತ ಹೊರಟುಬಿಡ್ತಾರೆ. ಆಗ ಭೀಕರವಾದ ಬರಗಾಲ ಬರುತ್ತೆ, 12 ವರ್ಷ ಕಾಲದ ಬರಗಾಲ ಬರುತ್ತೆ. ಹೆಂಡತಿ ಮಕ್ಕಳು ಗತಿಯೇನಾಗಬೇಕು, ಪಾಪ ಅವರಿಗೆ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವ್ರು ಬರಗಾಲದಲ್ಲಿ ಹೆಣ್ಣು ಹಾಕಿಬಿಟ್ಟವ್ರು ಅಂತ ಕೇಳಬಾರ್ದು. ಅವ್ರು ಹೋದ್ಮೇಲೆ ಬರಗಾಲ ಬಂತು, ಬರಗಾಲದಲ್ಲಿ ಬಿಟ್ಟು ಹೋಗಿದ್ದಲ್ಲ. ಅವ್ರು ಹೋದ್ಮೇಲೆ ಬರಗಾಲ ಬಂತು, ಆದ್ದರಿಂದ ಅವ್ರು ತಪ್ಪಲ್ಲ. ಆಮೇಲೆ ಬರಗಾಲ ಬಂದಾಗಿದೆ, ಏನು ಮಾಡಬೇಕಾಗ? ಹಾಗೊಬ್ಬ ರಾಜಕುಮಾರ ಸತ್ಯವ್ರತ ಅಂತ ಅವನ ಹೆಸರು. ಅವನು ನೋಡ್ತಾನೆ, ಅವನ ಕಥೆ ದೊಡ್ಡದು, ಅದೆಲ್ಲ ಬೇಡ. ಈಗ ಇವ್ರು ಎಷ್ಟು ಕಷ್ಟದಲ್ಲಿದ್ದು ಅಂತ ಕೇಳಿದರೆ, ಧನ ಸಂಪಾದನೆಗೋಸ್ಕರ ಬರಗಾಲ ಏನು ಇಲ್ಲವೇ ಇಲ್ಲ, ಇದ್ದವ್ರು ಕೊಡೋ ಸ್ಥಿತಿಯಲ್ಲೂ ಇರಲಿಲ್ಲ ಪಾಪ. ಅದಕ್ಕೆ ತಾವದೋ ಒಂದು ಜಮೀನನ್ನು ಉಳ್ಳೆ ಕೊಟ್ಟರೆ ಎತ್ತುಗಳೇ ಇಲ್ಲ, ತನ್ನ ಮಗನನ್ನು ಎತ್ತನ್ನು ಮುಳ್ಳೆ ಕೊಡ್ತಂತೆ ಪಾಪ. ಮಗನನ್ನು ಅಷ್ಟರ ಮಟ್ಟಿಗೆ ಕಷ್ಟದಲ್ಲಿದ್ದಾಳೆ. ರಾಜಕುಮಾರ ನೋಡಿದ, ಕರುಣೆ ಬಂತು. ಅಮ್ಮ ಯೋಚನೆ ಮಾಡಬೇಡಿ, ಇನ್ಮೇಲೆ ನೀವೇನು ಕೆಲಸ ಮಾಡಬೇಡಿ, ನಿಮ್ಮ ಸಾಕ ಜವಾಬ್ದಾರಿ ನಂದು ಅಂತ ಹೇಳಿದ. ಒಂದು ಕಡೆ ಅವರನ್ನು ಕೂಡಿಸಿಬಿಟ್ಟ, ಅವರಿಗೋಸ್ಕರ ತಾನು ಸಂಪಾದನೆ ಮಾಡಿ ಮಾಡಿ ಅವರನ್ನು ಪೋಷಣೆ ಮಾಡೋಕೆ ಶುರು ಮಾಡಿದೆ. 12 ವರ್ಷ ಮುಗಿದೋಯ್ತು. ಅಟ್ಟದ ವಿಶ್ವಾಮಿತ್ರ ತಪಸ್ಸು ಒಂದು ಘಟ್ಟಕ್ಕೆ ಬಂದು ವಾಪಸ್ ಬಂದರು. ಒಂದು ನೋಡ್ತಾರೆ ಜಗತ್ತೆಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬಿಟ್ಟಿತ್ತು. ಅವ್ರು ತಪಸ್ಸಿರಿದ್ರು ಎಚ್ಚರಣೆ ಇರಲಿಲ್ಲ ಅವರಿಗೆ. ಎರಡನೇ ಅಧ್ಯಾಯ ಹೇಳಿದ ಹಾಗೆ ಮೇಲೆ ಎಚ್ಚರಿಕೆಯೇ ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿದ್ದರು, ಗೊತ್ತೇ ಆಗಿರಲಿಲ್ಲ. ಆಮೇಲೆ ನೋಡಿದ್ರು ಗಾಬರಿ ಆಯಿತು ಅವ್ರಿಗೆ, ಏನಿದು ಹೀಗಾಗಿಬಿಟ್ಟಿದೆ. ತನ್ನ ಹೆಣ್ಣು ಮಕ್ಕಳಿಗೆ ಗತಿ ಏನಂತ ಬಂದು ನೋಡ್ತಾರೆ, ಆರಾಮವಾಗಿದ್ದಾರೆ. ಆಶ್ಚರ್ಯವಾಯ್ತು, ಏನು ಇಂಥ ಆಪತ್ತಲ್ಲಿ ಯಾರು ನಿಮ್ಮನ್ನು ಕಾಪಾಡಿದ್ರು ಅಂದರೆ ತೋರಿಸ್ತಾರೆ. ಈತ ನಮ್ಮನ್ನು ಕಾಪಾಡಿದ್ದು ಸತ್ಯವ್ರತ ನಮ್ಮನ್ನು ಕಾಪಾಡಿದ್ದು ತೋರಿಸಿದ ತಕ್ಷಣ ಭಾರಿ ಖುಷಿಯಾಯ್ತಂತ ಅವರಿಗೆ. ಅವ್ರು ಹೇಳ್ತಾರೆ, ಓಹೋ ನೀನ ಕಾಪಾಡಿದ್ದು ಅಲ್ಲಯ್ಯ, ಎಷ್ಟು ಉಪಕಾರ ಮಾಡಿದ್ದಿ ನನಗೀಗ, ನೀನು ಏನು ಬೇಕು ಕೇಳು ಅಂತ ಹೇಳಿದ್ರೆ ತಕ್ಷಣ ಏನು ಬೇಕು ಕೇಳು. ಹೇಗೂ ತಪಸ್ ಪಡ್ಕೊಂಡ್ಬಿಟ್ಟಿದಾರಲ್ಲ, ಫಾರಿನಿಂದ ದುಡ್ಡು ಕೇಸ್ ಬೀಸ್ಕೇಸಲ್ಲಿ ದುಡ್ಡು ಇಟ್ಕೊಂಡ್ಬಂದ್ರೆ ಹೇಗೋ ಬಂದಿದ್ರು ಪಾಪ ಅವರು. ಪಾಪ ಇಲ್ಲಿ ದುಡ್ಡಿತ್ತು, ತಲೆಯಲ್ಲೇ ದುಡ್ಡಿತ್ತು ಪಾಪ ಅವರಿಗೆ. ಅವರು ತಕ್ಷಣ ಕೇಳಿದ್ರಂತೆ ವಿಶ್ವಾಮಿತ್ರ ಮುನಿಗಡೆ, ನಾನು ಸಶರೀರ ಸ್ವರ್ಗಕ್ಕೆ ಹೋಗಬೇಕು ಅಂತ ಕೇಳಿದಂತೆ. ಎಂಥ ಬೈಕೆ ಇದೆ ಲೆಕ್ಕ ಹಾಕಿವೆ, ಸಶರೀರ ಸತ್ತ ಮೇಲಲ್ಲ ಈಗ ಸ್ವರ್ಗಕ್ಕೆ ಹೋಗ್ಬೇಕು ನಾನೀಗ, ಕಷ್ಟ ಆಗಲಿಂತ ಕಳಿಸೇ ಬಿಟ್ಟಿರಂತೆ ಸ್ವರ್ಗಕ್ಕೆ. ಆದರೆ ತ್ರಿಶಂಕು ಸ್ವರ್ಗ ಸೃಷ್ಟಿ ಮಾಡಿ ವಿಶ್ವಾಮಿತ್ರ ಮುನಿಗಳು ಹಾಕಿ, ಅವನಿಗೆ ಗುರುಗಳ ಶಾಪ ಇತ್ತು ಸ್ವರ್ಗಕ್ಕೆ ಹೋಗಬಾರದು ಅಂತ ಹೇಳಿ, ಅವನ ಗುರುಗಳ ಶಾಪ ಇತ್ತು. ಇವರು ಸೆಟ್ರೇಟ್ ಮಾಡ್ತಾರೆ, ಸ್ವರ್ಗ ಸೃಷ್ಟಿ ಮಾಡಿಬಿಟ್ರೆ ಪ್ರತಿ ಸ್ವರ್ಗವನ್ನು ಎಲ್ಲಿಂದ ಬಂತಿದೋ ಅವರಿಗೋಸ್ಕರ ಮಾಡಿದ ಸೇವೆಯ ಫಲವಾಗಿ ಅವರು ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡಿ ಮೇಲೆ ಕೆತ್ತಿಬಿಟ್ರದ್ದು. ವಿಶ್ವಾಮಿತ್ರರು ಅಂಥ ಋಷಿಗಳು, ಸ್ವರ್ಗ ಸೃಷ್ಟಿ ಮಾಡ್ತಕ್ಕಂಥ ಋಷಿಗಳು ಅಂತರಿಕ್ಷದೊಳಗೆ. ನಾವು ಇಲ್ಲೇ ನರಕ ಸೃಷ್ಟಿ ಮಾಡ್ತಕ್ಕಂಥ ಸಾಧನೆ ಮಾಡ್ತೇವೆ. ಸ್ವರ್ಗ ಸೃಷ್ಟಿ ಅಲ್ಲ ನಮಗೆ, ನರಕ ಸೃಷ್ಟಿ ಅಷ್ಟೇ. ಮನೆ ಮನೆಗಳಲ್ಲಿ ನರಕ ಇದ್ದಾಗಿರುತ್ತೆ. ಎಷ್ಟು ಅವ್ಯವಸ್ಥೆ ಇದ್ದರೆ ನರಕಕ್ಕಿಂತ ಇನ್ನೇನು ಕೆಟ್ಟು, ಇದಕ್ಕಿಂತ ಕೆಟ್ಟದಾಗ ಸಾಧ್ಯವೇ ಇಲ್ಲ. ನರಕದ ಹಾದಿ ಮಾಡಿದ್ರೆ ಹೋಯ್ತಲ್ಲ, ಹಾಗಾಗ್ತಿತ್ತು. ಆ ಕ್ಷಣಕ್ಕೆ ಅವರು ತ್ರಿಶಂಕು ಸ್ವರ್ಗ ಸೃಷ್ಟಿ ಮಾಡಿದ್ದು ಹರಿವಂಶಾದಿಗಳಲ್ಲಿ ಬಹಳ ವಿಸ್ತಾರವಾಗಿ ಬರತಕ್ಕಂಥ ಕಥೆ. ಅರ್ಜುನ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾನೆ. ಅವರು 10,000 ವರ್ಷಗಳ ತಪಸ್ಸು ಮಾಡಿ ಬಂದಿದ್ರು ಈ ಮಧ್ಯೆ ಒಂದು ಘಟ್ಟದೊಳಗೆ. ಅದೆಲ್ಲ ಸ್ಟಾಕ್ ಇತ್ತು ಅವರಿಗೆ, ಅಷ್ಟನ್ನು ವಿನಿಯೋಗ ಮಾಡಿ ಇದು ಮಾಡಿಬಿಟ್ರದ್ದು, ಅದು ಸ್ವರ್ಗಕ್ಕೆ ಮೇಲೆ ಕೆತ್ತಿಬಿಟ್ರದ್ದು. ಇಂಥ ವಿಚಿತ್ರವಾದಂಥ ಶಕ್ತಿ ಅವರು. ಇದಕ್ಕೆ ಕಾರಣವಾಗಿದ್ದು ಗುರುಗಳಿಗೋಸ್ಕರ ಅವರು ಮಾಡಿದ ತ್ಯಾಗ ಇದು. ಆದ್ದರಿಂದ ಗುರುಗಳಿಗೆ ಯೋಗ್ಯ ರೀತಿಯಲ್ಲಿ ನಾವು ಹಣ ನಮ್ಮಲ್ಲಿದ್ದು ಬಿಟ್ಟರೆ, ಒಳ್ಳೆಯ ಸೇವೆ ಸಲ್ಲಿಸಿಬಿಟ್ರೆ, ನಮಗೆ ಮೋಕ್ಷ ಕೊಡ್ತಕ್ಕಂಥ ವಿದ್ಯೆನೇ ಕೊಟ್ಟು ಬಿಡ್ತಾರಲ್ಲ, ಅರ್ಥಶ್ರೇಷ್ಠ ಅಂತ ಹೇಳಿ ನಕುಲ ಸಹದೇವರು ಹೇಳಿದರಂತೆ. ಅರ್ಜುನೋಕ್ತಂ ಅನುವದತು, ಅವ್ರು ಆಯಿತು ಆಯಿತು ಅರ್ಜುನ ಹೇಳಿದ್ದೆ ಒಪ್ಕೊಂಡ್ಬಿಡ್ತೇವೆ ನಾವು, ನಮಗೆ ಅರ್ಥನೇ ಶ್ರೇಷ್ಠ ಅಂತ ಹೇಳಿಬಿಟ್ರು. ಆಗ ಭೀಮಸೇನ ದೇವರ ಸರದಿ ಬಂತು. ಭೀಮಸೇನ ನಿಮ್ಮ ದೃಷ್ಟಿಯಲ್ಲಿ ಯಾವುದು ಪುರುಷಾರ್ಥ ಅಂತ ಕೇಳಿದರೆ, ಶಾಕಿಂಗ್ ನ್ಯೂಸ್, ಭೀಮಸೇನ ಹೇಳಿತ್ತು, ಅಣ್ಣ ಕಾಮಶ್ರೇಷ್ಠ ಪುರುಷಾರ್ಥ ಅಂತ ಹೇಳಿಬಿಟ್ಟು. ಕಾಮಶ್ರೇಷ್ಠ ಪುರುಷಾರ್ಥ ಭೀಮಸೇನ ಬಯ್ಯೋರಿಗೆ ಅದು ಒಳ್ಳೆ ಪಾಯಿಂಟ್ ಸಿಕ್ಕಾಗಾಯ್ತು. ಮತ್ತೊಂದು ಪಾಯಿಂಟ್, ಭೀಮಸೇನ ಬಗ್ಗೆ ಜನಕ್ಕೆ ಏನು ಗೊತ್ತಿದೆ, ಈಗಾಗಲೇ ತಪ್ಪು ತಪ್ಪಾಗಿ ಭಾರಿ ತಿಂತ ಇದ್ದ, ಹೊಟ್ಟೆ ಬಾಕ, ಮುಂಗೋಪಿ, ಹೊಟ್ಟೆ ಡುಬ್ಬ, ಅದು ಬೇರೆ. ಜೊತೆಗೆ ಸಿನಿಮಾ ನಾಟಕ ನೋಡಿ ನೋಡಿ ಯಾರು ಭೀಮಸೇನ ಅಂದರೆ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ ಜನಗಳು. ವಿಕೃತವಾದ ಚಿತ್ರವನ್ನು ಭೀಮಸೇನ ಒಳಗೂ ಹೊರಗೂ ಎರಡೂ ವಿಕಾರನೇ. ಹೊರಗೆ ವಿಕಾರವಾದ ವ್ಯಕ್ತಿ ನಾರಿಸಿಬಿಡ್ತಾರೆ, ಕೂಗೋದು ಜೋರ ಕೂಗಿಬಿಟ್ರೆ ಭೀಮಸೇನ ಇದ್ದಾಗಲೇ, ಮುಂಗೋಪಿ ಅಂದರೆ ಮುಂಗೋಪಿ, ಅಧಿಕ ಪ್ರಸಂಗಿನ ಮಾಡಿ ಹಾಕ್ಬಿಟ್ಟಿದ್ದ. ತುಂಬ ತಪ್ಪದು ಒಂದು, ಅವರು ಇದೊಂದು ಪದ ಸೇರ್ಕೊಂಡ್ಬಿಟ್ರೆ ಓ ಭೀಮಸೇನ ಭಾರಿ ಕಾಮುಕ ಅಂತ ತಿಳ್ಕೊಂಡು ಏನು ಮಾಡಬೇಕು ಇದಕ್ಕೆ ಹೇಳ್ತಾರೆ. ಅದಲ್ಲ, ಆ ಕ್ಷಣಕ್ಕೆ ಆಶ್ಚರ್ಯವಾಗಿರುತ್ತಂತೆ ಎಲ್ಲರಿಗೂ ಕೂಡ. ಹೀರು ಭೀಮಸೇನ ಹೀಗೆ ಹೇಳ್ತಾ ಇದ್ದಾನೆ ಅಂದರೆ, ಭೀಮಸೇನ ವಿಚಾರಧಾರೆ ಎಂಥ ಅತ್ಯುನ್ನತ ಮಟ್ಟದ್ದಾಗಿತ್ತು. ಉಳಿದವರು ಮಾತ್ರ ಎರಡನೇ ಶ್ಲೋಕ ಹಿಡಿಬಿಡ್ತಾರೆ. ಮಹಾಭಾರತ ಆ ಭಾಗದಲ್ಲಿ ಭೀಮಸೇನ ಮಾತ್ರ 8 ಶ್ಲೋಕ ವಿವರಣೆ ಮಾಡ್ತಾರೆ. ಭೀಮಸೇನೆ ಅಣ್ಣ ಕಾಮಯಾತ ಶ್ರೇಷ್ಠ ಹೇಳಿದೆ ಅಂತ ಗೊತ್ತಾ? ಕಾಮ ಅಂತ ಹೇಳಿದರೆ ಜನ ತಿಳ್ಕೊಂಡ ಕಾಮ ಅಲ್ಲ, ಇಚ್ಛೆ ಅಂತ ಅರ್ಥ. ಎಂಥ ಇಚ್ಛೆ ಅಂದರೆ ಸದಿಚ್ಛೆ ಅಂತ ಅರ್ಥ. ಅದೇ ಶ್ರೇಷ್ಠವಾದ ಪುರುಷಾರ್ಥ. ಯಾತಕ್ಕೆ ಅಂತ ಕೇಳಿದರೆ, ಯಾವ ಪುರುಷಾರ್ಥವು ಪುರುಷಾರ್ಥವಾಗಬೇಕಾದರೆ ಮೊದಲೇನಿರಬೇಕು? ನಮಗೆ ಅಪೇಕ್ಷೆ ಇರಬೇಕು. ಅಪೇಕ್ಷೆನೇ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಪಿ ಯು ಸಿ ಫಸ್ಟ್ ರ್ಯಾಂಕು, ಸಿ ಇ ಟಿಲೂ ಫಸ್ಟ್ ರ್ಯಾಂಕ್, ಮತ್ತೆ ಮೆಡಿಕಲ್ ಸೀಟ್ ಹುಡ್ಕೊಂಡು ಬರ್ತಾ ಇದ್ದಾನೆ. ಎರಡು ಬೇಕಿಲ್ಲ, ಬಿ ಎಸ್ ಸಿ ಸೇರ್ತೀರಿ ಏನು ಮಾಡ್ತೀರಿ ನೀವೀಗ? ನಾನು ಇಂಜಿನಿಯರಿಂಗು ಬೇಡ, ಮೆಡಿಕಲ್ಲೂ ಬೇಡ, ಕಂಪ್ಯೂಟರ್ಸು ಬೇಗ, ಬರೀ ಬಿ ಎಸ್ ಸಿ ಓದ್ತೇನೆ, ಇಲ್ಲ ಬಿ ಎನೇ ಓದ್ಬಿಡ್ತೇನೆ, ಅವ್ರು ಏನು ಮಾಡ್ತೀರಿ ಈಗ? ಅವನಿಷ್ಟ, ಯಾರಿಗೆ ಅಪೇಕ್ಷೆನೇ ಇಲ್ಲೋ ಅವ್ನು ಯಾವ ಪುರುಷಾರ್ಥನೂ ಪುರುಷಾರ್ಥವಾಗೋದೇ ಇಲ್ಲ. ಆದ್ದರಿಂದ ಬೇಸಿಕ್ ಪುರುಷಾರ್ಥ ಯಾವುದು ಅಂದರೆ ಕಾಮ ಅಂತ ಹೇಳ್ತಾರೆ. ನಮಗೆ ಇವತ್ತು ಅದು ದೊಡ್ಡದು ಅದೇ ಗಾದಿಯಾಗಿದೆ. ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಅದೇನೇ ಬೇರೆ ದೇರಿ ಜವಿಲ್ ದೇರಿ ಜವೇ ಅಂತ ಹೇಳ್ತಾರಲ್ಲ, ಅದಕ್ಕಿದೇ ಕಾರಣ. ಅಪೇಕ್ಷೆ ಒಂದಿಲ್ಲದೆ ಹೋಗ್ಬಿಟ್ರೆ ಪಂಚಭಕ್ಷ ಪರಮಾನ್ನ ಬೇಕಾದಷ್ಟು ಅಡುಗೆ ಮಾಡಾಕ್ಬಿಟ್ಟಿದ್ದಾರೆ. ನನಗೆ ಬೇಕಿಲ್ಲ, ಮುಗಿದೋಗ್ತಾರೆ, ಏನು ಮಾಡೋಕ್ಕಿಲ್ವೇ ಇಲ್ಲ. ಬೇಕು ಅವನಿಗೆ ಗಂಜಿ ಹಾಕಿದ್ರೆ ಸಾಕು, ಇಷ್ಟಪಡ್ತಾನೆ. ಇವತ್ತು ಬೇಕು ಅನ್ನೋ ಪದ ಎಷ್ಟು ಮುಖ್ಯವಾದದ್ದು ಅರ್ಥ ಮಾಡ್ಕೊಂಡು, ಎಷ್ಟೋ ಜನ ಡಾಕ್ಟರ್ ಹೇಳ್ತಾರೆ, ತುಂಬ ಔಷಧಿ ಕೊಡ್ತಾರೆ, ಏನೇನೋ ಮಾಡ್ತಾರೆ, ಕೊನೆಗೆ ಅವ್ರು ಹೇಳ್ತಾರೆ ಇಲ್ಲ ವಾಸಿ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ರೋಗಕ್ಕೆ ಔಷಧಿ ಇದೆ, ಆದರೆ ಅವ್ರಿಗೆ ಬದುಕ ಇಚ್ಛೆನೇ ಇಲ್ಲ ಪೇಷೆಂಟ್ಗೆ ಅಂತ ಹೇಳ್ತಾರೆ. ಅವನು ಕೋಆಪರೇಟೇ ಮಾಡ್ತಾ ಇಲ್ಲ. ಹೇಳಿ, ಯಾಕೆ ಕಳಿಸಿ ಕೊಡ್ತೀವಿ ಡಾಕ್ಟ್ರೆ, ಬೇಡ ಹೋಗಲಿಕ್ಕೆ ತಯಾರಾಗಿದ್ದೀರಿ, ಏನು ಮಾಡ್ತೀರಿ ಅವರಿಗೀಗ? ಅವರಿಗೆ ಇಷ್ಟ ಇಲ್ಲ ಬಿಡ, ಏನು ಮಾಡೋಕ್ಕಾಗೋದಿಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಇಚ್ಛೆ ಇಲ್ಲದೆ ಹೋದರೆ ಯಾವ ಸಾಧನೆ ಕೂಡ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಧರ್ಮ, ಅರ್ಥ, ಕಾಮ, ಮೂರು ಪುರುಷಾರ್ಥಗಳಲ್ಲಿ ಕಾಮವೇ ಸರ್ವಶ್ರೇಷ್ಠವಾದ ಪುರುಷಾರ್ಥ. ಇದು ಭೀಮಸೇನ ಕೊಟ್ಟ ಉತ್ತರ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಇವತ್ತಿನ ದಿವಸ ನಾವೆಲ್ಲ ಪ್ರಶ್ನೆಗಳು ಅದೇ ಸಮಸ್ಯೆ. ನಮಗೆ ಆಗೋದಿಲ್ಲ, ದೇವ್ರ ಪೂಜೆ ಮಾಡಕ್ಕೆ ಬರೋದಿಲ್ಲ, ಸಂಧ್ಯಾವನ್ನೇ ಆಗೋದಿಲ್ಲ, ಏಕಾಶಿ ಆಗೋದಿಲ್ಲ, ಸಾವಿರ ಮಾತು ಹೇಳ್ತೇವೆ. ಇದೆಲ್ಲರೂ ಒಂದೇ ಮಾತಲ್ಲಿ ಹೇಳ್ಬೋದು, ಇಚ್ಛೆ ಇಲ್ಲ ಅಂದರೆ ಮುಗಿದೋಯ್ತು ಅಷ್ಟೇ. ಇವೆಲ್ಲ ಸುಳ್ಳು ಸುಳ್ಳೇ ಹೇಳ್ತಿರೋ ನಾವೆಲ್ಲ ಕೂಡ. ಇಚ್ಛೆ ಒಂದಿದ್ರೆ ಎಲ್ಲ ಹಾಗೇ ಆಗುತ್ತೆ. ಹಿಂದೆ ಹೇಳಿದ್ದಾರೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಸರ್ವೇ ಅನಿಷ್ಫಲ. ಮಾಡ್ತೇವೆ ಅಂತ ಹೋಗಿ ಹಾಗೇ ಆಗುತ್ತೆ ಅಂತ ಹೇಳಿದ್ದೆ. ಮಾಡ್ತೇವೆ ಅಂತ ಹೋದರೆ ಹಾಗೇ ಆಗುತ್ತೆ. ಅದಕ್ಕೆ ನಮಗೆ ಶಾಸ್ತ್ರದುಷ್ಟ ಅಂತ ಅರ್ಥವಾಗೋದಿಲ್ಲ, ಲೋಕದುಷ್ಟ ಅಂತ ಅರ್ಥವಾಗುತ್ತೆ. ಬದರಿಗೆ ಹೋಗಿರ್ತಾನೆ, ಚಳಿ ಒದ್ದಾಡ್ತಿರ್ತಾನೆ, ಪಾಪ ಏನೇನು ಮಾಡಿದ್ರು ಯಾವ ಚಾನ್ಸಸ್ಸೇ ಇರೋದಿಲ್ಲ, ಬಿಡೋದಿಲ್ಲ. ಅಲ್ಲಿ ಯಾರ್ದೋ ಸ್ಟೌವ್ ಇಸ್ಕೊಂಡು, ಯಾರ್ದೋ ಪುಡಿ, ಯಾರ್ದೋ ಸಕ್ಕರೆ, ಎಲ್ಲೋ ನೀರು ತಂದು ಕಾಫಿ ಕುಡದೇ ಬಿಡ್ತಾನೆ, ಬಿಡೋದಿಲ್ಲ. ಯಾತಕ್ಕೆ ಇಚ್ಛೆ ಇದೆ, ಅವನು ಕುಡಿಲೇಬೇಕು ಅಂತ ಇಚ್ಛೆ ಇದೆ. ಆದರೆ ದೇರ್ಪೆಟ್ಟಿಗೆ ಹೋಗಿರೋದಲ್ಲೇ ಭಾರಿ ಚಳಿ ಅಂತ ಬಿಟ್ಟು ಇಲ್ಲ ಡ್ರಾಪ್ ಬೆಂಗಳೂರಲ್ಲೇ ಬಿಟ್ಟು ಹೋಗಿಬಿಡ್ತಾನೆ. ಭಾರಿ ಚಳಿ ಅಂತ ಆಗೋದಿಲ್ಲ ಅಂತ ಬಿಡಿ, ಅದನ್ನು ಯಾಕೆ ಆಗೋದಿಲ್ಲ ಅಂತಾನೆ. ಯಾಕಾಗೋದ ನೋಡೇ ಬಿಡ್ತೀನಿ, ನಾನೀಗ ಬೇಕಲ್ಲ ನನಗೀಗ. ಇದನ್ನು ನಿಜವಾಗಿ ಅರ್ಥ ಮಾಡಿಕೊಂಡ್ರೆ ಇದು ಹೋದವರು 90 ಜನದ ಅನುಭವ ಅದೇನೆ. ಅವ್ರು ನಾರಾಯಣ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದಕ್ಕಂತ ಸ್ನಾನ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಖಂಡಿತ ಚಾ ಕಾಫಿ ಕುಡಿದು ಬಂದೇ ಇರ್ತಾರೆ, ಅದ್ರ ಬಗ್ಗೆ ಸಂಶಯನೇ ಇರೋದು. ಕಾರಣ ಬೇಕಾಗಿದೆ ಅನ್ನೋದೇ ಕಾರಣ. ಅದು ಪ್ರಹ್ಲಾದನಿಗೆ ಬೇಕಾಗಿತ್ತಲ್ಲ. ಹಿರಣ್ಯಕಶಿಪು ಎಷ್ಟೆಷ್ಟು ಪ್ರಯತ್ನ ಮಾಡೋಗಳು, ಪ್ರಹ್ಲಾದ ಬಿಡಲಿಲ್ಲ. ಬಡಿತೇನೆ ಬಡಿತೇನೆ ಕಡಿತ ಅಂತ ಶಿಕ್ಷೆ ಕೊಟ್ಟರು ಕೂಡ ಡೈರೆಕ್ಟಾಗಿ ನಾನು ತಲೆ ಹಾರಿಸಿಬಿಡ್ತೇನೆ. ಈಗ ಎಲ್ಲಿದ್ದಾನೆ ಹರಿ, ಎಲ್ಲಿದ್ದಾನಯ್ಯ? ಶಿರ ಕಾಯಾಧಾರಾಮೀತೆ, ನೀನು ತಲೆ ಹಾರಿಸಿಬಿಡ್ತೇನೆ ಅಂತ ಕೇಳಪ್ಪ. ಏನು ದೇವ್ರ ಇದ್ದೇ ಇದ್ದಾನೆ, ಕಂಬದಲ್ಲೇ ಇದ್ದಾನೆ. ಹಾಗೆ ಮುಂದೆ ನಡೆದೋಯ್ತು. ಹಾಗೆ ಈ ಮಾತು ಅರ್ಥ ಮಾಡ್ಕೊಂಡ್ರೆ ಇವತ್ತು ನಾವು ಯೋಚನೆ ಮಾಡ್ತಾ ಮಾಡ್ತಾ ಹೊರಟ್ರೆ ನಾವು ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅಂದರೆ, ಎಲ್ಲಿ ಕರೆಕ್ಟ್ ಮಾಡ್ಕೋಬೇಕು ಅಂದರೆ ಇಚ್ಛೆಯನ್ನು ನಾವು ಸರಿಯಾಗಿ ಡೆವಲಪ್ ಮಾಡ್ಕೋಬೇಕು. ಸದಿಚ್ಛೆಯ ಅವನಿಗಿಲ್ಲ, ಅವನು ಯಾವ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಕಾಮವೇ ಸರ್ವಶ್ರೇಷ್ಠವಾದ ಪುರುಷಾರ್ಥ. ಈ ಮಾತು ಯಾತಕ್ಕೆ ಹೇಳ್ತಿರೋದು ಅಂದರೆ, ಭಗವದ್ಗೀತೆ ಕೃಷ್ಣ ಹೇಳಿದ್ದು, ಅಲ್ಲಿ ಭೀಮಸೇನ ಹೇಳ್ತಾ ಇದ್ದಾನೆ, ಹರಿ ಹೇಳ್ತಾ ಇದ್ದಾನೆ ಕಾಮ ಕೆಟ್ಟದ್ದು ಅಂತೇಳಿ, ವಾಯು ಹೇಳ್ತಾ ಇದ್ದಾರೆ ಕಾಮ ಭಾರಿ ಒಳ್ಳೆಯದು ಅಂತೇಳಿ. ನಮಗೆ ಕಾಂಟ್ರಡಿಕ್ಷನ್ ಇದೆ, ಇದು ಗೊಂದಲ. ಇದು ಕೃಷ್ಣನ ಪ್ರಕಾರ ಕಾಮ ಕೆಟ್ಟದ್ದು, ಆದರೆ ಭೀಮನ ಪ್ರಕಾರ ಕಾಮ ಭಾರಿ ಒಳ್ಳೆಯದು. ಅದಕ್ಕೆ ಹೇಳಿದೆ, ವಿರೋಧ ಎಲ್ಲಿ ಬಂತು ಅಂದರೆ, ವಿರೋಧ ಇಬ್ಬರಿಗೂ ಇಲ್ಲವೇ ಇಲ್ಲ. ಇಬ್ಬರು ಒಂದೇ ಮಾತಾಡ್ತಾ ಇದ್ದಾರೆ. ಕೃಷ್ಣ ಬೈತಿರೋ ಕಾಮ ದುಷ್ಟ ಕಾಮ, ಭೀಮಸೇನ ಹೊಗಳ್ತಿರೋ ಕಾಮ ಶ್ರೇಷ್ಠವಾದ ಕಾಮ. ಆದ್ದರಿಂದ ಇಬ್ಬರಲ್ಲಿ ಹೊಂದಾಣಿಕೆ ಇದೆ ಹೊರತು ವಿರೋಧವೇ ಇಲ್ಲ. ಇದು ಕೃಷ್ಣ ಭೀಮರ ಮಾತಿನ ಒಂದು ಸ್ವಾರಸ್ಯ. ಕೃಷ್ಣನ ಮಾತಿಗೆ ಭೀಮಸೇನ ಬರೆದ ಭಾಷ್ಯ ಇದೆ, ಅದಕ್ಕೆ ಗೀತಾ ಭಾಷ್ಯ ಬರಲಿಕ್ಕೆ ಅವ್ರನ್ನೇ ಕಳಿಸಿದ್ದು. ಮತ್ತೆ ಅಲ್ಲಿ ತಮಾಷೆ, ಕೃಷ್ಣ ಅಲ್ಲೇ ಕೂತಿರ್ತಾನೆ, ಇದು ಭಾರಿ ಆಶ್ಚರ್ಯ. ಈ ಪ್ರಶ್ನೆ ಕೇಳಿದ ಕೃಷ್ಣ ಅಲ್ಲೇ ಕೂತಿರ್ತಾನೆ. ಕೃಷ್ಣನ ಎದುರಿಗೆ ನಡೆದ ಜಿಜ್ಞಾಸೆ, ಕೃಷ್ಣ ಏನು ಮಾಡ್ತಾನೆ ಗೊತ್ತಾ? ಭೀಮಸೇನ ತಪ್ಪು ಹೇಳೋದು ಹೇಳೋದೇ ಇಲ್ಲ. ಭೀಮಸೇನ ಮಾತನ್ನು ಕೇಳಿದ್ರೆ ಕೃಷ್ಣನಿಗೆ ಭಾರಿ ಪ್ರೀತಿ ಅದು ಬಂದು, ತಾನು ಹೇಳಿದ್ದೇನೆ ಭೀಮಸೇನ ಹೇಳಿದ್ದಾನೆ ಅಂದ ಮೇಲೆ. ಇವತ್ತು ಕಾಮನೆ ಎಂಬುದು ಎರಡು ವಿಧ, ಆ ಎರಡು ವಿಧ ವಿವೇಚನೆ ಯಾರು ಮಾಡೋದಿಲ್ಲ, ಎಲ್ಲ ಕಾಮ ಕೆಟ್ಟದು ಅಂತ ಯಾಂತ್ರಿಕ ಅರ್ಥ ಮಾಡಿಕೊಡುತ್ತಾರೆ, ಅವರ ಜೀವನದಲ್ಲಿ ಏನೇನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ಅವ್ರು ಹೇಳ್ತಾರೆ, ಇವತ್ತು ಮೋಕ್ಷವೇ ಕೂಡ ನಮಗೆ ಪುರುಷಾರ್ಥ ಯಾವಾಗಾಯಿತು? ನಮಗೆ ಕಾಮ ಬಂದಾಗ ಮಾತ್ರ. ಇನ್ನೂ ಸಾರಸ್ಯ ನೋಡಿ, ಕಾಮ ಶ್ರೇಷ್ಠ ಪುರುಷಾರ್ಥ ಅಂತ ಹೇಳೋದಕ್ಕೆ ವಿಷ್ಣು ಸಹಸ್ರನಾಮ ಸಾಕ್ಷಿಯದು. ಕಾಮ ಕಾಮಪ್ರದ, ಕಾಮ ಅಂತ ಭಗವಂತನ ಹೆಸರು. ಕಾಮ ಅಂತ ಭಗವಂತನ ಹೆಸರು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ಅಲ್ಲಿ ಕೆಟ್ಟ ಕಾಮ ಭೀಮಸೇನ ಹೇಳಿದ ಕಾಮ ಅಂದ್ರೆ ಅದು ಅಂತ ಅರ್ಥ. ದೇವರ ಹೆಸರಿನ ಕಾಮ. ಇನ್ನೂ ಭಗವದ್ಗೀತೆ ಮುಂದೆ ಬರುತ್ತೆ, ಅರ್ಜುನ ಇನ್ನೊಂದು ಕಾಮ ಇದೆ. ಕೆಲವರು ಕೇಳಬಹುದು, ಏನೋ ನೀವು ಅರ್ಥ ಮಾಡ್ತಿದ್ದೀರಿ, ಕೃಷ್ಣ ಕಾಮ ಅಂತ ಅಷ್ಟೇ ಹೇಳಿದ್ದಾನೆ, ನೀವು ಕೆಟ್ಟ ಕಾಮ ಅಂತ ಯಾಕೆ ಅರ್ಥ ಮಾಡ್ತೀರಿ? ಒಳ್ಳೆ ಕಾಮ ಒಳ್ಳೇದು ಅಂತ ಯಾಕೆ ಅರ್ಥ ಮಾಡ್ತೀರಿ? ಬರೀ ಕಾಮನೇ ಬಿಟ್ಟುಬಿಟ್ರೆ ಇಂಥದ್ದೆಲ್ಲ ತುಂಬ ಜನ ಅಪಾರ್ಥ ಮಾಡಿಕೊಡ್ತಾರೆ ಅಲ್ಲ, ಅದರಂತೆ ನಡ್ಕೊಂಡು ಬಿಡ್ತಾರೆ. ನಮ್ಗೆ ಯಾವ ಇಚ್ಛೆ ಇಲ್ಲ, ಅದು ಬೇಡ ಇದು ಬೇಡ ಯಾವುದೂ ಬೇಡ, ದೇವರು ಕೂಡ ಅವರಿಗೆ ಬೇಡ ಅಂತ ಕೇಳಿದರೆ ಅದಕ್ಕಿಂತ ಮೂರ್ಖತನ ಎಲ್ಲಿ ಸಿಗಬೇಕು ಯೋಚನೆ ಮಾಡಿ. ಇದು ಕಾಮಗೆಲ್ಲ ಲಕ್ಷಣ ಅಲ್ಲ. ಇದು ಹಾಗಿದ್ದರೆ ಒಳ್ಳೆಯ ಕಾಮ ಅಂತ ಒಂದಿದೆ, ಅದು ಎಲ್ಲಿದೆ? ಏಳನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅರ್ಜುನ, ಧರ್ಮಕ್ಕೆ ವಿರುದ್ಧವಲ್ಲದ ಕಾಮ ಇದೆಯಲ್ಲ, ಅದರಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಭಗವಂತ ಹೇಳಿದ್ದಾನೆ. ಅಂದಮೇಲೆ ಒಳ್ಳೆ ಕೆಲಸ ಬಂತು, ಇಚ್ಛೆ ಬಂತು ಅಂದರೆ ಎಷ್ಟು ಖುಷಿಯಾಗುತ್ತೆ. ಹುಡುಗರು ಹಾಗೇನೆ, ಮಕ್ಕಳಲ್ಲಿ ಮನೆಯಲ್ಲೂ ಕೂಡ ಏನೇ ಸಂಧಾನ ಮಾಡ್ತೇವೆ ತಿಂಡಿ ತಿಂತೇವೆ ಅಂತ ಕೇಳಿದರೆ ಸಂಧಾನ ಮಾಡ್ತೇವೆ ಅಂದರೆ ಬಿಟ್ಟರೆ ಗುಡ್ ಅಂತ ಹೇಳ್ತಾನೆ. ಒಳ್ಳೆ ಅಪೇಕ್ಷೆ ಬಂದಿದೆಯಲ್ಲ, ಸತ್ಕಾಮವನ್ನು ಹೋಗಲು ಎರಡೂ ನನಗೆ ಬೇಡ ಅಂತ ಹೇಳಿಬಿಟ್ರೆ ಅದ್ಯಾಕೆ ಏನಾಗಿದೆ ನಿನಗೆ? ದೇವರು ಬೇಡ, ಧರ್ಮ ಇದು ಹೊಟ್ಟೆನು ಬೇಡ ಅಂತ ಆಯ್ತು, ಇದೇನು ಇದು ಸರಿಯಲ್ಲ ಅಂತ ಕೇಳ್ತಾರೆ. ಇದೇ ಬೇಕು ಅಂದರೆ ಛೇ, ಹಾಗೆಲ್ಲ ಅನ್ನಬಾರದು. ಕೆಟ್ಟ ಕಾಮನೆ ಇರಬಾರದು. ಒಳ್ಳೆ ಕಾಮನೆಯ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ನಿನ್ನ ಮೇಷ್ಟ್ರ ಕ್ಲಾಸ್ ಬಿಟ್ಟು ಹೊರಗೆ ಹೋಗ್ತಾ ಇರ್ತಾನೆ, ಒಳ್ಳೆ ಪ್ರಶ್ನೆ ಕೇಳ್ತಾನೆ ಹುಡುಗ, ಕಷ್ಟ ನಿಂತು ಬಿಡ್ತಾನೆ, ನಿಂತು ಬಿಟ್ಟು ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಯಾತಕ್ಕೆ? ಹುಡುಗನ ಅವು ಅಪೇಕ್ಷೆ ತುಂಬ ಒಳ್ಳೆ ಅಪೇಕ್ಷೆಯಲ್ಲ, ಅವ್ರು ಹೋಗ್ತಕ್ಕಂಥ ನಿಲ್ಲಿಸಿಬಿಡುತ್ತೆ ತಕ್ಷಣ. ಕೆಟ್ಟದನ್ನು ಕೇಳಿದ್ರೆ ಬೈದು ಹೋಗಿಬಿಡ್ತಾನೆ, ಥೂ ಓತೋ ಇಷ್ಟೊತ್ತು ಹೇಳಿ ಏನು ಕೇಳಿದೆಯಾ ನೀನು ಅಂತ ಬೈದು ಬಿಡುತ್ತೆ. ಅಂದರೆ ಕಾಮಗಳಲ್ಲಿ ಎರಡು ವಿಧ, ಪ್ರಶ್ನೆಗಳಲ್ಲಿ ಎರಡು ವಿಧ, ಪ್ರತಿಯೊಂದರಲ್ಲೂ ಎರಡು ವಿಧ. ಅದು ವಿಚಾರ ಮಾಡಿಕೊಂಡ್ರೆ ಭಗವಂತ ಬೈತಿರತಕ್ಕಂಥ ಕಾಮ ದುಷ್ಟ ಕಾಮ, ಭೀಮಸೇನ ಹೇಳಿದಂಥ ಕಾಮ ಸತ್ಕಾಮ. ಅಂತ ಸತ್ಕಾಮ ಇಲ್ಲದೆ ಹೋದರೆ ಸಾಧನೆ ಇಲ್ಲವೇ ಇಲ್ಲ. ಆದ್ದರಿಂದ ನಾವು ಸತ್ಕಾಮನೆಗಳನ್ನು ಬೆಳೆಸ್ಕೊಳ್ಬೇಕು. ಸತ್ಕಾಮನೆ ಸುಮ್ಮನೆ ಬೆಳೆಸ್ಕೊಳ್ಳೋಕೆ ಬರೋದಿಲ್ಲ. ಹರಿಕಥಾ ಶ್ರವಣ ಮಾಡೋ ನಿರಂತರ, ದೇವ್ರ ಕಥೆ ಕೇಳಿ 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 ನಮಗೇನಾಗುತ್ತಾಗ, ಕೇಳುವುದು ಹರಿಕಥೆಯ ಕೇಳಲು, ಹೇಳುವುದು ಹರಿಭಕ್ತಿ ಮನದಲ್ಲಿ, ತಾಳುವುದು ಅಂತ ಕನಕದಾಸ ಹೇಳ್ತಾರೆ. ಕೇಳ್ತಾ 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 ಹರಿಭಕ್ತಿ ಮನಸ್ಸಲ್ಲಿ ಹುಟ್ಟಕ್ಕೆ ಶುರುವಾಗುತ್ತೆ. ಹರಿಭಕ್ತಿ ಮನಸ್ಸಲ್ಲಿ ಹುಟ್ಟಬೇಕು ಶುರುವಾಗೋದು ಕೇಳ್ತಾ 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 ಹೋದರೆ. ಇಲ್ಲದೆ ಹೋದ್ರೆ ಹೇಳ್ತಾರೆ ಸಾಧ್ಯವೇ ಇಲ್ಲ. ಇದು ನಿಜವಾದ ಅರ್ಥದೊಳಗೆ ಆಳುವುದು ನಿಜ ಮುಕ್ತಿ ಕಾಂತ್ಯ ಅಂತ ಹೇಳಿದ್ರೆ ಕೊನೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ನಿಜ ಮುಕ್ತಿ ಕಾಂತ್ಯನ ಆಳುವುದು. ಆ ಮಟ್ಟಕ್ಕೆ ನಮ್ಮ ಶ್ರವಣದ ಫಲ ಒಯ್ಯೋದ್ರಿಂದ ನಮ್ಮ ಇಚ್ಛೆ ಎಂಬುದು ಸರಿ ಅರ್ಥ ಮಾಡ್ಕೋಬೇಕಾದ್ರೆ ನಮಗೆ ತಿಳುವಳಿಕೆ ಬೇಕು. ಇಲ್ಲೂ ತಮಾಷೆ ನೋಡಿ, ಯಾವುದು ಅಂಗಡಿಗೆ ಹೋಗಿರ್ತಾನೆ, ಇದು ಬೇಕೋ ಕೇಳ್ತಾನೆ ಅಂಗಡಿಯವನು. ಇವನೇ ಮಾಡ್ತಾನೆ ಗೊತ್ತಾ? ಇದ್ರ ವೈಶಿಷ್ಟ್ಯ ಏನು, ಇದ್ರ ವೈಶಿಷ್ಟ್ಯ ಏನು ಹೇಳಿ ಅಂತ ಕೇಳ್ತಾನೆ. ಇದ್ರ ವೈಶಿಷ್ಟ್ಯ ಏನು, ಇದ್ರ ವೈಶಿಷ್ಟ್ಯ ಏನು ಅದು ಹೇಳಿದ ತಕ್ಷಣ ನನಗೆ ಇದು ಬೇಕು ಅಂತ ಕೇಳ್ತಾನೆ. ಅದರ ಗುಣ ಕೇಳಿದ ಮೇಲೆ ಇಚ್ಛೆ ಶುರುವಾಗುತ್ತೆ ಬರಲಿ. ಇವತ್ತು ದೇವ್ರ ಬಗ್ಗೆ ನಮ್ಮ ಇಚ್ಛೆ ಯಾತಕ್ಕೆ ಬಂದಿಲ್ಲ ಅಂದರೆ ದೇವ್ರ ಗುಣವನ್ನು ಕೇಳೇ ಇಲ್ಲ. ನಾವೀಗ ಕೆಲವು ನಿರ್ಗುಣ ಅಂತ ಹೇಳಿಬಿಟ್ರಿ, ನಾನು ಕೇಳೋದೇನು ಬಂತು? ಕೆಲವು ನಿರ್ಗುಣ ಅಂತ ಹೇಳಿಬಿಟ್ರು, ಕೆಲವ್ರ ಗುಣನೇ ಇಲ್ಲ ಅಂತ ಹೇಳಿದ್ರು, ಕೆಲವು ದೇವರೇ ಇಲ್ಲ ಅಂತ ಹೇಳಿಬಿಟ್ರು. ನಮಗೆ ಆಸಕ್ತಿ ಹೇಗೆ ಬರುತ್ತೆ ಯೋಚನೆ ಮಾಡಿ. ಯಾವಾಗ ನಮಗೆ ಅದರ ಬಗ್ಗೆ ಮಹಾತ್ಮ್ಯ ಗೊತ್ತಾಗುತ್ತೋ ತಕ್ಷಣ ಆ ಕಡೆ ಹೋಗಿಬಿಡ್ತಾನೆ, ತಕ್ಷಣ ಆ ಕಡೆ ಹೋಗ್ತಾನೆ. ಇವತ್ತು ಸಾಮ್ರಾಜ್ಯ ಕೊಡ್ತಕ್ಕಂಥ ಕೋರ್ಸ್ ಒಂದು ಕೋರ್ಸ್ ಇಲ್ಲ, ಇವತ್ತು ಸಾಮ್ರಾಜ್ಯ ಕೊಡ್ತಕ್ಕಂಥ ಕೋರ್ಸ್ ಇಲ್ಲವೇ ಇಲ್ಲ. ಆದರೆ ಧ್ರುವ ಸಮ್ರಾಟನಾದ, ಪ್ರಹ್ಲಾದ ಸಮ್ರಾಟನಾದ ಯಾವ ಕೋರ್ಸ್ ಮಾಡಿದ್ದವರು? ಭಗವದ್ ಅನುಗ್ರಹ ಸಂಪಾದನೆ ಮಾಡ್ತಾರೆ, ತತ್ವಜ್ಞಾನಿಗಳಾಗ್ತಾರೆ, ವಿಶ್ವದ ಸಮ್ರಾಟರಾಗ್ತಾರೆ. ಇವತ್ತು ಯಾವ ಕೋರ್ಸ್ಗೂ ಸಾಧ್ಯ ಇಲ್ಲ ಆ ರೀತಿ ಆಗಲಿಕ್ಕೆ. ಯಾವ ಕೋರ್ಸ್ ಸಮ್ರಾಟ್ ಪದವಿನೇ ಬರ್ತಿಲ್ಲ ಭೂಲೋಕದೊಳಗೆ, ಆದರೆ ಅವರು ಸಮ್ರಾಟರಾಗ್ತಾರೆ. ಅಧ್ಯಾತ್ಮ ವಿದ್ಯೆ ಇದ್ದರೆ ಮಾತ್ರ ಇಡೀ ವಿಶ್ವವನ್ನು ಆಡ್ತಕ್ಕಂಥ ಶಕ್ತಿ ಬರುತ್ತೆ ಹೊರತು ಬೇರೆ ಯಾವುದಕ್ಕೂ ಬರೋದಿಲ್ಲ. ಇದೆಲ್ಲದಕ್ಕೂ ಮೂಲವಾದದ್ದು ಸತ್ಕಾಮನೆ. ಇದೆಲ್ಲ ಕೇಳಿದಾಗ ಏನಾಗುತ್ತೆ ನಮಗೆ? ಓ, ನಾವು ಹಾಗೆ ಮಾಡಬೇಕು ಅನಿಸುತ್ತೆ. ಧ್ರುವ ಪ್ರಹ್ಲಾದಾದರ ಕಥೆ ಕೇಳಿದಾಗ ನಮಗೆ ಕ್ಷುಲ್ಲಕವಾದ ಸಾಧನೆ ನಮಗೆ ಬೇಡ, ಉನ್ನತವಾದ ಸಾಧನೆ ಬೇಕು ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಒಂದು ಏನು ಅನ್ಕೊಂಡಿರ್ತಾರೆ, ಯಾರನ್ನಾರು ಕೇಳಿ ಏನಾಗ್ತಿ? ಕಂಡಕ್ಟರ್ ಆಗ್ತೇನೆ ಅಂದ್ಬಿಟ್ಟು ತಕ್ಷಣ ಅವನು ಅದಕ್ಕಿಂತ ದೊಡ್ಡ ಪೋಸ್ಟೇ ಇಲ್ಲ ಜೀವನದೊಳಗೆ. ಭಾರಿ ಏನು ಅವ್ನು ರೈಟ್ ಅಂಬೋದು, ಒಂದು ಪೂಜಲ್ಲಿ ಹಾಕೋದು ಕೇಳಿಬಿಟ್ರೆ ಹಬ್ಬ ಏನು ಬಸ್ಸೇವನ ಕೈಯಲ್ಲಿದೆಯಲ್ಲ ಅಂತ ಅವನಿಪ್ಪ, ಬಸ್ಸೇವನ ಕೈಯಲ್ಲಿದೆ, ಏನು ವೈಭವ ಒಂದು ಅಂತ ಅನ್ಸಿಬಿಡುತ್ತೆ. ಆದರೆ ಅದೇ ದೊಡ್ಡವನಾದಾಗ ಛೇ ಅದನ್ನು ಕೋಟೆ ಬೇಡ ಅಂದರೆ ಆಮೇಲೆ ನೋಡಿ ಬೇಡ, ಎಷ್ಟು ಜೋರಾಗಿದೆ, ಈ ಕಂಡಕ್ಟರ್ ಆಗ ನನಗೆ ಬೇಕಿಲ್ಲ, ಆಳ್ವೆ ಅಧಿಕಾರದ ಇದು ಬೇಕು ಅಂತ ಆ ಯೋಚನೆ ಮಾಡ್ತಾ. ಇವತ್ತು ನಮ್ಮದೆಲ್ಲ ಸಣ್ಣ ಪುಟ್ಟ ಕೋರ್ಸ್ಗಳು ಹೇಗಿದೆ ಇವತ್ತು ಅಂತ ಕೇಳಿದರೆ, ತೆಕ್ಕ ಮಕ್ಕಳು ಕಂಡಕ್ಟರ್ ಪೋಸ್ಟ್ ಕೇಳಿದ್ರೆ ಕೇಳೋ ಅಷ್ಟೇ, ದೊಡ್ಡದಲ್ಲೇ ಅಲ್ಲ ಅದು. ಇವತ್ತು ನಿಜವಾದ ಅಧಿಕಾರ ಬರಬೇಕಾದ್ರೆ ಎಷ್ಟು ಮುಂದೆ ಹೋಗಬೇಕು ಮನುಷ್ಯ ಅಂತ ಹೇಳ್ತಕ್ಕಂತಹ ತಿಳುವಳಿಕೆಗೆ ಹರಿ ಕಥೆ ಏನೇ ಕೇಳೋ, ಕೇಳಿದ್ದೇ ಕೇಳೋ, ಆದರೆ ಉದಾತ್ತವಾದ ಭಾವನೆ ಬರುತ್ತೆ. ಈ ಮಧ್ಯೆ ಈ ಕಾಮನೆಯ ಬಗ್ಗೆ ಇಷ್ಟು ಹೇಳಿದ್ದರಿಂದ ದುಷ್ಕಾಮನೆಗಳನ್ನು ಗೆಲ್ಲಬೇಕು. ಆಗ ಧರ್ಮರಾಜ ಹೇಳಿದನಂತೆ, ಹೌದು ಭೀಮಸೇನ ಹೇಳಿದ್ದು ಭಾರಿ ಸರಿಯಾಗಿದೆ ಅಂತ ಹೇಳುತ್ತಾನೆ. ಇನ್ನು ವಿವರಣೆ ತುಂಬ ಇದೆ, ಅದೆಲ್ಲ ಬೇಡ, ಇಷ್ಟು ಎಷ್ಟು ಬೇಕೋ ಅದು ಅಷ್ಟೇ ಹೇಳಿದ್ದು ಅಷ್ಟೇ ಹೇಳಿ ತುಂಬ ಹೋಗಿಬಿಟ್ಟು ಕೊನೆ ಹೇಳುತ್ತಾನೆ ಧರ್ಮರಾಜ. ನಿನ್ನ ಅಭಿಪ್ರಾಯ ಯಾವುದು ಅಂತ ಕೃಷ್ಣ ಕೇಳಿದನಂತೆ, ನನ್ನ ಪ್ರಕಾರ ಮೋಕ್ಷ ಸರ್ವಶ್ರೇಷ್ಠ ಪುರುಷಾರ್ಥ ಅಂತ ಹೇಳುತ್ತಾನೆ. ಮೋಕ್ಷ ಸರ್ವಶ್ರೇಷ್ಠ ಪುರುಷಾರ್ಥ, ನಮಗೊಂದು ಪ್ರಶ್ನೆ. ಈ ಉತ್ತರನ ನಮಗೆ ಅನಿಸುತ್ತೆ ಮೋಕ್ಷ ದೊಡ್ಡ ಪುರುಷಾರ್ಥ ಅಂಥೇಳಿ, ಯಾಕೆ ವಿದುರ ಹೇಳಲಿಲ್ಲ, ಯಾತಕ್ಕೆ ಅರ್ಜುನ ಹೇಳಲಿಲ್ಲ, ನಕುಲ ಸಹದೇವರು ಹೇಳಲಿಲ್ಲ, ಬರೀ ಭೀಮಸೇನಾರು ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ, ಧರ್ಮರಾಜ ಏನು ಮಾಡಿದ್ದ ಗೊತ್ತಾ? ನೀವು ಯಾವ ಶ್ರೇಷ್ಠ ಪುರುಷಾರ್ಥ ಅಂತ ಹೇಳಬೇಕಾದ್ರೆ ಮೋಕ್ಷ ಬಿಟ್ಟು ಉಳಿದು ಮೂರರಲ್ಲಿ ಹೇಳಬೇಕು ಅಂತ ಕೇಳಿರ್ತಾನೆ. ಮೋಕ್ಷ ಸೇರಿಸಿ ಹೇಳಬಾರದು, ಉಳಿದ್ರಲ್ಲಿ ಮೂರು ಕೇಳಿರ್ತಾನೆ. ಆದ್ದರಿಂದ ಅವ್ರು ಹೇಳೋ ಪ್ರಸಂಗನೇ ಬರಲಿಲ್ಲ. ಅದೇ ಧರ್ಮರಾಜ ತಾನು ರಿಸರ್ವ್ ಮಾಡ್ಕೊಂಡಿರ್ತಾನೆ ತಾನು ತನಗೋಸ್ಕರ. ನನ್ನ ಪ್ರಕಾರ ಇವೆಲ್ಲದಕ್ಕಿಂತ ಮೋಕ್ಷ ಶ್ರೇಷ್ಠ ಅಂತ ಹೇಳಿದಾಗ ಭೀಮಸೇನ ಹೇಳಿದರಂತೆ, ನಾನು ಹೇಳಿದ್ದು ಅದು ಹೇಳಿದ್ದು ವ್ಯತ್ಯಾಸ ಅಲ್ಲವೇ ಇಲ್ಲ. ಒಳ್ಳೆಯ ಇಚ್ಛೆ ಇದ್ದರೆ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ. ನಾನು ಹೇಳಿದ್ದು ಸಾಧನ, ಆತ ಹೇಳಿದ್ದು ಸಿದ್ಧಿ, ಎರಡು ಒಂದೇನೆ ಅಂಥೇಳಿ ಭೀಮಸೇನ ಸ್ವಯುಕ್ತೇಹೇ ಅಪ್ರತೀಪತ್ವಾತ್ ನಿರಾಚಕ್ರೆ ನಮಾರುತಿ. ಅರ್ಥತ ಇಬ್ಬರದು ಒಂದೇ ಆದ್ದರಿಂದ ಆರ್ಗ್ಯೂ ಮಾಡೋಕ್ಕೆ ಹೋಗಲೇ ಇಲ್ಲತ್ತೆ ಭೀಮಸೇನ. ಇದು ಭೀಮಸೇನ ಮತ್ತೊಂದು ಶ್ರೇಷ್ಠವಾದ ನಡವಳಿಕೆ. ಅಲ್ಲಿಗೆ ಭಾಗ ಮುಕ್ತಾಯವಾಗಿ ಆ ದೃಷ್ಟಿಯಲ್ಲಿ ಇವತ್ತು ಕಾಮನೆಗಳ ಬಗ್ಗೆ ವಿಶ್ಲೇಷಣೆ ಮಾಡಿಕೊಂಡ ಮೇಲೆ ನಾವು ಸರ್ವಕಾಮನೆ ಬಿಡೋ ಯೋಚನೆ ಮಾಡೋಕ್ಕೆ ಹೋಗಬಾರದು. ಆ ರೀತಿ ಮಾಡಿದರೆ ಘಟಕುಟ್ಯವತ್ಸ್ಯಾತ್, ಒಬ್ಬ ಜೀವ ಜಡದಂತೆ ಆಗ್ತಾನೆ, ಕಲ್ಲು ಕಂಬದಂತೆ ಆಗ್ತಾನೆ, ಯಾವ ಕೆಲಸಕ್ಕೂ ಬರೋದಿಲ್ಲ. ಕತ್ಕಾಮನೆ ಇರಲೇಬೇಕಾದದ್ದು, ಮೋಕ್ಷದಲ್ಲೂ ಕಾಮ ಇರುತ್ತೆ ಅಂತ ಹೇಳ್ತಾರೆ. ಇದು ಆಶ್ಚರ್ಯ. ಕಾಮೇನ ಮೇ ಕಾಮ ಆಗಾತಂತ ವೇದದಲ್ಲಿ ಹೇಳ್ತಾರೆ, ಮೋಕ್ಷದಲ್ಲಿ ಕಾಮ ಇರುತ್ತಂತೆ. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್, ಎಂ ಎಂ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್. ಮೋಕ್ಷದಲ್ಲೂ ಕಾಮನೆ ಇರುತ್ತೆ ಅಂತ ಹೇಳಿದ ಮೇಲೆ, ಮೋಕ್ಷದಲ್ಲಿ ಕೆಟ್ಟದ್ದೇ ಇಲ್ಲ ಅಂದ ಮೇಲೆ ಕೆಟ್ಟ ಕಾಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಸತ್ಕಾಮ ಮಾತ್ರ ಇರುತ್ತೆ ಅಂತ. ಯಾವಾಗ ಎಲ್ಲ ಕಾಮನನ್ನು ಜೀವ ಬಿಡ್ತಾನೋ ಅವನ ಚೈತನ್ಯವೇ ಹೋಗೋದ್ರಿಂದ ಆ ಮಾತು ಹೇಳಬಾರದು. ದುಷ್ಟಕಾಮನೆ ಗೆಲ್ಲಬೇಕು. ಅದು ಎಲ್ಲಿರುತ್ತೆ? ಇಷ್ಟು ಕಡೆಗಿರುತ್ತೆ. ಅರ್ಜುನ, ತಸ್ಮಾತ್ ತ್ವ ಇಂದ್ರಿಯಾಣ್ಯಾದವು ನಿಯಮ್ಯ ಪುರುಷ ಭರತ ಋಷಭ. ಮಾಡಬೇಕಾದಿಷ್ಟೇ ಪಾಪ್ಮಾನಂ ಪ್ರತಿಹಿಷ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಇಂದ್ರಿಯ ನಿಗ್ರಹವನ್ನು ಮಾಡು, ದೇವರಲ್ಲಿ ಇಂದ್ರಿಯಗಳನ್ನು ತೊಡಗಿಸು, ಈ ಪಾಪಿಯಾದ ಕಾಮವನ್ನು ನಾಶ ಮಾಡಿಬಿಡು ಅಂತ ಹೇಳಿದ್ದ. ಈ ಕಾಮದ ನಾಶಕ್ಕೋಸ್ಕರವಾಗಿ ಮುಂದೆ ಎರಡು ಶ್ಲೋಕ ಬಂದಿದ್ದು ನೋಡ್ತಾ ಇದ್ದೇವೆ. ಇಂದ್ರಿಯೇಭ್ಯ ಪರಾಶ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇದು ಒಂದೇ ಶ್ಲೋಕ, ಇಲ್ಲಿದ್ದರೆ ಕಠೋಪನಿಷತ್ ಎರಡು ಶ್ಲೋಕ ಇದೆ ಅಂತ ನೀನು ನೋಡಿದ್ದೆ. ಒಟ್ಟು ಇಂದ್ರಿಯಗಳಿಗಿಂತ ಅರ್ಥಗಳು ಶ್ರೇಷ್ಠ, ಅರ್ಥಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಮಹತ್ತತ್ವ ಶ್ರೇಷ್ಠ, ಮಹತ್ತತ್ವಕ್ಕಿಂತ ಅವ್ಯಕ್ತ ತತ್ವ ಶ್ರೇಷ್ಠ, ಅದಕ್ಕಿಂತ ಪರಮಪುರುಷನಾದ ನಾರಾಯಣ ಶ್ರೇಷ್ಠ ಅನ್ನೋದು ಕಠೋಪನಿಷತ್ತರ ಸಂದೇಶ. ಅದನ್ನೆಲ್ಲಿ ಯೋ ಬುದ್ಧೇ ಪರತಸ್ತು ಸಹ, ಬುದ್ಧಿಯ ಮೇಲೆ ಭಗವಂತ ಇದ್ದಾನೆ. ಇದು ಕಠೋಪನಿಷತ್ ಹೇಳಿದ ಮಾತು. ಇದಕ್ಕೆ ತಾರತಮ್ಯ ಜ್ಞಾನ ಅಂತ ಕರೆದಿದೆ. ಮಧ್ವಮತದೊಳಗೆ ತಾರತಮ್ಯ ಜ್ಞಾನಕ್ಕೆ ತುಂಬ ಒತ್ತಿದೆ. ಹರಿಸರ್ವೋತ್ತಮತ್ವ ಜ್ಞಾನ, ವಾಯುಜೀವೋತ್ತಮತ್ವ ಜ್ಞಾನ, ಪಂಚಭೇದ ಜ್ಞಾನ ಇವೆಲ್ಲ ಹೇಗೋ, ತಾರತಮ್ಯ ಜ್ಞಾನ ಅಷ್ಟೇ ಮುಖ್ಯವಾದದ್ದು. ಅನೇಕರು ತಾರತಮ್ಯ ಅಂದರೆ ಅಪಾರ್ಥ ಮಾಡಿಕೊಂಡ್ಬಿಟ್ಟು ಮಧ್ವಾಚಾರ್ಯ ತಾರತಮ್ಯವನ್ನು ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಜನ ತಿಳ್ಕೊಂಡು ಪಕ್ಷಪಾತ ಮಾಡಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಜನಗಳು. ಎಷ್ಟು ಬುಡುಕುತ ತಾರತಮ್ಯ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ತಾರತಮ್ಯಕ್ಕೆ ಅರ್ಥ ಬೇರೆ. ತಮ್ಮ ಮಕ್ಕಳಿಗೆ ಬೇರೆ, ತಮ್ಮನೆಯವರಿಗೆ ಬೇರೆ, ಬಡಿಸೋರ್ಗೆಲ್ಲ ಆಡಿಸ್ಕೊಂಡ್ಬಿಡ್ತಾರೆ. ತಮ್ಮನೆ ತಮ್ಮ ಜನಗಳು ಕೂಡಿಸ್ಕೊಂಡು ಬಂದಿರು ಕೂಡಿಸ್ಬಿಡ್ತಾರೆ, ತಾನು ಬಡಿಸೋಕೆ ನಿಂತುಬಿಡ್ತಾನೆ. ಎಲ್ಲ ಅಲ್ಲಿ ಆ ಸಾಲಿಗೆ ಸೇರಬೇಕು, ಅದಕ್ಕೆ ಯೋಚನೆ ಮಾಡ್ತಾನೆ. ಹುಡುಗರು ಕೇಳಿ ಅಲ್ಲಿ ಆಗ್ತಾ ಹೊರಟು ಬಿಡ್ತಾನೆ. ಈ ತಾರತಮ್ಯ ಅಲ್ಲ, ಇದು ಪಕ್ಷಪಾತ ಅಂತ ಕರೀತಾರೆ. ಈ ತಾರತಮ್ಯ ಅಧ್ವಾಚಾರ್ಯ ತಾರತಮ್ಯ ಅಲ್ಲ, ಈ ತಾರತಮ್ಯವಲ್ಲ, ದುಷ್ಟವಾದದ್ದು ಎಂದು ಜ್ಞಾನಿಯಾದವನೇ ಮಾಡಬಾರದು. ಅವ್ರು ಹೇಗೆ ಹೇಳ್ತಾರೆ ಇದನ್ನು? ಮತ್ತು ಯಾವ ತಾರತಮ್ಯ ಹೇಳಿದರು ಅಂದರೆ, ನಾವು ಹೇಳ್ತೇವಲ್ಲ ಇವರಿಗಿಂತ ಅವರು ದೊಡ್ಡವರು, ಅವರಿಗಿಂತ ಅವರು ದೊಡ್ಡವರು ಅಂತ ಹೇಳ್ತೇವಲ್ಲ. ತಹಸೀಲ್ದಾರ್ಗಿಂತ ಅಸಿಸ್ಟೆಂಟ್ ಕಮಿಷನರ್ ದೊಡ್ಡವನು, ಅವನಿಗಿಂತ ಡಿ ಸಿ ದೊಡ್ಡವನು, ಇನ್ನು ದೊಡ್ಡದಿದೆ, ಗೌರವ ಇನ್ನೂ ಮೇಲಿದ್ದಾನೆ ಅಂತ ಹೇಳ್ತೇವಲ್ಲ. ಈ ರೀತಿ ಇರತಕ್ಕಂಥ ತಾರತಮ್ಯ, ಇದನ್ನು ಒಪ್ಪಿಲ್ವೇ ನಾವಿವತ್ತು? ಒಪ್ಪೇ ಒಪ್ಪಿದ್ದೇವೆ. ಪ್ರಮೋಷನ್ ಅನ್ನೋ ಕಾನ್ಸೆಪ್ಟ್ ಇರೋದೇ ಅದರೊಳಗೆ. ಇಲ್ಲೋರು ಕ್ಲರ್ಕ್ ಆಗಿದ್ದೊಂದು ದೊಡ್ಡ ವ್ಯಕ್ತಿ ಆದಾಗ ಇಲ್ಲಿ ಪ್ರಮೋಷನ್ ಬರ್ತಾ ಬರ್ತಾ ಹೋಗ್ತು ಅಂತ ಹೇಳಿದ್ದಾರೆ. ಈ ತಾರತಮ್ಯ ಮಧ್ವಾಚಾರ್ಯ ತಾರತಮ್ಯ. ಈ ತಾರತಮ್ಯ ಎಲ್ಲಿದೆ ಅಂದರೆ ದೇವತೆಗಳಲ್ಲಿ ಉಂಟು, ಜೀವರಲ್ಲಿ ಉಂಟು, ಕೆಟ್ಟವರಲ್ಲೂ ಉಂಟು, ಒಳ್ಳೆಯವರಲ್ಲೂ ಉಂಟು ಅಂತ ಹೇಳ್ತಾರೆ. ಒಳ್ಳೆಯವರಲ್ಲೂ ತಾರತಮ್ಯ ಇದೆ, ಕೆಟ್ಟವರಲ್ಲೂ ತಾರತಮ್ಯ ಇದೆ, ಒಳ್ಳೆಯವರಲ್ಲೂ ಕೂಡ. ಇಂದ್ರ ಮನುಷ್ಯ ಅಲ್ಲಿ ಹೇಳ್ತಾರೆ ಮನುಷ್ಯೋತ್ತಮರು ಅಂತಿದ್ದಾರೆ. ಅವರ ಮೇಲೆ ದೇವಋಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಾಧ, ಐದು ವಿಧವಾದ ಚೇತನಗಳಿದ್ದಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ ಐದು ವರ್ಗ ಇದೆ. ಅದರಲ್ಲಿ ಬೇಕಾದ ಸಬ್ ಡಿವಿಷನ್ಸ್ ಇದೆ. ಮತ್ತೆ ಈ ತಾರತಮ್ಯ ಅಲ್ಲಿದೆ, ಕೆಟ್ಟವರಲ್ಲೂ ಹಾಗೆ ಇದ್ದಾರೆ. ಮತ್ತೆ ಮಹಾದುಷ್ಟ ಅಂತ ಕರಿತೇವಲ್ಲ, ತಾರತಮ್ಯ ಇದೆಯಲ್ಲ. ಈಗ ಮಹಾದುಷ್ಟ ವೀರಪ್ಪನ ಭಾರಿ ಬೈತಿದ್ರು, ಆ ಲೇಡನ್ನು ಕೆಡದ್ಮೇಲೆ ಅವ್ರು ಇನ್ನೂ ದುಷ್ಟ ಅಂತ ಗೊತ್ತಾಯ್ತು. ನಡೀಪ ಅವನಿನ್ನೂ ಯಾವ ಬೀಳಿಸಿಲ್ಲ, ವೀರಪ್ಪನ ಯಾವ ಟವರು ಬೀಳಿಸಿಲ್ಲ, ಎಷ್ಟು ಸಾವಿರ ಜನ ಸತ್ತೋಗಿಬಿಟ್ರು. ಇನ್ನು ಜೀವಮಾನದಲ್ಲಿ ಕೊಂದ ಹತ್ತಿಪ್ಪತ್ತರಷ್ಟು ಒಂದು ಕ್ಷಣಕ್ಕೊಂದು ಹಾಕಿಬಿಟ್ರಲ್ಲ, ಎಷ್ಟು ಭಯಂಕರ ಉಗ್ರಗಾಮಿ ಆಗ್ತಾನೆ ಅವನು. ಟೆರರಿಸ್ಟಲ್ಲೇ ತಾರತಮ್ಯ ಇದೆ, ಕಡರಲ್ಲಿ ತಾರತಮ್ಯ ಇದೆ, ಎಲ್ಲರಲ್ಲೂ ಒಳ್ಳೆ ಸೋಲ್ಡರಲ್ಲಿ ತಾರತಮ್ಯ, ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಇದೆ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಇದೇ ಇದೆ. ಮತ್ತೆ ಕೆಲಸದಲ್ಲಿ ತಾರತಮ್ಯ ಇದೆ, ಊರುಗಳಲ್ಲಿ ತಾರತಮ್ಯ ಇದೆ, ಒಂದೇ ಕೆಲಸ ಬೆಂಗಳೂರಲ್ಲಿ ಮಾಡ್ತಾನೆ, ಬೇರೆ ಊರಲ್ಲಿ ಮಾಡ್ತಾನೆ, ಅಲ್ಲಿ ಮತ್ತೆ ಎಷ್ಟು ತಾರತಮ್ಯ ಇದೆ. ಮತ್ತೆ ಅದರಲ್ಲೂ ಕೂಡ ಮನೆ ಎಲ್ಲಿದೆ, ಎಲ್ಲೋ ಔಟ್ಸ್ಕರ್ಟ್ಸಲ್ಲಿದೆಯಾ, ಬೆಳೆಸ್ಲಿಕ್ಕೆ ಹತ್ತಿರಿದೆಯಾ, ಓ ಏನೋ ಅಂತ ಬಾಯಿ ತೆಗೆದು ಬಿಡ್ತಾನಾಗಲೇ. ತಾರತಮ್ಯ ಇಲ್ಲದವ್ರು ಎಲ್ಲಿ ಎಲ್ಲಿ ಸೈಟ್ ಆದರೆ ಏನು ಯಾವುದಾದ್ರೆ ಅಂತಂತೀವಿ ಅಂತ ಅವನೀಗ. ತಾರತಮ್ಯಲ್ಲಿ ಯಾರು ಮಾತಾಡ್ತೇವೆ ನಾವು? ಯಾರ್ಯಾರು ಮಾತಾಡ? ನೋಟ್ ಕೊಡ್ಬೇಕಾದ್ರೆ ಹಳೆದ ವಸ್ತು ಜಗ್ತಾನೆ, ಮತ್ತೆ ಹಳೆ ನೋಟು ಹೊಸ ನೋಟು ನೋಡ್ತಾನೆ, ಅದೇ 10 ರೂಪಾಯಿ, 6 ಸೆಂಟ್ ಹಳೆದು ಹುಡುಗಿ ಕೊಡ್ತಾನೆ ಪಾಪ. ಅಲ್ಲಿ ಒಂದೇನೆ, ಆದರೆ ಅಲ್ಲಿ ಹಳೆದು ಹೊಸ್ತು ಅಂತ ತಾರತಮ್ಯ ಬಿಡ್ತಾನೆ ಅವನು? ಬಿಡೋದೇ ಇಲ್ಲ. ಊಟದೊಳಗೆ ಬಿಸಿ ಅನ್ನ ಆರ್ಯದನ್ನ, ಫಸ್ಟ್ ಬ್ಯಾಚ್ದು ಸೆಕೆಂಡ್ ಬ್ಯಾಚ್ದು ಬೇರೆ, ಲಾಸ್ಟ್ ಬ್ಯಾಚ್ಗೆ ಲಗ್ನ ಆಗಿರುತ್ತೆ, ಮದುವೆ ಆಗಿರುತ್ತೆ ಅಂತ ಹೇಳಿಬಿಡ್ತಾರೆ. ಎಲ್ಲದಕ್ಕೆ ನೀರು ಹಾಕಿರ್ತಾರೆ ಅಂತ ಅರ್ಥ. ಸಾರರಿಂದ ಹಿಡಿದು ಮಧ್ಯವರು ಎಲ್ಲದಕ್ಕೆ ನೀರು ಹಾಕಿರ್ತಾರೆ. ಹಾಕಿದ್ರೆ ಮೊದಲು ಕೊಡಬೇಕು, ಮೊದಲೇ ಎಲ್ಲೇ ಕೊಡಬೇಕು. ಅದು ಕೂಡ ಚೌಕಿ ಪಂಕ್ತಿ ಅಂತ ಕರ್ತಾರಲ್ಲ ಆ ಟೈಪ್. ಅನೇಕ ರೀತಿಯಲ್ಲಿ ತಾರತಮ್ಯ ಇದೆ. ಇಲ್ಲದೆ ಏನಾದರೂ ತೋರಿಸ್ಬಿಡಿ ನೋಡಂತೆ, ಮನೆಯೊಳಗೇನೆ ಮಕ್ಕಳಿಗೇನೆ ತಾರ, ಅಲ್ಲೂ ತಾರತಮ್ಯ. ಮತ್ತೆ ನೀವು ಸ್ಕೂಲಿಗೆ ಹೋಗ್ತಾನೆ, ಇನ್ನು ಬೇಗ ಊಟ ಹಾಕಿ, ಅವನು ಬೇರೆ, ಇವನು ಬೇರೆ ಹಾಕಿ. ಅದರಲ್ಲೂ ಕೂಡ ಇವನಿಗೆ ಕಾಲೇಜ್ ಹೋಗ್ತಾ ಇದ್ದಾನೆ, ಅವನಿಗೆ ವಾಚ್ ಏನು ಗೀತಿ ಎಲ್ಲ ಕೊಡಿಸೋದೇನು ಇವರಿಗೆ? ಇವತ್ತು ಒಂದೇ ಕ್ಲಾಸಲ್ಲಿ ವಾಚ್ ಕೇಳ್ತಾರೆ ಬಿಡಿ, ಆ ವಿಚಾರ ಬೇರೆ. ಹಿಂದೆ ವಾಚ್ ಕೊಟ್ಕೋಬೇಕಾದ್ರೆ ಅವ್ರು ಗ್ರಾಜ್ಯುಯೇಟ್ ಆಗಬೇಕಾಗಿತ್ತು ಪಾಪ. ಇವತ್ತೇ ಇಲ್ಲ, ಒಂದೇ KG ಕ್ಲಾಸ್ಗೆ ವಾಚ್ ಕಟ್ಕೊಂಡು ಹೋಗಿಬಿಟ್ಟಿರ್ತಾನಾಗಲೇ. ಇನ್ನು ಅಂತೂ ತಾರತಮ್ಯ ಅಂತ ಇರದೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಎಷ್ಟು ಯೋಚನೆ. ಮದುವೆಗೋಸ್ಕರ ಆಡಳಿ ಸೇರಿ ತರ್ತಾನೆ, ರೇಷ್ಮೆ ಸೇರಿ ತರ್ತಾನೆ ಮದುವೆಗೋಸ್ಕರ, ಬೇರೆ ದಿವಸ ಆದರೆ ಸಾಮಾನ್ಯ ತರ್ತ. ತಾರತಮ್ಯ ಬಿಟ್ಟ ಜಾಗ ಒಂದೇ ತೋರಿಸಿ ನೋಡೋಣ ಅಂತ. ಎಲ್ಲರೂ ಬೆಳಗಿನ ಊಟಕ್ಕೂ ಸಾಯಂಕಾಲಕ್ಕೂ ತಾರತಮ್ಯ. ಮತ್ತೆ ಬೆಳಗಿನ ಊಟದ ವಿಷಯ, ರಾತ್ರಿ ಊಟಕ್ಕೆ ಬನ್ನಿ ಅಂದರೆ ಬೇರೆ, ಅನ್ನ ಸಾರ ಕಳಿಸಿದ್ರೆ ಭಯ ಆಗಿಬಿಡುತ್ತವೆ. ಬೆಳಗಿನ ಊಟ ಅಂದರೆ ಬೇರೆ, ಹಬ್ಬದ ಊಟ ಅಂದರೆ ಬೇರೆ, ಮತ್ತೆ ಅದು ಮಠದ ಊಟ ಅಂದರೆ ಮತ್ತೆ ಇನ್ನೂ ಬೇರೆನೆ. ಅನೇಕ ತಾರತಮ್ಯಗಳು ಮನೆಯಲ್ಲಿ ಉಪಯೋಗಿಸ್ತಾ ಇರತಕ್ಕಂಥ ಪದ ಎಲ್ಲಿಯಾದರೂ ಯಾರು ತೋರಿಸಿಬಿಟ್ರೆ, ಆಗ ಮಧ್ವಾಚಾರ್ಯ ಹೇಳಿದ್ದನ್ನ ಉಳಿದವರು ಹೇಳಲಿಲ್ಲ, ಆದರೆ ಹೇಳದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ತತ್ವವನ್ನು ಅವ್ರು ಹೇಳಿದ್ದಾರೆ. ತಂದೆ, ತಾಯಿ, ಬಂಧು, ಬಳಗ, ಪ್ರತಿಯೊಂದರಲ್ಲೂ ಕೂಡ ತಾರತಮ್ಯವನ್ನು ಕಾಣ್ತೇವೆ. ಈ ತಾರತಮ್ಯವನ್ನು ಇಷ್ಟೆಲ್ಲ ಕಾಣ್ತೇವಲ್ಲ, ಜಗತ್ತಲ್ಲಿ ಒಬ್ಬರು ಮಾತಾಡಿರಲಿಲ್ಲ. ಇದು ಬಹಳ ದಾರ್ಶನಿಕರು ಒಬ್ಬರು ಮಾತಾಡಿರಲಿ, ಯಾರ್ಯಾರು ಉಪಯೋಗಿಸಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಅದನ್ನು ಹೊರಗೆ ಹಾಕಿದ್ದು ಆಚಾರ್ಯರು. ಇದ್ದಿದ್ದು ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲೇನೆ. ಹೊಸ ತತ್ವ ಅಲ್ಲ ಅದು, ಡಿಸ್ಕವರಿ ಅಂತೇವಲ್ಲ ಹಾಗೆ, ಇನ್ವೆಂಟೆಡ್ ತತ್ವ ಅಲ್ಲ, ಡಿಸ್ಕವರ್ಡ್ ತತ್ವ. ಅದರ ಉಪಯೋಗ ಎಷ್ಟಾಗುತ್ತೆ ಯೋಚನೆ ಮಾಡಿ. ಮನೆಯೊಳಗೇನೆ ಎಷ್ಟೇನೋ ಎಂತಂದು ಬಿಟ್ಟಿದ್ದೀನಿ, ನಿನಗೆ ಇಂಥರಲ್ಲೇ ಕೇಳಿದ್ದಿಲ್ಲ ನನಗೆ ಅಂತ ಕೇಳ್ತಾನೆ. ಅಂದ ಹೆಚ್ಚಂದು ಇಂಥರಲ್ಲೇ ಕೇಳಿದ್ದಿಲ್ಲ ನೋಡಿ, ತಾರತಮ್ಯ ಜ್ಞಾನ ಸ್ಪಷ್ಟ ಹೇಗೆ ಕಾಣ್ತಾ ಇದೆ ನಮಗೆ. ಆ ದೃಷ್ಟಿಯಲ್ಲಿ ಈ ತಾರತಮ್ಯ ಜ್ಞಾನ ತತ್ವಗಳಲ್ಲೇ ಉಂಟು ಅಂತ ತೋರಿಸಿದರು. ಇಂದ್ರಿಯ ತತ್ವಗಳಿಗಿಂತ ಅರ್ಥತತ್ವ ದೊಡ್ಡದು, ಅರ್ಥತತ್ವಕ್ಕಿಂತ ಮನಸ್ತತ್ವ ದೊಡ್ಡದು, ಮನಸ್ತತ್ವಕ್ಕಿಂತ ಬುದ್ಧಿತತ್ವ ದೊಡ್ಡದು, ಬುದ್ಧಿತತ್ವಕ್ಕಿಂತ ಮಹತ್ತತ್ವ ದೊಡ್ಡದು, ಅದಕ್ಕಿಂತ ಅವ್ಯಕ್ತತತ್ವ ದೊಡ್ಡದು, ಅದಕ್ಕಿಂತ ಪುರುಷತತ್ವ ದೊಡ್ಡದು ಎಂಬುದು ಅದರ ತಾತ್ಪರ್ಯ. ಆಗೊಂದು ಪ್ರಶ್ನೆ ಬಂತು, ತತ್ವ ದೊಡ್ಡದು ಅಂದರೂ ಒಂದೇ, ತತ್ವಾಭಿಮಾನಿ ದೇವತೆಗಳು ದೊಡ್ಡವರು ಅಂದರೂ ಒಂದೇ. ತತ್ವಗಳಿಂದ ತತ್ವಾಭಿಮಾನಿ ದೇವತೆಗಳ ಕಾನ್ಸೆಪ್ಟಿಗೆ ಹೋಗಬೇಕು ನಾವು. ಹಾಗಿದ್ದರೆ ತತ್ವಾಭಿಮಾನಿಗಳು ಯಾರು? ಈ ಬಗ್ಗೆ ಒಬ್ಬರು ಯೋಚನೆ ಮಾಡಿದ್ದೇ ಇಲ್ಲ. ಉಪನಿಷತ್ತು ಸಾರಿ ಸಾರಿ ಹೇಳ್ತಾ ಇವೆ, ವೇದಗಳು ಹೇಳ್ತಾ ಇದೆ. ತೈತರಿಯ ಉಪನಿಷತ್ತನ್ನು ಓದಿ, ದೇವತಾ ತಾರತಮ್ಯ ಪೂರ್ತಿ ಬರುತ್ತೆ. ದೇವತಾರತಮ್ಯ ಪೂರ್ತಿಯಾಗಿ ಯಾರ್ಯಾರ ಆನಂದ ಎಷ್ಟೆಷ್ಟು ಅಂತ ಹೇಳಿ ಶುರು ಮಾಡ್ತಾರೆ. ಪ್ರತಿಯೊಬ್ಬ ದೇವತೆಗಳ ಆನಂದ, ಪಿತೃಗಳ ಆನಂದ, ಯಕ್ಷರ ಆನಂದ, ಗಂಧರ್ವರ ಆನಂದ ಎಲ್ಲ ವೇರಿಯೇಷನ್ ಆಗ್ತಾ ಹೇಗಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಈ ತಾರತಮ್ಯ ಉಪನಿಷತ್ತಲ್ಲೇ ಬಂದಿರೋ ತಾರತಮ್ಯ ತೈತರಿಯ ಉಪನಿಷತ್ತ ಹೇಳದೇ ಇರೋದೇ ಸಿಗೋದಿಲ್ಲ. ಆ ಭಾಗ ಅಂತೂ ಎಲ್ಲರೂ ಹೇಳ್ತಾರೆ, ಅದು ಯಾರೂ ಅರ್ಥನೇ ಮಾಡ್ಕೊಂಡಿದ್ದಿಲ್ಲ. ಹಾಗಾಗಿ ಅದನ್ನು ಆಚಾರ ಹೊರಗೆ ಹಾಕ್ತಾ ಎಷ್ಟು ತಾರತಮ್ಯ ಇದೆ ನೋಡಿ ಅಂತ ತೋರಿಸ್ತಾರೆ. ಅತಿ ದೊಡ್ಡ ತಾರತಮ್ಯದೊಳಗೆ ದೊಡ್ಡವರು ಅಂದರೆ ಬ್ರಹ್ಮದೇವರು, ಶತಾನಂದ ಅಂತ ಅವರಿಗೆ. ಶತಾನಂದರು ಅಂದರೆ ಪೂರ್ಣಾನಂದರು, ಜೀವಕೋಟಿಲಿ ಅವರ ಮೇಲೆ ಆನಂದ ಯಾರಿಗೂ ಇಲ್ಲ. ಲಕ್ಷ್ಮೀನಾರಾಯಣ ಅವರ ಮೇಲೆ ಇದ್ದಾರಾದ್ರಿಂದಾಗಿಯೇ ವಿಶಿಷ್ಟವಾದಂಥ ಹಿರಿಮೆ ಅವರದ್ದಾಯಿತು. ಅದು ನಾರಾಯಣನ ಆನಂದ ಅಂತೂ ನಿರವಧಿಕವಾದದ್ದು. ಅಂಥ ಆನಂದ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ಆತನನ್ನು ಆನಂದ ಅಂತಲೇ ಹೆಸರಾತನು. ಆನಂದೋ ನಂದನೋ ನಂದ ಸತ್ಯಧರ್ಮ ತ್ರಿವಿಕ್ರಮ. ಭಗವಂತನಿಗೆ ಆನಂದ ಘನ ಅಂತ ಕರೀತಾರೆ, ಆನಂದಮಯ ಅಂತ ಕರೀತಾರೆ. ಇದು ತಾರತಮ್ಯ ಮತ್ತೆ ಬಂತು. ಇದನ್ನೆಲ್ಲ ಯೋಚನೆ ಮಾಡಿ ದೇವತಾ ತಾರತಮ್ಯ ತಿಳ್ಕೊಳ್ಳಿ ಅಂತ ಹೇಳಿದರು. ಹಾಗಿದ್ದರೆ ದೇವತೆಗಳು ಯಾರ್ಯಾರು ಅಂತ ಮುಂದಿನ ಪ್ರಶ್ನೆ. ಇಂದ್ರಿಯ ದೇವತೆಗಳು ಯಾರು? ನಮಗೆ ಯೋಚನೆ ಮಾಡಿ ಎಷ್ಟು ಆಶ್ಚರ್ಯ, ಗೊತ್ತೇ ಇಲ್ಲ ನಮಗೆ. ಇಂದ್ರಿಯ ದೇವತೆಗಳು ಯಾರು? ಕರ್ಮೇಂದ್ರಿಯಗಳಿಗೂ ದೇವತೆಗಳು, ಜ್ಞಾನೇಂದ್ರಿಯಗಳಿಗೂ ದೇವತೆಗಳಿದ್ದಾರೆ. ಕರ್ಮೇಂದ್ರಿಯಗಳಲ್ಲಿ ಕಣ್ಣಿದೆ, ಅದಕ್ಕೆ ಯಾರು ದೇವತೆ? ಕಣ್ಣಿಗೆ ಸೂರ್ಯ ದೇವತೆ ಅಂತ ಕರೀತಾರೆ, ಕಣ್ಣಿಗೆ ಸೂರ್ಯ ದೇವತೆ. ಆದ್ದರಿಂದ ಕೊನೆಗೆ ಸೂರ್ಯನ ಒಂದು ವರ್ಚಸ್ಸಿನಿಂದ ಸೂರ್ಯನ ಸನ್ನಿಧಾನ ಇರೋದರಿಂದ ಕಣ್ಣಿಗೆ ಪ್ರಕಾಶ ಬಂದಿದೆ ಅಂತ ಹೇಳ್ತಾರೆ. ಕಣ್ಣಿಗೆ ಪ್ರಕಾಶ ಇದೆ. ಸೂರ್ಯ ಚಂದ್ರ ಕಿವಿಯ ದೇವತೆ ಅಂತ ಹೇಳ್ತಾರೆ. ಚಂದ್ರ ಕಿವಿಯ ದೇವತೆ, ಸೂರ್ಯ ಈ ಕಣ್ಣಿನ ದೇವತೆ. ಕುಬೇರಾದಿಗಳು ಕಿವಿಯ ದೇವತೆಗಳೇ. ಕಣ್ಣಿಗೆ ಸೂರ್ಯ ಒಬ್ಬನೇ ದೇವತೆ, ಕಿವಿಗೆ ಹಾಗಲ್ಲ. ಕಿವಿಗೆ ಹತ್ತು ದಿಕ್ಕಿನ ದೇವತೆಗಳು ದೇವತೆಗಳೇ, ಅಭಿಮಾನಿ ದೇವತೆಗಳೇ. ಕಿವಿಗೆ ಹತ್ತು ದಿಕ್ಕಿನ ದೇವತೆಗಳು ಅಭಿಮಾನಿಗಳೇ. ಅಂದರೆ ಇಂದ್ರ, ಅಗ್ನಿ, ಯಮ, ಮೃಗವರ್ಣ ಹತ್ತು ದಿಕ್ಕಿನ ಏನು ಹೇಳ್ತೇವಲ್ಲ ಅವರೆಲ್ಲರೂ ದೇವತೆಗಳೇ. ಆದ್ದರಿಂದನೇ ಕಣ್ಣು ಡೈರೆಕ್ಟಾಗಿ ಎದುರಿಂದ ಮಾತ್ರ ನೋಡುತ್ತೆ, ಎದುರಿಂದ ಮಾತ್ರ ಕಣ್ಣು ನೋಡುತ್ತೆ. ಎದುರು ನೋಡಬೇಕಾದ್ರೂ ಕೂಡ ಅಡ್ಡಿ ಇರಬಾರ್ದು, ಅದಕ್ಕೆ ಕೈ ಅಡ್ಡ ಬಂದರೂ ಸಾಕು, ನೋಡಲಿಕ್ಕಾಗೋದಿಲ್ಲ. ಕಿವಿ ಹಾಗಲ್ಲ, ಕಿವಿ ಹಾಗಲ್ಲ, ಹತ್ತು ದಿಕ್ಕಿನ ಶಬ್ದನೂ ಕೇಳಿಸ್ತದಂತೆ ಕಿವಿ. ಹತ್ತು ದಿಕ್ಕಿನ ಶಬ್ದನೂ ಕಿವಿ ಕೇಳುತ್ತೆ. ಯಾಕೆ? ದಿಗ್ದೇವತೆಗಳ ಅಭಿಮಾನಿಗಳಾಗಿರೋದ್ರಿಂದ ಹತ್ತು ದಿಕ್ಕಿನಿಂದನೂ ಬರುತ್ತೆ ಅಂತ ಹೇಳ್ತಾರೆ. ಸೌಂಡ್ ವೇವ್ ಟ್ರಾವೆಲ್ ಆಗೋ ರೀತಿಯೇ ಬೇರೆ, ಲೈಟ್ ವೇವ್ ಹೋಗೋ ರೀತಿಯೇ ಬೇರೆ. ಈ ಅರ್ಥ ಮಾಡಿಕೊಂಡಾಗ ಈ ಕಿವಿ ಹತ್ತು ಕಡೆ ಬರೋ ಶಬ್ದ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಆ ಮುಂದಿಂದ ಬರೋದು ಲೈಟ್ ಸಾಲದು, ಹಾರನ್ನೇ ಬೇಕು ಅವರು, ಹಾರನ್ನೇ ಬೇಕು. ಹಾರನ್ನು ಹೊಡೆದ್ರೆ ಕೇಳಿಸುತ್ತೆ, ಹಿಂದಿಂದ ಬರಬೇಕು ಹಾರನ್ನು ಹಿಡಿಬೇಕು, ಮುಂದಿಂದ ಆದರೆ ಲೈಟ್ ಬರುಸ್ತಾರೆ. ಆದರೆ ಹಾರನ್ನು ಕಿವಿ ಇರಬೇಕು, ಹಾರನ್ನು ಕೇಳಬೇಕಾದ್ರೆ ಕಿವಿ ಇದ್ರೆ ಉಪಯೋಗ ಇಲ್ಲದೆ ಹೋದರೆ ಏನು ಪ್ರಯೋಜನಕ್ಕೆ ಬರೋದೇ ಇಲ್ಲ. ಹಾರನ್ನು ಮಾಡಿದ್ರೆ ಕಿವಿ ಕಣ್ಣಿಲ್ಲ ಅಂತ ಕೇಳಿ, ಕಿವಿ ಇಲ್ಲ ಅಂತ ಕೇಳ್ತಾರೆ. ಹಾರನ್ನು ಮಾಡಿದ್ರೆ ಹಿಂದಿನಿಂದ ಏನೇ ಕೇಳಿಸೋದಿಲ್ಲ ಅಂತ ಕೇಳ್ತಾರೆ, ಕಾಣಿಸೋದಿಲ್ಲ ಅಂತ ಕೇಳೋದಿಲ್ಲ. ಅದರಲ್ಲೇ ತಾರತಮ್ಯ ಇದೆ. ಮತ್ತೆ ಹತ್ತು ದಿಕ್ಕಿನಿಂದನೂ ಕೂಡ ಕಿವಿ ಕೆಲಸ ಮಾಡುತ್ತೆ. ಅದಕ್ಕೆ ಹತ್ತು ದಿಕ್ಕಿನ ದೇವತೆಗಳು ಅಭಿಮಾನಿ ದೇವತೆಗಳಾಗಿರೋದೇ ಕಾರಣ. ಕಣ್ಣಿಗೆ ಸೂರ್ಯ ಒಬ್ಬನೇ ದೇವತೆ, ಮೂಗಿಗೆ ಅಶ್ವಿನಿ ದೇವತೆಗಳು ದೇವತೆಗಳು, ಮೂಗಿಗೆ ಅಶ್ವಿನಿ ದೇವತೆಗಳು. ಆದ್ದರಿಂದ ಮೂಗು ಹೊರಡೆಗಳು ಜೊತೆಯಾಗಿದೆ ನೋಡಿ. ಅಶ್ವಿನಿ ದೇವತೆ ಟ್ವಿನ್ ಗಾಡ್ಸ್, ಅವರಿಬ್ಬರು ಕೂಡ ಅವಳಿ ದೇವತೆಗಳಾದ್ದರಿಂದ ಮೂಗು ಅವಳಿಯಾಗೇ ಇರೋದು, ಪುಣ್ಯಕ್ಕೆ ಬಳಿಯಾಗೇ ಇರುತ್ತಾದ್ದರಿಂದ ಜತಿಯಾಗಿ ಇರ್ತಾರತ್ತೆ ಅಶ್ವಿನಿ ದೇವತೆಗಳು. ಅದೇ ರೀತಿ ಬಾಯಿಗೆ, ಬಾಯಿಗಳಲ್ಲಿ ಎರಡು ಭಾಗ ಮತ್ತೆ. ಬಾಯಿ ವಿಚಿತ್ರವಾದದ್ದು, ಅದು ಜ್ಞಾನೇಂದ್ರಿಯ ಕೆಲಸ ಮಾಡುತ್ತೆ, ಕರ್ಮೇಂದ್ರಿಯ ಕೆಲಸ ಮಾಡುತ್ತೆ. ಕರ್ಮೇಂದ್ರಿಯ ಮಾಡುತ್ತೆ, ಮಾತಾಡುತ್ತಲ್ಲ ಅದು ಕರ್ಮೇಂದ್ರಿಯ. ರುಚಿ ನೋಡುತ್ತಲ್ಲ ಅದು ಜ್ಞಾನೇಂದ್ರಿಯ. ಮಾತಾಡಲಿಕ್ಕೆ ಬರುತ್ತೆ ಕರ್ಮೇಂದ್ರಿಯ, ವಾಕ್ ಅಂತ ಕರೀತಾರೆ. ಮಾತಾಡಿದಾಗ ವಾಕ್, ರುಚಿ ನೋಡಿದಾಗ ರಸನ ಅಂತ ಕರೀತಾರೆ. ರಸನೇಂದ್ರಿಯ, ವಾಗೇಂದ್ರಿಯ, ರಸನೇಂದ್ರಿಯ, ವಾಗೇಂದ್ರಿಯ ಎರಡು ಕೆಲಸವನ್ನು ಬಾಯಿ ಮಾಡುತ್ತಾದ್ರಿಂದ ಬಾಯಿಯಿಂದ ತಿನ್ನಕ್ಕೂ ಬರುತ್ತೆ, ಹೇಳಕ್ಕೂ ಬರುತ್ತೆ ಅಂತ ಅರ್ಥ. ಆದರೆ ಅದನ್ನು ಹೇಳೋದಕ್ಕೆ ಉಪಯೋಗಿಸ್ತೆ, ತಿನ್ನೋದಕ್ಕೆ ಉಪಯೋಗಿಸಿದ್ದೆ ಭಾರಿ ದೊಡ್ಡದಾಯಿತಷ್ಟೇ. ಬಾಯಿಗೆ ಎರಡು ಕೆಲಸ ಒಟ್ಟಿಗೆ ಇದೆಯಲ್ಲ, ಎರಡು ಕೆಲಸ ಒಟ್ಟಿಗೆ ಮಾಡ್ತಕ್ಕಂಥ ಶಕ್ತಿ ಅದಕ್ಕಿದೆ. ಅಂದರೆ ತಲೆಯ ವಿಚಾರನೂ ಹೊರಗೆ ಹಾಕುತ್ತೆ, ಹೊಟ್ಟೆಗೂ ಸಪ್ಲೈ ಮಾಡುತ್ತೆ. ಎರಡೇ ಎಡಿ ತಲೆಯಲ್ಲಿ ಏನಿದೆ ಗೊತ್ತಾಗಬೇಕಾದರೂ ಕೂಡ ಬಾಯಿಂದ ಹೊರಗೆ ಬರಬೇಕು, ಹೊಟ್ಟೆಗೆ ಹೋಗಬೇಕಾದ್ರೂ ಬಾಯಿಂದನೇ ಹೋಗಬೇಕು. ಆದರೆ ನಾವು ಕಿವಿಯಿಂದ ಹೋಗಿದ್ದೆಲ್ಲ ಮೇಲೆ ಹೋಗಿ ಬಾಯಿಂದ ಹೊರಗೆ ಬರೋದು, ಕಿವಿಯಿಂದ ಹೋಗಿದ್ದು ಮೇಲೆ ಹೋಗಿ ಬಾಯಿ ಬರೋದು, ಬಾಯಿಂದ ಹೋಗಿ ಒಳಗೆ ಹೋಗಿಬಿಡ್ತೀವಿ, ಕೆಳಗೆ ಹೋಗಿಬಿಡುತ್ತೆ. ಅದೇ ಪದ್ಧತಿ ಆಗೋದು. ಅದಕ್ಕೆ ಕಿವಿ ಹೊಟ್ಟೆ ಬಾಯಿಂದ ಹೋಗಿದ್ದು ಊಟ ಭೋಗವೆಲ್ಲ ಕೆಳಗೆ ಹೋಗುತ್ತೆ, ಕಿವಿಯಿಂದ ಮೇಲಕ್ಕೆ ಹೋಗುತ್ತಾ, ಅದರಿಂದ ಪಂಪ್ ಮಾಡುತ್ತೆ, ಕಿವಿ ಕೆಲಸ ಪಂಪ್ ಮಾಡುತ್ತಂತೆ ಮೇಲಕ್ಕೆ, ಇದು ಡೆಲಿವರಿ ಮಾಡುತ್ತೆ ಈ ಕಡೆ. ಆದ್ದರಿಂದ ಕಿವಿ ಯಾವ ಬಾಯಿಗಿಂತ ಮೇಲಿದೆ. ಅದಕ್ಕೆ ಅರ್ಥ ಏನು ಗೊತ್ತಾ, ತಿನ್ನೋದಕ್ಕಿಂತ ಕೇಳೋದು ಜಾಸ್ತಿ ಮಾಡಿ ಅಂತ ಶಾಸ್ತ್ರ ಹೇಳೋದು. ತಿನ್ನೋದಕ್ಕಿಂತ ಕೇಳೋದು ಜಾಸ್ತಿ ಮಾಡಿ ಅಂತೆ. ಅದು ಕಿವಿ ಮೇಲಿರೋದಕ್ಕೆ ಅದೇ ಕಾರಣ. ಮತ್ತು ಬಾಯಿ ಮುಚ್ಚಲಕ್ಕೆ ಬರುತ್ತೆ, ಕಣ್ಣು ಮುಚ್ಚಲಕ್ಕೆ ಬರುತ್ತೆ, ಕಿವಿ ಮುಚ್ಚಿಕೊಳ್ಳೋಕೆ ಬರೋದಿಲ್ಲ, ಕಿವಿ ಮುಚ್ಚಿಕೊಳ್ಳೋಕೆ ಬರೋದಿಲ್ಲ ಅದನ್ನು. ಯಾಕೆ ಯಾವಾಗಲೂ ಕೇಳಿ ಅಂತ ಪರಮಾತ್ಮ ಹೇಳಿದರು, ಯಾವಾಗಲೂ ಕೇಳಿ ಅದನ್ನು. ಆದರೆ ಯಾವಾಗಲೂ ಮುಚ್ಕೊಂಡ್ಬಿಡ್ತಾರೆ, ಬಟ್ ಇವ್ರು ನೋಡ್ತಾ ಪ್ರಯೋಜನ ಇಲ್ಲ. ಇಷ್ಟು ಓಪನ್ ಇದ್ದರೂ ಫೋನ್ ಕ್ಲೋಸ್ ಇದ್ದಾಗ ಇರುತ್ತೆ ಚೆ ಕಡೆ. ನಿಜವಾಗಲೂ ಪರಮಾಶ್ಚರ್ಯದ ಈ ಕಿವಿಯ ತಂತ್ರವೇ ಭಾರಿ ವಿಶಿಷ್ಟವಾದ ತಂತ್ರ. ಕಿವಿಯ ರಚನಾಕಾಶವೇ ಭಾರಿ ವಿಶಿಷ್ಟ. ಮಲಗಿದವನು ಅಷ್ಟೇ, ನೋಡಯ್ಯ ಅಂತ ಏನು ನೋಡ್ತಾನೆ, ನಿದ್ದೆ ಹೊಡಿತಿರ್ತಾನೆ, ಕೇಳ್ತಾ ಕೂಗಿರ ಕೇಳಿಸುತ್ತವನು. ಅಂದರೆ ಮಲಗಿದವನನ್ನು ಎಬ್ಬಿಸ್ತಕ್ಕಂಥ ಇಂದ್ರಿಯ ಈ ಶ್ರವಣೇಂದ್ರಿಯ. ಅದಕ್ಕೇ ಎಚ್ಚರ ತಪ್ಪಿದವರನ್ನು ಎಬ್ಬಿಸ್ತಕ್ಕಂಥದ್ದು ಶ್ರವಣ ಅಂತ ಕರೀತಾರೆ. ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನೆ ಕಂಡ್ಯ ಮನವೇ. ಅಂದರೆ ಉಪದೇಶ ಕಿವಿಗೆ ಬೀಳುತ್ತಾದ್ದರಿಂದ ಕಿವಿ ಬಹಳ ಅಪೂರ್ವವಾದ ಇಂದ್ರಿಯ. 10 ದೇವತೆಗಳು ಅದಕ್ಕೆ ನಿಯಾಮಕರಾಗಿದ್ದಾರೆ. ಅಗ್ನಿ ಬಾಯಿಗೆ, ರಸನೇಂದ್ರಿಯಕ್ಕೆ ವರುಣ, ಅಗ್ನಿ ಬಾಯಿಗೆ. ಮಾತಾಡಬೇಕಾದ್ರೆ ಅಗ್ನಿ ಕೆಲಸ ಮಾಡಬೇಕಂತೆ, ನಮಗೆ ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ, ಇದು ಯಾಕೋ ಡಲ್ಲ ಬಿಟ್ಟಿರ್ತಾರೆ, ಮಾತೇ ಬರೋದಿಲ್ಲ ಅಂತ ಹೇಳ್ತಾರೆ. ಬಿಸಿ ಕಾಫಿ ಕೊಡಿ ಸರಿ ಹೋಗ್ಬಿಡುತ್ತೆ ಅಷ್ಟೇ. ಬಿಸಿ ಅಗ್ನಿ ಸಪ್ಲೈ ಆಗುತ್ತೆ ಅಲ್ಲಿಗೀಗ, ಅಗ್ನಿ ಸಪ್ಲೈ ಆದ ತಕ್ಷಣ ನಾರ್ಮಲ್ ಆಗಿಬಿಡುತ್ತೆ. ಇದರಿಂದ ಎಷ್ಟು ಲಾಜಿಕಲಿ ಪ್ರೂವ್ ಆಗಿರೋದು, ಅದು ಸರಿಯಾಗಿ ಬರುತ್ತೆ. ಇವತ್ತು ತುಂಬ ಇದ್ದಾದವನಿಗೆ ಬಾ ಬಿಸಿ ಪದಾರ್ಥ ಸೋಗಿ, ಚಳಿಗಾಲದಲ್ಲಂತೂ ಭಾರಿ ಎಫೆಕ್ಟ್, ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅದು. ಕಾರಣ ಅಗ್ನಿಗೂ ನಾಗೇಂದ್ರಿಯಕ್ಕೂ ನೇರ ಸಂಬಂಧ ಇದೆ. ವಾಗಭಿಮಾನಿನಿ ಅಗ್ನಿದೇವರೇ ಆಗಿರೋದೇ ಅದಕ್ಕೆ ಕಾರಣ. ರಸನೇಂದ್ರಿಯ ವರ್ಣನೆ ಆಗಿರಬೇಕು ಅದಕ್ಕೆ. ಎಲ್ಲ ವಿವೇಕ ಎಲ್ಲ ಹೇಳ್ತಾ ಹೋಗ್ತಾರೆ ಅದರಲ್ಲೂ ಕೂಡ. ಮತ್ತೆ ಕೈಗೆ ದಕ್ಷ ಪ್ರಜಾಪತಿ ದೇವತೆ ಅಂತ ಕರೀತಾರೆ. ಕೈಗೆ ದಕ್ಷ ಪ್ರಜಾಪತಿ ದೇವತೆ, ಕಾಲುಗಳಿಗೆ ದೇವತೆಗಳಿದ್ದಾರೆ. ಯಜ್ಞ ಮತ್ತು ಶಂಭು ಅಂತ ಒಬ್ಬರು, ಯಜ್ಞನಿಗೆ ಜಯಂತ ಅಂತ ನಾಮಾಂತರ. ಯಜ್ಞ ಋಷಭರು ಅಂತೂ ಹೆಸರು ಉಂಟು. ಜಯಂತ ಋಷಭ ಅಂತ ಇಂದ್ರದೇವರ ಮಕ್ಕಳು, ಬಲಗಾಲಿಗೆ ಜಯಂತ, ಎಡಗಾಲಿಗೆ ಋಷಭ. ಅವರಿಬ್ಬರು ಕಾಲಿನ ಅಭಿಮಾನಿ ದೇವತೆಗಳವರು. ಇದೆಲ್ಲ ಕೈಗೊಬ್ಬರು ಕಾಲಿಗೊಬ್ಬರು ಇರ್ತಾರಂತ ಕೇಳಿದರೆ ಡಾಕ್ಟರ್ ಎಷ್ಟರ ಹುಡುಕಿ ನೋಡಂತ. ಈಗ ENT ಸ್ಪೆಷಲಿಸ್ಟೇ ಬೇರೆ, ಹಾರ್ಟೇ ಬೇರೆ, ಇದೇ ಬೇರೆ, ಎಷ್ಟು ಸ್ಪೆಷಲಿಸ್ಟ ಲೆಕ್ಕ ಹಾಕಿಬಿಟ್ರೆ ಅವ್ರು ದೇವತೆಗಳು ಯಾಕಿರ್ತಾರೆ ಅದಕ್ಕೆ ಕೇಳೋ ಪ್ರಸಂಗ ತಪ್ಪಿ ಹೋಗುತ್ತೆ. ಇನ್ನು ಎಡಗಾಲಿಗೊಬ್ಬ ಡಾಕ್ಟರ್, ಬಲಗಾಲಿಗೊಬ್ಬ ಡಾಕ್ಟರ್ ಬರಬೇಕಷ್ಟೇ. ಆ ಸ್ಥಿತಿಗೆ ಬದಲಾಗಿಬಿಟ್ಟಿದೆ ಈಗಾಗಲೇ. ಬಲಗಡೆಗೊಬ್ಬರು ಎಡಗಡೆಗೊಬ್ಬರಷ್ಟು ಮಟ್ಟಿಗೆ. ಕಣ್ಣಿಗೇನೆ ಎಷ್ಟು ವ್ಯತ್ಯಾಸ ಇದೆ ಈಗ. ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಮಾಡೋದೇ ಬೇರೆ, ಬರೀ ಕ್ಯಾಟ್ರಾಕ್ಟ್ ತೆಗೆಯೋದೇ ಬೇರೆ, ಲೆನ್ಸ್ ಹಾಕೋದೇ ಬೇರೆ, ಎಷ್ಟೆಷ್ಟು ವೆರೈಟಿ ಇದೆ ಅದರೊಳಗೆ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಒಂದೊಂದರಲ್ಲೇ ಮಾಡ್ತೀರಿ. ಬರೀ ಹಲ್ಲಿಗೆ ಒಬ್ಬ ಸ್ಪೆಷಲ್ ಡಾಕ್ಟ್ರು, ಡೆಂಟಿಸ್ಟು, ಬೇರೆ ಏನು ಹಲ್ಲಿಗೊಂದೇ ಡಾಕ್ಟ್ರು ಅನ್ನಷ್ಟೇ. ಇದು ನಂಬ್ಕೊಂಡು ಬಿಟ್ಟರೆ ಒಬ್ಬೊಬ್ಬರಿಗೂ ಡಿಪಾರ್ಟ್ಮೆಂಟ್ ದೇವತೆಗಳು ಬೇಕಾ ಅಂತ ಕೇಳಿದರೆ ಡಾಕ್ಟ್ರು ಬೇಕಾಗಿದೆಯಲ್ಲ, ದೇವತೆಗಳು ಬೇಕೇ ಬೇಕಾಗುತ್ತೆ ಅಂತ. ಒಂದೊಂದು ಡಿಪಾರ್ಟ್ಮೆಂಟ್ ಪೂರ್ತಿ ನೋಡ್ಕೊಳ್ತಕ್ಕಂಥ ಶಕ್ತಿಯವರು. ಒಟ್ಟು ದೇವತೆಗಳು ಎಷ್ಟು ಜನ ಇದ್ದಾರೋ ನಮ್ಮ ದೇಹದಲ್ಲೇ ಎಲ್ಲರೂ ಇದ್ದಾರೆ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಇಡೀ ಬ್ರಹ್ಮಾಂಡ ಅಂತ ಕರೆದು, ವಿಶ್ವವನ್ನು ಬ್ರಹ್ಮಾಂಡ ಅಂತ ಕರೆದರೆ ನಮ್ಮ ದೇಹವನ್ನು ಪಿಂಡಾಂಡ ಅಂತ ಕರೆದಿದ್ದಾರೆ. ಪಿಂಡಾಂಡ, ನಮಗೆ ಪಿಂಡ ಅಂತಷ್ಟೇ ಕೆಟ್ಟರ್ತನೇ ಆಗಿರು. ಪಿಂಡ ಶ್ರಾದ್ದ ಪಕ್ಷ ನೆನಪಾಗುತ್ತೆ, ಪಿಂಡ ಅಂತಷ್ಟೇ ಶ್ರಾದ್ದ ಅಂತಲೇ ನೆನಪಾಗೋದು. ಪಿಂಡ ಶಬ್ದಕ್ಕೆ ಅದಲ್ಲ ಅರ್ಥ. ಪಿಂಡ ಅಂದರೆ ದೇಹ ಅಂತ ಅರ್ಥ. ಪಿಂಡ ಅಂದರೆ ದೇಹ, ಪಿಂಡಾಂಡ ಅಂದರೆ ದೇಹದಲ್ಲೇ ಇರತಕ್ಕಂಥ ಬ್ರಹ್ಮಾಂಡವನ್ನು ಕ್ರಾಸ್ ಸೆಕ್ಷನ್ ಅಂತ ಅರ್ಥ. ನಮ್ಮ ಸೈಂಟಿಫಿಕ್ ಇಂಜಿನಿಯರಿಂಗ್ ಟರ್ಮ್ ಹೇಳಿಬಿಟ್ರೆ ಕ್ರಾಸ್ ಸೆಕ್ಷನ್. ಇಡೀ ದೇಹವನ್ನೇನು ಸ್ಟಡಿ ಮಾಡ್ತೇವೆ, ಇಡೀ ಬ್ರಹ್ಮಾಂಡ ಪೂರ್ತಿ ದೇಹದಲ್ಲಿದೆಯಂತೆ. ಬ್ರಹ್ಮಾಂಡದ ಪ್ರತಿಯೊಂದು ಕಾನ್ಸೆಪ್ಟು ದೇಹದಲ್ಲಿದೆ. ಎಂಥ ವಂಡರ್ ಇದು. ಒಂದು ಈ ರೀತಿ ವಿಶ್ವವನ್ನು ಒಂದು ಪ್ರತಿನಿಧಿಸುವ ಹಾಗೆ ಪರಮಾತ್ಮ ದೇಹ ಕೊಟ್ಟಿದ್ದಾನಲ್ಲ, ಎಷ್ಟು ಅತ್ಯದ್ಭುತವಾದ ಸೃಷ್ಟಿ ಪರಮಾತ್ಮನ ಸೃಷ್ಟಿ. ಅದಕ್ಕೆಲ್ಲ ದೇವತೆಗಳನ್ನ ಪರಮಾತ್ಮ ಇಟ್ಟಿದ್ದಾನೆ. ಆಯಾ ದೇವತೆಗಳು ಫಂಕ್ಷನ್ ಮಾಡ್ತಿರ್ತಾರಲ್ಲ, ಆ ಇಂದ್ರಿಯ ಕೆಲಸ ಮಾಡುತ್ತೆ. ಯಾವಾಗ ಫಂಕ್ಷನ್ ಬಿಟ್ಟು ಹೋಗಿಬಿಡ್ತಾರೋ ಅದು ಹೊರಟೋಗ್ಬಿಡುತ್ತೆ. ಆ ಇಂದ್ರಿಯ ಹೋಗಬೇಕಾದ್ರೆ ಆ ದೇವತೆ ವೆಕೇಟ್ ಮಾಡಿದರು ಅಂದರೆ, ಅನುಗ್ರಹ ಬಿಟ್ಟರು ಅಂದರೆ ಇಂದ್ರಿಯ ಹೋಗಿಬಿಡುತ್ತೆ. ಮತ್ತು ಎಲ್ಲ ಲೈಟು ವರ್ಕ್ ಮಾಡ್ತಾ ಇದೆ, ಒಂದು ಲೈಟ್ ಮಾತ್ರ ಬರ್ನ್ ಆಗಿದೆ, ಅದೊಂದು ವರ್ಕ್ ಮಾಡೋದಿಲ್ಲ. ಎಲ್ಲ ಸರಿ, ಅದೊಂದು ಮಾತ್ರ ಹೋಯ್ತು, ಯಾತಕ್ಕೆ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇಲ್ಲ, ಕೆಟ್ಟ ಹೋಗಿದೆ, ನಿಂತು ಹೋಯ್ತಾ. ಇನ್ನು ಎರಡು ಕಡೆ ಬೇರೆ ಬೇರೆ ಕನೆಕ್ಷನ್ ತೊಗೊಂಡಾಗ ಒಂದು ಕಡೆ ಕರೆಂಟ್, ಇನ್ನೊಂದು ವರ್ಕ್ ಮಾಡುತ್ತೆ, ಅದೋದ್ರೆ ಅದು ವರ್ಕ್ ಮಾಡುತ್ತೆ, ಎರಡು ಹೋದರೆ ಯಾವುದು ವರ್ಕ್ ಮಾಡೋದೇ ಇಲ್ಲ. ಇದೆಲ್ಲ ನೋಡಿದರೆ ದೇವತೆಗಳು ಯಾವ್ಯಾವ ಜಾಗದಲ್ಲಿ ಇರ್ತಾರೋ ಅವ್ರ ಅನುಗ್ರಹ ಮಾಡ್ತಿದ್ರೆ ಮಾತ್ರ ಫಂಕ್ಷನ್ ಮಾಡೋದು, ಅದನ್ನು ಬಿಟ್ಟರೆ ಆ ವಿಂಗ್ ವಿಂಗೇ ಹೋಗಿಬಿಡುತ್ತಾರೆ. ಈಗ ನಮಗೆ ಅರ್ಥ ಆಗುತ್ತೆ ಯಾತಕ್ಕೆ ಅಂತ ಡಾಕ್ಟ್ರಿ ಹೇಳೋದಕ್ಕಾಗೋದಿಲ್ಲ. ಈ ಕಡೆ ಇದು ಫೇಲ್ ಆಗಿದೆ ಅಂತ ಹೇಳಿದ್ರೆ ಯಾತಕ್ಕೆ ಫೇಲ್ ಆಯಿತು ಹೇಳೋದಕ್ಕಾಗೋದಿಲ್ಲ. ಅದು ಯಾತಕ್ಕೆ ಫೇಲ್, ದೇವತೆಗಳು ಬಿಟ್ಟಿದ್ದಾರೆ, ಇದು ಫೈನಲ್ಲಿ ದೇವತೆಗಳು ಬಿಟ್ಟಿದ್ದಾರೆ. ಒಂದು ಸ್ಟೇಜಲ್ಲಿ ಡಾಕ್ಟ್ರ್ ಹೇಳ್ತಾರೆ ಕಣ್ಣಿಗೆ ಆಪರೇಷನ್ ಮಾಡಿಬಿಡ್ತಾರೆ, ಕಾಣಿಸಿ ಶುರುವಾಗುತ್ತೆ, ಇನ್ನು 90 ವರ್ಷ ಆಗೋಗ್ಬಿಡುತ್ತೆ. ಆಗ ಹೇಳ್ತಾರೆ ಆಪರೇಷನ್ ಆಗೋಗಿದೆ ಈಗಾಗಲೇ, ಇನ್ನೇನು ಮಾಡ್ತೀವಿ ಡಾಕ್ಟರ್ ಅಂದರೆ, ಈಗೇನು ಮಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಆ ನರ್ವೇ ಡೆಡ್ ಅಂತ ಹೇಳ್ತಾರೆ. ಬೇಸಿಕ್ ನರ್ವೇ ಹೋಗ್ಬಿಟ್ಟು, ಏನು ಮಾಡೋಕ್ಕಾಗೋದೇ ಇಲ್ಲ ಇಲ್ಲ. ಆದರೆ ನರ್ವ್ ಡೆಡ್ ಅಂಬೋದು ಫಿಸಿಕಲ್ಲು, ಆ ದೇವತೆನೇ ವೆಕೇಟ್ ಮಾಡಿಬಿಟ್ಟಿದ್ದಾರೆ ಪರ್ಮನೆಂಟ್. ಆದ್ದರಿಂದ ಬರೋದು ಅಡ್ರೆಸ್ ಚೇಂಜ್, ಮನೆ ಲೆಫ್ಟ್ ಹೌಸ್ ಬೇರೆ, ಆ ಟೂರ್ ಬೇರೆ. ಆ ಟೂರ್ ಆದರೆ ಮತ್ತೆ ಬರ್ತಾರೆ 3 ತಿಂಗಳಿಗೆ. ಲೆಫ್ಟ್ ಹೌಸ್ ಲೆಫ್ಟ್ ಹೆಡ್ ಚೇಂಜ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಚಾನ್ಸಸ್ಸೇ ಇಲ್ಲ. ದೇವತೆಗಳು ಬಿಟ್ಟು ಹೋದ್ರು ಅಂದರೆ ಕಥೆ ಮುಗಿದೋಗುತ್ತದೆ. ಇದೆಲ್ಲ ಉಪಶತ್ ಹೇಳೋದು, ಮತ್ತೆ ಚಾಂದೋಗ್ಯದ್ರೆ ಇಷ್ಟು ಕಥೆ ಹೇಳ್ತಾರೆ. ಇಂದಿರಾಭಾರತಿ ಹೇಳಿದ್ದೆಲ್ಲ ಉಪನಿಷತ್ತಿನ ಕಥೆ ವಿಷ್ಣು ಕೂಡ. ಕರ್ಣಾಭಿಮಾನಿ ದೇಹವನ್ನು ಕರ್ಣಾಭಿಮಾನಿ ಸುರರು ದೇಹವನ್ನು ಬಿಡಲು ಕುರುಡ ಕಿವುಡನು ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲಾ ದೇಹವನು ಅರಿತು ಪೆಣನೆಂದು ಪೇಳುವರು ಬುಧಜನ. ಎಲ್ಲ ವಿವೇಕವನ್ನು ಕೊಡಲಿಕ್ಕೋಸ್ಕರ ಒಬ್ಬೊಬ್ಬ ದೇವತೆ ಕೂಡ ತನ್ನ ವಿಭಾಗವನ್ನು ನೋಡ್ತಾ ಹೋಗ್ತಾನೆ. ಆಮೇಲೆ ನಿನ್ನ ಅರ್ಥಾಭಿಮಾನ ದೇವತೆಗೆ ಹೋಗ್ಬೇಕು ನಾವು. ಅರ್ಥಾಭಿಮಾನಿಗಳು ಯಾರು ಅಂತ ಕೇಳಿದರೆ ಅವರು ಮೂರು ಜನ ಇದ್ದಾರೆ. ಅರ್ಥಗಳಿರೋದು ಐದು, ಶಬ್ದ ಗಂಧ ರೂಪ ರಸ ಸ್ಪರ್ಶ, ಇವಿಷ್ಟು ಕೂಡ ಶಬ್ದ. ಈ ಐದು ಕೂಡ ವಿಷಯಗಳು, ಇಂದ್ರಿಯಗಳ ವಿಷಯಗಳು ಅಂತ ಕರೀತಾರೆ. ಉದಾಹರಣೆಗೆ ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ನಾಲಿಗೆಗೆ ರಸ, ಚರ್ಮಕ್ಕೆ ವಾಯು, ಅನಂತರ ಶಬ್ದಕ್ಕೆ ಆಕಾಶ. ಇವು ಆಕಾಶ ತತ್ವದ, ಆಕಾಶ ಅಂತ ಏನು ಭೂತ ಇದೆ ಅದಕ್ಕಿರ್ತಕ್ಕಂಥ ತತ್ವ ವಿಶಿಷ್ಟವಾದ ಗುಣ ಅಂತ ಕೇಳಿದರೆ ಈ ಶಬ್ದ. ಐದನ್ನು ವಿಷಯಗಳು ಅಂತ ಕರೀತಾರೆ. ಅದಕ್ಕೆ ದೇವತೆಗಳಿದ್ದಾರೆ. ಮತ್ತೆ ಐದಕ್ಕೂ ದೇವತೆಗಳಿದ್ದಾರೆ. ಅಲ್ಲಿ ಹೇಳಿದಾಗಲೇ ಆಕಾಶ ಗಣೇಶಕ್ಕೆ, ಗಣೇಶ ಇದ್ದಾನಲ್ಲ ಆಕಾಶ ತತ್ವಕ್ಕೆ ದೇವತೆ ಅಂತ ಅದಕ್ಕೆ ಕರೆದಿ. ಮಹದ ಆಕಾಶಪತಿ ಕರುಣಾಳು ಕೈಪಿಡಿದು ಎಂಬನು ಧರಿಸೋ. ಉಳಿದ ನಾಲ್ಕಕ್ಕೆ ರುದ್ರದೇವರ ಮಕ್ಕಳಿದ್ದಾರೆ, ಅವರು ಅದಕ್ಕೆ ಅಭಿಮಾನಿ ದೇವತೆಗಳಾಗಿದ್ದಾರೆ. ಇಷ್ಟು ಗುಂಪು ಬಂತು. ಇದಾದ ಮೇಲೆ ಅದಕ್ಕೆ ಇನ್ನೊಂದು ಗುಂಪಿದೆ. ಮತ್ತೆ ಇನ್ನೂ ಮೇಲೆ ಹೋಗಿಬಿಟ್ರೆ ಈ ಐದಕ್ಕೆ ಮೂರು ಜನ ದೇವತೆಗಳು. ಆ ಮೂರು ಜನ ಯಾರು ಅಂದರೆ ಸೌಪರ್ಣಿ, ವಾರುಣಿ, ಪರ್ವತ ಪತಿತನಯ ಅಂತ ಕರೆದು. ಸೌಪರ್ಣಿ, ವಾರುಣಿ, ಪರ್ವತ ಪತಿತನಯ. ಸೌಪರ್ಣಿ ಅಂದರೆ ಸುಪರ್ಣನ ಹೆಂಡತಿ, ಗರುಡನ ಹೆಂಡತಿ ಸೌಪರ್ಣಿ. ವಾರುಣಿ ಅಂದರೆ ಶೇಷನ ಹೆಂಡತಿ, ಪಾರ್ವತಿ ಶಿವನ ಹೆಂಡತಿ. ಈ ಮೂರು ಜನ ಕೂಡ ಅರ್ಥಾಭಿಮಾನಿ ದೇವತೆಗಳು. ಮೂರು ಜನ ಅರ್ಥಾಭಿಮಾನಿ ದೇವತೆಗಳು. ನಮಗೊಂದು ಪ್ರಶ್ನೆ ಬಂತು, ಇರೋ ಮೂರು ಇರೋದು ಐದು, ಮೂರು ಜನ ಐದು ಹ್ಯಾಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕೀಗ? ನಾವೆಲ್ಲೋ ತಪ್ಪಿದ್ದಾರೆ ಶಾಸ್ತ್ರಕಾರರು ಪಾಪ, ನಾವು ಅವತ್ತೈದರ ಪ್ರಶ್ನೆ ಕೇಳ್ತಿದ್ದೇವೋ ಏನೋ, ಇವತ್ತು ನಾವು ಕೇಳ್ತಾ ಇದ್ದೇವೆ, ಅವ್ರು ಎಲ್ಲಿ ಗೊತ್ತಿರಬೇಕು ಅಂತ ನಮ್ಮ ಪ್ರಶ್ನೆ. ಮೂರು ಐದು ತತ್ವಕ್ಕೆ ಮೂರು ಜನ ಹೇಗಾಗ್ತಾರೆ? ಇಲ್ಲ ಆರಿದ್ರೂ ಪರವಾಗಿಲ್ಲ, ಇಲ್ಲ ಮೂರಿದ್ರೂ ಪರವಾಗಿಲ್ಲ, ಇದನ್ನು ಹೇಗೆ ಅಡ್ಜಸ್ಟ್ ಮಾಡ್ತೀರಿ ಅಂದರೆ ಆಚಾರ್ಯ ಫಸ್ಟ್ ಕ್ಲಾಸ್ ಕೊಟೇಷನ್ ಕೊಡ್ತಾರೆ. ಅದು ದ್ವಿ ದ್ವಿ ಏಕದೇವತಾಹ, ದ್ವಿ ದ್ವಿ ಏಕದೇವತಾಹ. ಎರಡಕ್ಕೊಬ್ಬರು, ಇನ್ನೆರಡಕ್ಕೊಬ್ಬರು, ಒಂದಕ್ಕೊಬ್ಬರೇ. ಅದೇ ರೀತಿ ಎರಡು ಎರಡು ಒಂದು, ಐದಾಯ್ತಲ್ಲ ಅಲ್ಲಿ ಸರಿಯಾಗಿ, ಈಗ ಯೋಚನೆ ಇಲ್ಲವೇ ಇಲ್ಲ. ಪಾರ್ವತಿ ಒಂದು ತತ್ವಕ್ಕೆ, ಉಳಿದಿಬ್ಬರು ಕೂಡ ಎರಡೆರಡು ತತ್ವಕ್ಕೆ, ಸರಿಯಾಗಿ ಐದು ತತ್ವಗಳಾಯ್ತಲ್ಲಿ. ಅದು ಐದು ಅರ್ಥಗಳಾಯಿತು. ಅದರ ಮೇಲಿರೋದು ಯಾವುದು ಅಂತ ಕೇಳಿದರೆ ಮನಸ್ಸು. ಅರ್ಥೇಭ್ಯಶ್ಚ ಪರಂ ಮನಃ. ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿ ದೇವತೆಗಳು ದೊಡ್ಡವರು. ಮನೋಭಿಮಾನಿ ದೇವತೆಗಳ ಯಾರು? ಇವರ ಗಂಡಂದ್ರೆ, ಇವರ ಗಂಡಂದರು. ಆ ಹಿನ್ನೆಲೆಯಲ್ಲಿ ಗರುಡ, ಶೇಷ, ರುದ್ರ ಈ ಮೂರು ಜನ ದೇವತೆಗಳು ಕೂಡ ಮನೋಭಿಮಾನಿ ದೇವತೆಗಳು. ಹೆಚ್ಚು ಲೋಕದಲ್ಲಿ ಪ್ರಚಾರಕ್ಕೆ ಬಂದಿದ್ದು ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ರುದ್ರದೇವರ ಬಗ್ಗೆ ಬಂತು. ಆದ್ದರಿಂದ ಇಬ್ಬರು ಉಳಿದಿಬ್ಬರು ಅಂಡರ್ಸ್ಟುಡ್, ಅಲ್ಲಿ ಉಳಿದಿಬ್ಬರು ಅಂಡರ್ಸ್ಟುಡ್. ಆದ್ದರಿಂದ ಒಟ್ಟು ಮೂರು ಜನಗಳು ಕೂಡ ಮನೋಭಿಮಾನಿ ದೇವತೆಗಳೇ ಆಗಿದ್ದಾರೆ. ಅಲ್ಲೂ ತುಂಬ ಸ್ವಾರಸ್ಯ ಉಂಟು. ಮತ್ತೆ ಮೂರು ಜನ ಮನೋನಿಯಾಮಕರಾಗಿದ್ದಾರೆ. ಅವರೇನು ಮಾಡ್ತಾರೆ? ಅರ್ಥಾಭಿಮಾನಿ ದೇವತೆಗಳ ಮೇಲಿದ್ದಾರೆ. ಆದ್ದರಿಂದನೇ ಅವರು ಸ್ತ್ರೀಯರು, ಇವರು ಪುರುಷರು. ಅವರಿಗಿಂತ ಕಡಿಮೆ ಇಂದ್ರಿಯಾಭಿಮಾನಿ ದೇವತೆಗಳಾದ್ದರಿಂದ ಇನ್ನೂ ಕಡಿಮೆ ಇದ್ದಾರೆ. ಈ ತಾರತಮ್ಯ ಮೇಲಕ್ಕೆ ಬರ್ತಾ ಶುರುವಾಯಿತು. ಆಮೇಲೆ ಅವ್ರ ಮೇಲೆ ಯಾರಿದ್ದಾರೆ ಅಂತ ಪ್ರಶ್ನೆ. ಮನೋಭಿಮಾನಿ ದೇವತೆಗಳ ಮೇಲೆ ಯಾರಿದ್ದಾರೆ? ಅದಕ್ಕೆ ಹೇಳ್ತಾರೆ, ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ, ಇಂದ್ರಿಯಗಳು ಯಾವ ಕಡೆ ಹೋಗ್ತಾ ಇರುತ್ತೆ, ಮನಸ್ಸು ಈ ಕಡೆಗೆ ಇದೆ, ಅವನಿಗೆ ಗೆಲ್ಲಬೇಕು. ಹೇಗೆ ಗೆಲ್ಲಬೇಕು? ಇವತ್ತು ಆಧುನಿಕರು ಹೇಳೋದೇನೀಗ, ಕಂಟ್ರೋಲ್ ಮಾಡ್ತಾ ಹೋಗಿ, ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ ಅಂತ ಹೇಳ್ತಾರೆ. ಕಂಟ್ರೋಲ್ ಹೇಗೆ ಮಾಡೋದು? ಈ ಮಧ್ಯೆ ಬಸ್ ಹೋಗ್ತಾ ಇರ್ತಾರೆ, ಕಾರ್ ಹೋಗ್ತಾ ಇರ್ತಾರೆ, ಡ್ರೈವಿಂಗ್ ಕಲಿಸ್ತಾ ಇರ್ತಾರೆ. ಸ್ಟಾಪ್ ಸ್ಟಾಪ್ ಅಂತ ಹೇಗೆ ಸ್ಟಾಪ್ ಮಾಡೋದು? ಸ್ಟಾಪ್ ಅಂದರೆ ಸ್ಟಾಪ್ ಆಗಿಬಿಡುತ್ತೆ ಅದೊಂದು. ಇಲ್ಲ ಏನು ಮಾಡಬೇಕು ಅದಕ್ಕೀಗ? ಬ್ರೇಕ್ ಒತ್ತೆ ತಷ್ಟ ಸ್ಟಾಪ್ ಆಗ ಬ್ರೇಕ್ ಹೋಗ್ಬೇಕು ಅದಕ್ಕೆ. ಇದು ನಮಗೆ ಫಿಸಿಕಲಿ ಹೇಗೆ ಗೊತ್ತೋ ಅದಕ್ಕೆ ಅಧ್ಯಾತ್ಮದಲ್ಲಿ ಗೊತ್ತಿರಬೇಕು ಅಂತ ಹೇಳ್ತಾರೆ. ಇವತ್ತು ಇಂದ್ರಿಯಗಳು ವಿಷಯಗಳ ಕಡೆ ಹೋಗಬಾರದು, ಮನಸ್ಸಿನಿಂದ ಎಳೆಯಬೇಕು. ಆದರೆ ನಮಗೆ ಯಾವುದು ಸ್ವಾಧೀನ ಇಲ್ವಲ್ಲ, ಏನು ಮಾಡಬೇಕೀಗ? ಅದಕ್ಕೆ ಹೇಳ್ತಾರೆ, ಇಂದ್ರಿಯಾಭಿಮಾನ ದೇವತೆಗಳ ಪ್ರಾರ್ಥನೆ ಮಾಡೋದು ಮೊದಲನೇ ಅಂತ. ಅರ್ಥಾಭಿಮಾನ ದೇವತೆಗಳನ್ನ ಪ್ರಾರ್ಥನೆ ಮಾಡಿಬಿಟ್ರೆ ಅವ್ರು ಎಳೆಯೋದೇ ಇಲ್ಲ ಆ ಕಡೆ. ಇನ್ನು ಮನೋಭಿಮಾನ ದೇವತೆ ಪ್ರಾರ್ಥನೆ ಮಾಡಿಬಿಟ್ರೆ ವಾಪಸ್ ತೊಗೊಂಡ್ಬರ್ತಾರೆ ಹೋಗಿದ್ದನ್ನು. ಆಮೇಲೆ ಬುದ್ಧಿಭಿಮಾನ ದೇವತೆಯನ್ನು ಪ್ರಾರ್ಥನೆ ಮಾಡಿಬಿಟ್ರೆ ಅವ್ರು ಹೋಗದಂತೆ ಒಳಗೇ ಕಂಟ್ರೋಲ್ ಮಾಡ್ತಾರೆ, ಇನ್ನೂ ಒಳಗಿಂದ ಕಂಟ್ರೋಲ್ ಮಾಡ್ತಾರೋ. ಅವರು ಯಾರು ಅಂತ ಪ್ರಶ್ನೆ. ಸರಸ್ವತಿ ಭಾರತೀಯರು ಬುದ್ಧಿಭಿಮಾನಿ ದೇವತೆಗಳು. ಸರಸ್ವತಿ ಭಾರತೀಯರು ಬುದ್ಧಿಭಿಮಾನಿ ದೇವತೆಗಳಾದ್ದರಿಂದ ಇನ್ನೂ ಮೇಲೆ ಬಂದರು. ತತ್ವ ಮೇಲಾಗ್ತಾ ಆಗ್ತಾ ಹೋದಂತೆ ಅಭಿಮಾನಿ ದೇವತೆಗಳ ಸ್ಟೇಟಸ್ಸು ಮೇಲೆ ಹೋಗ್ತಾನೆ ಬರತ್ತೆ. ಸಾಕ್ಷಾತ್ ಈ ಬುದ್ಧಿ ತತ್ವಕ್ಕೆ ಸರಸ್ವತಿ ಭಾರತೀಯರ ಅಭಿಮಾನಿ ದೇವತೆಗಳಾದ. ಅದರ ಮೇಲೆ ಯಾವ ತತ್ವ ಇದೆ ಅಂದರೆ ಮಹತ್ತತ್ವ ಇದೆ ಅಂತ ಹೇಳ್ತಾರೆ. ಅದರ ಮೇಲೆ ಮಹತ್ತತ್ವ ಉಂಟು. ಮಹತ್ತತ್ವದ ದೇವತೆಗಳು ಯಾರು ಅಂತ ಪ್ರಶ್ನೆ ಬಂತು. ಇವರ ಗಂಡಂದರು ಬ್ರಹ್ಮವಾಯುಗಳಿದ್ದಾರಲ್ಲ, ಅವರು ಮಹತ್ತತ್ವ ಅಭಿಮಾನಿ ದೇವತೆಗಳು. ಮಹತ್ತತ್ವದ ಅಭಿಮಾನಿ ದೇವತೆಗಳು ಬ್ರಹ್ಮದೇವರು ಮತ್ತು ವಾಯುದೇವರು. ಅವರ ಮೇಲೆ ಯಾರಿದ್ದಾರೆ ಅಂತ ಪ್ರಶ್ನೆ ಬಂದರೆ ಮಹತಃ ಪರಮ ಅವ್ಯಕ್ತಂ, ಅವ್ಯಕ್ತ ತತ್ವ ಇದೆ. ಅವ್ಯಕ್ತ ತತ್ವದ ಅಭಿಮಾನಿ ದೇವತೆ ಯಾರು ಅಂತ ಪ್ರಶ್ನೆ. ಮಹಾಲಕ್ಷ್ಮೀ ದೇವಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ದೇವತೆ. ಮಹಾಲಕ್ಷ್ಮೀ ದೇವಿ ಅವ್ಯಕ್ತ ತತ್ವದ ಅಭಿಮಾನಿ ದೇವತೆ. ಅವ್ರ ಮೇಲೆ ಯಾರಿದ್ದಾರೆ ಅಂದರೆ ಅವ್ಯಕ್ತ ಪುರುಷ ಪರಹ, ಅದೇ ಸಾಕ್ಷಾತ್ ಪುರುಷ ಇದ್ದಾನೆ. ಅವನು ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಅವನ ಮೇಲೆ ಯಾರು ಅಂದರೆ ಸಾ ಕಾಷ್ಟ ಸಾ ಪರಾಗತಿ, ಅವನ ಅಲ್ಟಿಮೇಟ್ ಎಂಡ್. ಆದ್ದರಿಂದ ಆ ಕಡೆ ಇನ್ನೊಬ್ರು ಯಾರು ಅಂತ ಕೇಳೋದಕ್ಕೆ ಹೋಗಬೇಡಿ. ನಾಸ್ತಿ ನಾರಾಯಣ ಸಮಂ ನಾ ಭೂತಂ ನ ಭವಿಷ್ಯತಿ ಏತೇರ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಆದ್ದರಿಂದ ಅವ್ರ ಮೇಲೆ ಅಂತ ಒಬ್ರು ಯಾರೋ ಇಲ್ಲ, ಅವನೇ ಫೈನಲ್. ಇಷ್ಟು ಜ್ಞಾನ ತಿಳ್ಕೊಂಡಾಗ ಏನಾಗುತ್ತೆ ನಮಗೆ ಅಂತ ಪ್ರಶ್ನೆ. ಇಷ್ಟು ತಿಳ್ಕೊಂಡಾಗ ಏನಾಗುತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಾತ್ಮನ ಜಯಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಇಷ್ಟೊತ್ತು ಕಾಮ ಗೆಲ್ಲಬೇಕು ಅಂತ ಹೇಳಿದನಲ್ಲ ಅರ್ಜುನ, ಈ ತತ್ವಾಭಿಮಾನ ದೇವತೆ ಚಿಂತನೆ ಮಾಡ್ತಾ ಹೋಗಬೇಕು. ನೀನೀಗ ಚಿಂತನೆ ಮಾಡ್ತಾ ಹೋದರೆ ಬುದ್ಧಿಯ ಮೇಲೆ ಮನಸ್ಸು ಇತ್ಯಾದಿ ಕೊನೆಗೆ ನಾರಾಯಣ ಬರ್ತಾನಲ್ಲ, ಪರತಸ್ತು ಸಹ ಇದ್ದಾನಲ್ಲ. ಏವಂ ಬುದ್ಧೇ ಪರಂ ಬುದ್ಧ್ವ, ಬುದ್ಧಿಯ ಮೇಲೆ ಇರತಕ್ಕಂಥ ಪರಮಾತ್ಮನನ್ನು ತಿಳ್ಕೊಂಡು ಬಿಟ್ಟರೆ, ಬುದ್ಧಿಯ ಮೇಲೆ ಇರತಕ್ಕಂಥ ಪರಮಾತ್ಮನ ತಿಳ್ಕೊಂಡು ಬಿಟ್ಟರೆ ಸಂಸ್ತಭ್ಯಾತ್ಮಾನಾತ್ಮನ ಮನಸ್ಸು ಮೊದಲಾದ ಎಲ್ಲವೂ ಕೂಡ ಹತೋಟಿ ಬಂದೇ ಬಿಡುತ್ತೆ. ಒಂದೊಂದೇ ಆಫ್ ಮಾಡ್ತಾ ಹೋಗ್ತೇವೆ, ಲೈಟ್ನ ಮೇನ್ ಸ್ವಿಚ್ ಆಫ್ ಮಾಡಿದಾಗ ಒಟ್ಟಿಗೆ ಆಫ್ ಆಗಿಬಿಡುತ್ತೆ. ಇಡೀ ಮನೆ ಮನೆ ಎಲ್ಲ ಲೈಟು ಆಫ್ ಆಗಿಬಿಡುತ್ತೆ ಸಂಬಂಧಪಟ್ಟಿದ್ದೆಲ್ಲ. ನಾರಾಯಣ ಅನುಗ್ರಹ ಒಂದು ಬಂತು ಅಂದರೆ ಸಂಸ್ತಭ್ಯ ಆತ್ಮಾನಾತ್ಮನ ಎಲ್ಲ ದೇವತೆಗಳು ಕೂಡ ನಮ್ಮನ್ನು ದುರ್ಮಾರ್ಗಕ್ಕೆ ಒಯ್ಯದಂತೆ ತಮ್ಮ ಇದು ಮಾಡಿಬಿಡ್ತಾರೆ. ಅವಾಗ ಏನಾಗುತ್ತೆ ನಿನಗೆ, ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಈ ಕಾಮರೂಪವಾದ ಶತ್ರು ಇದ್ದಾನಲ್ಲ, ಭಾರಿ ದೊಡ್ಡ ದೈತ್ಯ ಇವನು, ಮಹಾದೈತ್ಯ ಇವನು, ದುರಾಸದಂ ಅವನು ರೀಚ್ ಆಗೋದೇ ಕಷ್ಟ. ಅಂಥವನನ್ನು ಸುಲಭವಾಗಿ ಗೆಲ್ಲಕ್ಕೆ ಬರುತ್ತೆ. ಜಹಿ ಶತ್ರು ಮಹಾಬಾಹೋ, ಇಲ್ಲಿ ನೋಡಿ ಮಹಾಬಾಹೋ ಅಂತ ಸಂಬೋಧನೆ ಮಾಡ್ತಾನೆ ಅರ್ಜುನನನ್ನು. ಮಹಾಬಾಹೋ ಎಷ್ಟು ಬಲ ಇದೆ ಅರ್ಜುನ, ಬಾಹೋ ಅಂಬೋದು ಏನು ತೋರಿಸುತ್ತೆ ಅಂತ ಕೇಳಿದರೆ ಸ್ಟ್ರೆಂತ್ ತೋರಿಸುತ್ತೆ. ನೀನು ಮಹಾಬಾಹೋ ಆದ್ದರಿಂದ ಅವನನ್ನು ಗೆಲ್ಲು. ರಿಲೆವೆನ್ಸ್ ತೋರಿಸ್ತಾರೆ, ಎತ್ತರ ಇದ್ದೀರಿ ಸ್ವಲ್ಪ ಕೊಡಿ ಅಂತಾರಲ್ಲ ಹಾಗೆ, ಎತ್ತರ ಇದ್ದವ್ರನ್ನ ಸ್ವಲ್ಪ ಮೇಲೆ ಪಾತ್ರೆ ಇದೆ ತಕ್ಕೊಡಿ ಅಂತ ಕೇಳ್ತಾರೆ. ಹೇಗೆ ಎತ್ತರ ಇದ್ದೀರಲ್ಲ ಕೂಡಿ ಎಲ್ಲ ತಗೊಂಡು ಹೋಗಿ, ನೀವು ಕುಳ್ಳಿದ್ರಿ ಈ ಕಡೆಯಿಂದ ಹೋಗಿದ್ದವ್ರನ್ನ ಕರೀತಾರೆ, ಯಾಕೆ ನಿಮಗೆ ಇದು ಇದು ಸರಿಗೆ ಹೋಗುತ್ತೆ. ಆ ಪದ ಅಲ್ಲಿ ರಿಲೆವೆಂಟ್ ಆಗಬೇಕು. ಮಹಾಬಾಹು ಅರ್ಜುನ, ನೀನೀಗ ಅವರನ್ನು ಆ ಶತ್ರುವನ್ನು ಗೆಲ್ಲ ನೀನೀಗ. ಇದು ಭಗವಂತ ಕೊಟ್ಟ ಉತ್ತರ. ಏವಂ ನೀನು ಹೇಳಿದೆ, ಒಬ್ಬೊಬ್ಬರು ಬರೆದಿದ್ದೇನು, ಕೆಲವು ಆಚಾರ್ಯ ಏನಂತ ಬರೆದ್ರು, ಕಾಮ ಬುದ್ಧಿಯ ಮೇಲಿದ್ದಾನೆ ಅಂತ ಹೇಳಿಬಿಟ್ಟು, ಬುದ್ಧಿಯ ಮೇಲಿದ್ದಾನೆ ಅಂತ ಹೇಳಿಬಿಟ್ರೆ ಕಾಮ ಹೈಯೆಸ್ಟ್ ಆಯ್ತಾನೆ. ಕಾಮ ಹೈಯೆಸ್ಟ್ ಆದರೆ ಏವಂ ಬುದ್ಧೇ ಪರಂ ಬುದ್ಧ್ವಾ, ಈ ಬುದ್ಧಿಗಿದ್ದ ಮೇಲೆ ಕಾಮ ಇದ್ದಾನೆ ಅಂತ ಹೇಳಿದರೆ ಇನ್ನು ಆಶ್ರಯಿಸೋದು ಯಾರು ನಾವು ಆಗಿದ್ದರೆ, ಸರೆಂಡರ್ ಆಗಬೇಕಷ್ಟೇ ಕಾಮಕ್ಕೆ. ಅದೇ ಅದೇ ಕೆಲಸನೇ ಮಾಡ್ತಿರೋ ಜನ ಇವತ್ತು, ಪೂರ್ತಿ ಸೋತ ಹೋಗಿಬಿಡ್ತಾರೆ. ಹಾಗೆ ಮಾಡಬಾರದು. ಕಾಮವನ್ನು ಗೆಲ್ಲಬೇಕಾದ್ರೆ ಹೈಯೆಸ್ಟ್ ಪರ್ಸನ್ ಆಗಬೇಕು, ಅವನೇ ಭಗವಂತ. ಅವನನ್ನು ತಿಳ್ಕೊಂಡು ಬಿಟ್ಟರೆ ಮನಸ್ಸಿನ ನಿಗ್ರಹ ಸಾಧ್ಯ. ಮನಸ್ಸಿನ ನಿಗ್ರಹ ಸಾಧ್ಯವಾಗ್ತಿರ್ಲಿಕ್ಕೇನೆ ಈ ಕಾಮ ರೂಪದ ಶತ್ರುವನ್ನು ಗೆಲ್ಲಲಿಕ್ಕೆ ಸಾಧ್ಯ. ಅರ್ಜುನ ಆ ಕೆಲಸವನ್ನು ಮಾಡು. ಅರ್ಜುನ ಪ್ರಶ್ನೆಗೆ ಉತ್ತರ ಬಂತೀಗ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ. ಈ ಕಾಮದಿಂದ ಮಾಡ್ತಾನೆ ಅಂತ ಕೇಳಿದ್ಬಿಟ್ಟು ಹೇಗೆ ನಿಗ್ರಹ ಮಾಡಬೇಕು ಅಂತ ಕೇಳಿದರೆ, ನನ್ನನ್ನು ಶರಣು ಹೊಂದು ಅವಾಗ ಸರಿ ಹೋಗುತ್ತೆ ಅಂತ. ನನ್ನನ್ನು ಶರಣು ಹೊಂದು, ಇದನ್ನೇ ಕೊನೆ ಪರಮಾತ್ಮ ಹೇಳ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಬುದ್ಧಿಯ ಮೇಲೆ ಹೈಯೆಸ್ಟ್ ತತ್ವ ನಾನೇ ಆದ್ದರಿಂದ, ಅದಕ್ಕೆ ಶರಣ ಹೊಂದಿದರೆ ಸಮಸ್ಯೆ ಇಲ್ಲ. ಆದ್ದರಿಂದ ನಾನೇ ಭಗವಂತನಾದ್ದರಿಂದ ನನ್ನನ್ನು ಶರಣು ಹೊಂದು ಎಲ್ಲ ಪಾಪದಿಂದ ಬಿಡುಗಡೆ ಮಾಡ್ತೇನೆ. ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾ ಶುಚ. ಪಾಪ ಬರೋದು ಯಾವುದರಿಂದ, ಕಾಮದಿಂದ. ನಾನು ಕಾಮವನ್ನೇ ಕೊಲ್ತೇನಲ್ಲ, ಮತ್ತೆ ಯೋಚನೆ ಮಾಡ್ತೀಯ? ಇದು ಅಲ್ಲಿಯ ಉತ್ತರ. ಇನ್ನೊಂದು ಪ್ರಶ್ನೆ ಬಂತು. ಇಷ್ಟೆಲ್ಲ ದೇವತೆಗಳಲ್ಲಿ ಅಭಿಮಾನಿ ದೇವತೆಗಳು, ತತ್ವ ಅಭಿಮಾನಿ ದೇವತೆ ಅಂತ ಹೇಳ್ತಾ ಹೋಗ್ತೀರಲ್ಲ, ಹಾಗಿದ್ರೆ ದುಷ್ಕಾಮ ಒಂದು ತತ್ವ ತಾನೆ? ದುಷ್ಕಾಮ ಒಂದು ತತ್ವ, ಇದಕ್ಕೆ ಯಾರು ಅಭಿಮಾನಿಗಳು ಅಂತ ಪ್ರಶ್ನೆ ಬಂತು. ಇದಕ್ಕೆ ಯಾರು ಅಭಿಮಾನಿ ದೈತ್ಯ? ಅನೇಕರಿಗೆ ಆಶ್ಚರ್ಯ ಆದೀತು. ಶಾಸ್ತ್ರ ಹೇಳುತ್ತೆ 24 ತತ್ವಗಳಿಗೆ ಹೇಗೆ ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೋ ಅದೇ ರೀತಿಯಲ್ಲಿ ತತ್ವಾಭಿಮಾನಿ ದೈತ್ಯರು ಅಂತಿದ್ದಾರೆ ಅಂತ ಹೇಳಿದ್ದ. ಆಯಾ ವಿಂಗ್ ಪ್ರತಿಯೊಂದು ವಿಂಗಿಗೂ ಒಬ್ಬ ಅಪೋಸಿಟ್ ಇದ್ದಾರೆ. ಸತ್ಕರ್ಮದಲ್ಲಿ ಪ್ರೇರೇಪಣೆ ಆಗಬೇಕಾದ್ರೆ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ದುಷ್ಕರ್ಮದಲ್ಲಿ ಹೋಗಬೇಕಾದ್ರೆ ತತ್ವಾಭಿಮಾನಿ ದೈತ್ಯರ ಒಂದು ಪ್ರಭಾವ. ಹಾಗಿದ್ರೆ ಕಾಮತತ್ವಕ್ಕೆ ಯಾವ ದೈತ್ಯ ಅಭಿಮಾನಿ ಅಂತ ಪ್ರಶ್ನೆ ಬಂತು. ಈ ಕಾಮತತ್ವಕ್ಕೆ ಅಭಿಮಾನಿ ಯಾರು? ಈ ಬಗ್ಗೆ ಯಾವ ಗೀತೆಗೆ ಬರೆದವರು ಬರೆಯಲಿಲ್ಲ, ಗೀತೆಗೆ ಬರೆದ ಯಾರೂ ಬರೆಯಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಮತ್ತೆ ಮಧ್ವಾಚಾರ್ಯರು ಬರೀತಾರೆ, ಕಾಲ ಕಾಮಾಭಿಮಾನಿ ಕಾಲನೇಮಿಹಿ ಅಂತ ಬರೀತಾರೆ. ಕಾಲನೇಮಿ ಅಂತ ರಾಕ್ಷಸ ಇದ್ದಾನಲ್ಲ, ಅವನೇ ಕಾಮಾಭಿಮಾನಿ. ಕಾಮದ ಅಭಿಮಾನಿ ದೈತ್ಯ ಆ ಕಾಲನೇಮಿ ಅಂತಕ್ಕಂಥ ರಾಕ್ಷಸ. ನಮಗೆ ಕಾಲನೇಮಿ ಅಂದರೂ ಅಷ್ಟೇ, ರಾವ ನಮಗೇನು ಗೊತ್ತೇ ಇದ್ದರೆ ಕಾಲನೇಮಿ ಯಾರಂತೆ ಅಂತವರಿಗೆ ಅವ್ರ ವಿಷಯ ಪರಿಚಯ ಇದ್ದರೆ ಅರ್ಥ ಆಗುತ್ತೆ ನಮಗೆ. ಫಸ್ಟ್ ಬಾರಿ ಯಾವುದೋ ನಾಟಕ ಸಿನಿಮಾ ನೋಡೋರಿಗೆ ಆ್ಯಕ್ಟರ್ ಯಾರು ಅಂತ ಕೇಳಿದರೆ ಫಸ್ಟ್ ಟೈಮ್ ನೋಡೋ ಆ್ಯಕ್ಟರ್ ಯಾರಾದ್ರೆ ಅವ್ರಿಗೆ, ಎಲ್ಲ ಅವರೇ, ಎಲ್ಲ ಹೀರೋ ಕಂಡ ಕಾಣ್ತಾರೆ, ಎಲ್ಲ ವಿಲನ್ ಕಂಡಾಗೆ ಕಾಣ್ತಾರೆ ಅವ್ರಿಗೆ, ವಿವೇಕನೇ ಇರೋದಿಲ್ಲ ಅವ್ರಿಗೆ. ನೋಡಿ ಅಭ್ಯಾಸ ಇದ್ದವ್ರಿಗೆ ಕಷ್ಟ ಐಡೆಂಟಿಫೈ ಮಾಡ್ತಾನೆ. ಕಾಲನೇಮೆ ಯಾರು? ಇವರೇ ಕಾಲನೇಮೆ ಇದ್ದಾಗಿರ್ತಾರೆ ಪಾಪ, ಇನ್ನ ಕಾಲನೇಮೆ ಗೊತ್ತಾಗುತ್ತೆ. ಯಾರು ಕಾಲನೇಮೆ ಅಂದ್ರೆ ಹೇಳ್ತಾರೆ, ಹರಿವಂಶದಲ್ಲಿ ಬರುತ್ತೆ, ವಿಸ್ತಾರವಾಗಿ ಅವನ ಕಥೆ ಹೇಳ್ತಾರೆ. ಕಾಲನೇಮೆ ಅನ್ನೋ ರಾಕ್ಷಸ, ವಿಚಿತ್ರ ರಾಕ್ಷಸ, ಅವನಿಗೆ ಸಾವಿರ